ವಿದ್ಯಾಸರಾಜರು ಅಂತ ರಾಜೇಂದ್ರ ತೀರ್ಥ, ಈ ಕಡೆ ಕವೀಂದ್ರ ತೀರ್ಥ, ರಾಜೇಂದ್ರ ತೀರ್ಥರ ಪರಂಪರೆ ಮುಂದುವರೆದು ಬಂದು ಅಲ್ಲಿ ಬ್ರಹ್ಮಣ್ಯ ತೀರ್ಥ ಅಂತಕ್ಕಂಥ ಮಹಾರಾಜ ಅವರು ಪೀಠದಲ್ಲಿ ವಿರಾಜಮಾನರಾಗಿದ್ದರು. ಅವರು ಬದರಿಯಾತ್ರೆಯನ್ನು ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ರು. ಆಗ ಬದರಿಯಾತ್ರೆಗೆ ಅಂತ ಒಂದು ದಂಪತಿಗಳು ಹೊರಟಿದ್ರು. ಬನ್ನೂರು ಗ್ರಾಮದಲ್ಲಿ ಪ್ರಸಂಗ ನಡೆಯಿತು. ಯಾತ್ರೆ ಮುಗಿಸಿಕೊಂಡು ಬಂದವರು ಅವರು, ಯಾತ್ರೆ ಹೊರಟವರು ಇವರು. ಆ ಸಮಯದಲ್ಲಿ ಅವರಿಗೆ ಆ ದಂಪತಿಗಳು ಸಾತ್ವಿಕ ದಂಪತಿಗಳು, ಎಲ್ಲ ವಿಧವಾದಂತಹ ಅನುಕೂಲತೆಗಳನ್ನು ಹೊಂದಿದ್ದರು. ಹೆಚ್ಚು ಆಸೆನೂ ಅವರಿಗಿರಲಿಲ್ಲ, ಆದರೆ ಸಂತತಿಯೊಂದಾಗಿರಲಿಲ್ಲ ಅವರಿಗೆ. ಆ ದೃಷ್ಟಿಯಲ್ಲಿ ಆ ಪರವು ಮನಸ್ಸಿನಲ್ಲಿ ಇತ್ತಷ್ಟೇ. ಅವರು ಬನ್ನೂರಿಗೆ ಬರಲಿಕ್ಕೆ ಮೂಲತಃ ಬನ್ನೂರಿನವರು ಆಗಿದ್ದರು ಅಂತಲೂ ಹೇಳ್ತಾರೆ. ಅಲ್ಲಿ ಸಂಚಾರ ಕ್ರಮೇಣ ಬಂದರು. ಅವರಿಗೆ ತೀರ ಅನಾರೋಗ್ಯ ಉಂಟಾಯಿತು. ಇನ್ನೇನು ಅವ್ರು ಬದುಕೋ ದುಸ್ಸಾಧ್ಯ ಸ್ಥಿತಿ ಬಂದೋಯಿತು. ಹೆಂಡತಿ ಆಗ ಮಗನೂ ಇಲ್ಲ, ಸಂತತಿನೂ ಇಲ್ಲ, ಗಂಡನೂ ಇನ್ನು ಹೋಗೋ ಪ್ರಸಂಗ ಬಂದಿದೆ ಅಂತ ಹೇಳಿ ಬಹಳ ಹತಾಶೆಯಿಂದಾಗಿ ತಾನೂ ಸಹ ದೇಹ ತ್ಯಾಗ ಮಾಡಬೇಕು ಅಂತ ಯೋಚನೆ ಮಾಡಿ, ಅಂತ ಹೊತ್ತಿನಲ್ಲೆಲ್ಲ ದೊಡ್ಡವರ ಅನುಜ್ಞೆ ತಗೊಳ್ಬೇಕಾದ ಪದ್ಧತಿ. ಯಾವುದೇ ಒಂದು ದೊಡ್ಡವರ ಅನುಜ್ಞೆ ತಗೊಂಡು ಕೆಲಸ ಮಾಡಿದಾಗ ಅದಕ್ಕೆ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವ ಬಂದು ಹರಿಗುರುಗಳ ಪ್ರೀತಿಯಿಂದಾಗಿ ಉದ್ಧಾರಕ್ಕೆ ಕಾರಣ. ತಾನು ತೋಚಿಸ ಮಾಡೋದಕ್ಕೂ ತಿಳಿಸ್ಕೊಂಡು ಮಾಡೋದಕ್ಕೂ ವ್ಯತ್ಯಾಸ ಇದೆ. ತಾನು ತೋಚಿದ್ರೆ ಡೆಲ್ಲಿಗೆ ಹೋಗಿ ಬಂದುಬಿಟ್ಟೆ, ದುಡ್ಡು ಯಾರು ಕೊಡ್ತಾರೆ ಅದಕ್ಕೆ? ಆಫೀಸ್ ಪರ್ಮಿಷನ್ ತೊಗೊಂಡೋಗಿ ಬಂದ, ಅವ್ರು ಟಿ ಎ ಡಿ ಎಲ್ಲ ಸಿಗುತ್ತಾನೆ. ಲೋಕದಲ್ಲೂ ಕೂಡ ಹೇಳಿ ಮಾಡಿದಾಗಿರೋ ಒಂದು ಅನುಕೂಲತೆ ಹೇಳದೆ ಮಾಡಿದಾಗ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳಿದಾಗ ಅದು ಲೇಟಾಗಿ ಬಂದರೆ ಯಾಕೆ ಲೇಟ್ ಅದಕ್ಕೆ ಬಂದು ಹೇಳಿಬಿಟ್ಟಿದ್ದಾನೆ ಈಗಾಗಲೇ ಅವನು. ಹಾಗೆ ಬಂದಾಗ ಅದಕ್ಕೆ ತೊಂದರೆ ಆಗುತ್ತೆ. ಅದು ಯಾವುದೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಅನುಮತಿ ತೊಗೊಂಡು ಮಾಡಿದಾಗ ಪುಣ್ಯವೃತ್ತಿ. ಪಾಪವನ್ನು ಅನುಮತಿ ತೊಗೊಂಡು ಮಾಡಬಾರ್ದು, ಮತ್ತೆ ಪಾಪವನ್ನು ಮಾಡಲೇಬಾರ್ದು. ಆದ್ದರಿಂದಾಗಿನೇ ಅನುಮತಿ ಪ್ರಸ್ತಾವ ಬೇಡ ಅಂತ ನಿಷೇಧ ಮಾಡ್ತಾರೆ. ಅಕಸ್ಮಾತ್ ತಪ್ಪು ದಾರಿಗೆ ಹೋಗೋದಿದ್ರೆ ಅದು ತಿದ್ದುಬಿಡ್ತಾರಷ್ಟೇ. ಮತ್ತು ದೊಡ್ಡವ್ರ ಮುಂದೆ ನಮ್ಮ ಮನೋಭಾವ ಹೇಳ್ಕೋಬೇಕಾದ ಪದ್ಧತಿ. ಅವ್ರು ಹೇಳ್ಕೊಳ್ಳೋಕ್ಕೆ ಅಂತ ಬಂದರೆ ಅನುಗ್ರಹ ಮಾಡಿ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದರು. ಅವರಿಗೆ ಆಶ್ಚರ್ಯ ಆಯಿತು. ಸಾಲದನ್ನು ಸತ್ಪುತ್ರವತಿ ಭವ ಅಂತ ಇನ್ನೊಂದು ಉಪದೇಶವನ್ನು ಮಾಡಿ, ಎರಡು ಹೇಳಿದ ತಕ್ಷಣ ಅವ್ರ ಬಾಯಿಂದ ಬಂತು. ಇದಕ್ಕೆ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ, ಋಷೀಣಾಂ ಪುನರಾಧ್ಯಾನಾಂ ವಾಚ ವರ್ಥೋನು ಧಾವತಿ. ದೊಡ್ಡವರ ಮಾತು ಹೇಗಿರುತ್ತೋ ವಿಷಯ ನಡೆಯುತ್ತದೆ. ವಿಷಯ ನೋಡಿಕೊಂಡು ಹೇಳಿದ್ರು ಕೆಲವರು ತಪ್ಪು ಹೇಳ್ತಾರೆ, ಆದರೆ ಜ್ಞಾನಿಗಳು ಆಡಿದ ಮಾತೇ ಶಾಸ್ತ್ರ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ನಿದರ್ಶನವಾಗಿ ಮುಂದೆ ಹೇಳಿ ವಿಷಯ ಹೇಳಿದರು, ಏನು ಯೋಚನೆ ಮಾಡಬೇಡಿ, ದೇವರ ಬಾಯಿ ನಮ್ಮ ಬಾಯಿಂದ ಮಾತು ನುಡಿಸಿದ್ದಾರೆ. ನಾವು ಮಾತಾಡ್ತೇವೆ ಅಂತ ಮಾತಾಡೋದು ಬೇರೆ, ದೇವರು ಮಾತಾಡಿಸ್ತಾನೆ ಅಂತ ಮಾತಾಡೋದು ಬೇರೆ. ಇವು ಅಂತಃ ಪ್ರವಿಶ್ಯ ಅಂತ ಅನುಸಂಧಾನ ಇದ್ದರೆ ಆಡಿದ ಮಾತು ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಡೆದು ಅವ್ರು ಹೇಳ್ತಾರೆ, ನಿಮಗೆ ಮಗು ಹುಟ್ಟೇ ಹುಟ್ಟುತ್ತೆ, ಅದು ನಮಗೆ ಕೊಡಬೇಕು. ನಿನ್ನ ವಾದಿರಾಜರ ಪ್ರಸಂಗನೂ ಹಾಗೆ ಆಯಿತು, ಇವ್ರ ಪ್ರಸಂಗನೂ ಹಾಗೆ ಆಯಿತು. ಆಗ ಮತ್ತೆ ಅವರಿಗೆ ಆತಂಕ ಆಯಿತು. ಒಂದು ಕಡೆಗೆ ತಾನು ದೀರ್ಘ ಸುಮಂಗಲಿಯಾಗಿದ್ದು, ಮತ್ತೊಂದು ಕಡೆಗೆ ಪುತ್ರವತಿ ಆಗೋದು, ಆದರೆ ಪುತ್ರನನ್ನು ಕೊಡೋದು ಆಗಲೇ ಹೇಳಿಬಿಟ್ರೆ ಯೋಚನೆ ಮಾಡಿ, ಇನ್ನೊಬ್ಬ ಮಗು ನಿಮ್ಗೆ ಹುಟ್ಟುತ್ತಾನೆ, ಆ ಮಗು ನಿಮಗಿರಲಿ, ಈ ಮಗು ನಮಗೆ ಕೊಡಬೇಕು ಅಂತ ಕೇಳಿದರಂತೆ. ಬ್ರಹ್ಮಣ್ಯತೀರ್ಥರು ಮಹಾ ಸಿದ್ಧ ಪುರುಷರು. ಅವರ ಬಗ್ಗೆ ಅವರು ಸಂಚಾರ ಮಾಡಿಕೊಂಡು ವಾಪಸ್ ಬರ್ತಿದ್ರಂತೆ ಬದರಿಯಿಂದ ವಿಜಯನಗರ ಪ್ರಾಂತ್ಯಕ್ಕೆ ಬಂದರು. ಆಗಲೇ ಒಳ್ಳೆ ಬರಗಾಲ ಬಂದಿತ್ತಂತೆ. ಆ ಬರಗಾಲದ ಬಗ್ಗೆ ಪ್ರಾಚೀನ ಇತಿಹಾಸದ ಪುಸ್ತಕಗಳಲ್ಲೂ ದಾಖಲೆ ಸಿಗುತ್ತೆ. ಆ ಕಡೆ ಭಯಂಕರ ಬರಗಾಲ ಇತ್ತು. ಅಲ್ಲಿಗೆ ಯಾವಾಗ ಬಂದರವರು, ಅಲ್ಲಿ ರಾಜ್ಯಗಳೆಲ್ಲ ತುಂಬ ಬರಗಾಲ ಇದೆ, ಇಲ್ಲಿ ಪರಿಹಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಆಯಿತು ಅಂತ ಸ್ವಾಮಿಗಳು ಏನು ಮಾಡಿದ್ರಂತೆ, ಒಂದು ಪರ್ಜನ್ಯ ಜಪವನ್ನು ಮಾಡಿಸಿ ಅನೇಕ ಶಿಷ್ಯರ ಕೈಲೇ ಪಂಡಿತರ ಕೈಲೇ ಮಾಡಿಸಿದ್ರು. ಮಳೆ ಬಂದೇ ಬಿಡ್ತು ಜೋರಾಗಿ. ಇವತ್ತು ಸಹ ತಂತ್ರಸಾರದಲ್ಲಿ ಆಚಾರ್ಯರು ಹೇಳ್ತಾರೆ, ಮಳೆ ಬರೆಸಬೇಕಾದ ಮಂತ್ರಗಳ ಪಟ್ಟಿಯನ್ನೇ ಆಚಾರ್ಯರು ಕೊಡ್ತಾರೆ. ಅದೆಲ್ಲ ತಿಳಿದ ಜ್ಞಾನಿಗಳಾದ್ದರಿಂದ ಮಳೆ ಬಂದೇ ಬಿಡ್ತು. ಭಾರಿ ಖುಷಿಯಾಯಿತು. ಆಚಾರಗಳ ರಾಜನಿಗೆ ಹೇಳಿದರು, ರಾಜನಿಗೂ ಭಾರಿ ಆನಂದವಾಗೋಯಿತು. ಅಂತ ಮಹಾನುಭಾವ ನಮ್ಮ ರಾಜ್ಯಕ್ಕೆ ಬಂದಿದ್ದರಿಂದ ಕ್ಷಾಮ ಪರಿಹಾರ ಆಯಿತು ಅಂಥೇಳಿ ಅವರಿಗೆ ವಿಶೇಷವಾದ ಗೌರವ ಸಲ್ಲಿಸಬೇಕು ಅಂತ ವೈದ್ಯನೊಂದು ಬರ್ತಿದ್ದಾನೆ. ಆಗಲೇ ಅಲ್ಲೆಲ್ಲ ಹೊರಟುಬಿಟ್ಟಿದ್ದಾರೆ, ಅಲ್ಲಿಲ್ಲೇ ಇಲ್ಲ. ಬ್ರಹ್ಮಣ್ಯ ತೀರ್ಥಗಳ ಸಂಚಾರ ಮುಂದುವರಿಸಿಬಿಟ್ರಂತೆ ಆಗಲೇ. ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ಬೇಕಿದ್ದಿಲ್ಲ ಅಂದರೆ ಗೌರವ ಸನ್ಮಾನ ಅವ್ರಿಗೆ ಮುಖ್ಯ ಇರಲಿಲ್ಲ, ಜನಗಳ ಕಲ್ಯಾಣ ಬೇಕಿತ್ತು, ಆಯಿತು ಹೊರಟುಬಿಟ್ರು. ರಾಜನಿಗೆ ಭಾರಿ ನಿರಾಶೆಯಾಗೋಯ್ತು. ಎಂಥ ವಿರಕ್ತರು ಅಂತ ಗೌರವನೂ ಜಾಸ್ತಿ ಆಯಿತು. ತನಗೆ ಅವಕಾಶ ಸಿಗಲಿಲ್ಲ ಅಂತ ನಿರಾಶೆಯಾಯಿತು, ಗೌರವ ಜಾಸ್ತಿ ಆಯಿತು. ಸಂಚಾರ ಮಾಡ್ತಾ ಮಾಡ್ತಾ ಅವರು ಈ ಕಡೆ ಬಂದೇ ಬಿಟ್ಟಾಯಿತು. ಕೊನೆಗೆ ಆತ ಕೊರಗೆ ಉಳ್ಕೊಳ್ತು ರಾಜನಿಗೆ, ಹಾಗೇನೆ ತಮ್ಮ ಜೊತೆಲಿ ಬರೆದು ಬಿಟ್ಟನಂತೆ. ಬ್ರಹ್ಮಣ್ಯ ತೀರ್ಥರು ಭಾರಿ ಅನುಗ್ರಹ ಮಾಡಿದರು, ಅವರಿಗೆ ನಾವೇನು ಕೊಡಲಿಕ್ಕಾಗಲೇ ಇಲ್ಲ, ಮುಂದೆ ಬಂದವರಿಗೆ ನಮ್ಮ ಕೊರತೆಯನ್ನು ಪೂರೈಸಬೇಕು ಅಂತ ಒಂದು ಇದರಲ್ಲಿ ಬರೆದಿಟ್ಬಿಟ್ಟಂತ ರಾಜ. ಅದು ಯಾವಾಗ ನಡೀತು ಗೊತ್ತಾ? ವ್ಯಾಸರಾಜರು ಪೀಠಕ್ಕೆ ಬಂದಾಗ ನಡೀತದ್ದು. ವ್ಯಾಸರಾಜರಿಗೆ ಶಾಸನ ಸಿಗುತ್ತೆ, ಆ ಬಗ್ಗೆ ಬರೀ ಕಥೆಯಲ್ಲ, ಶಾಸನ ದೊಡ್ಡ ಶಾಸನ ಇದೆ. ಅದರಿಂದ ವ್ಯಾಸರಾಜರಿಗೆ ಬ್ರಹ್ಮಣ್ಯ ತೀರ್ಥರ ಒಂದು ಅನುಗ್ರಹದ ಸಂಕೇತವಾಗಿ ನಾವು ಇವತ್ತು ಉದ್ಧಾರವಾಗಿದ್ದೇವೆ, ಅದಕ್ಕೋಸ್ಕರ ಕಾಡಿಕೆ ಕೊಡ್ತಿದ್ದೇವೆ ಅಂತೇಳಿ ಶಾಸನದ ದೊಡ್ಡ ಶಾಸನ ಮಾಡಿಕೊಟ್ಟಿದ್ದಾನೆ. ಬಹಳ ಅಷ್ಟು ಸಂಸ್ಕೃತದಲ್ಲಿದೆ ಶಾಸನ, ಅಲ್ಲಿ ಒಳ್ಳೊಳ್ಳೆ ಶ್ಲೋಕಗಳದ್ರೆ ಅಷ್ಟು ಮಾಡಿಕೊಟ್ರೆ ವ್ಯಾಸರಾದ್ರೆ ಏನು ಮಾಡಿದ್ರೆ ಗೊತ್ತು, ಕೊಡ್ತಿರ್ಲಿಕ್ಕೇನೆ ಅದು 60 ಭಾಗ ಮಾಡಿ ಎಲ್ಲ ವಿದ್ವಾಂಸರಿಗೆ ಹಂಚಿಬಿಟ್ಟರು. ಆ ಕ್ಷಣದಲ್ಲಿ 60 ಭಾಗ ಮಾಡಿ ಅದರಲ್ಲಿ ಒಂದು ಭಾಗನೇ ಬ್ರಹ್ಮಣ್ಯಪುರ ಅಂತ ಹೆಸರಾಗಿತ್ತು. ಅವ್ರ ಗುರುಗಳ ಹೆಸರಲ್ಲೇ ಆಯ್ತು ದೊಡ್ಡ ಅಗ್ರಹಾರ ಮಾಡಿ ಇದನ್ನು ಮಾಡಿ ಅಂದರೆ ವ್ಯಾಸರಾಜರು ಯಾತಕ್ಕೆ ದಾಖಲಾಗ್ತಾರೆ ಅಂದರೆ ಇಟ್ಕೊಂಡಿದ್ದೇ ಇಲ್ಲೇ ಇಲ್ಲ, ಬಂದಾಗೆಲ್ಲ ತಷ್ಟ ಕೊಟ್ಬಿಡು. ಆ ಮೂಲಕ ಅನೇಕ ಅಗ್ರಹಗಳು ನಿರ್ಮಾಣ ಮಾಡ್ತಾ ಇದ್ರು. ನಾವೆಲ್ಲ ಬ್ರಾಹ್ಮಣ್ಯ ಸೈಟ್ ಮಾಡಿಸ್ತೇವೆ ಅಂತ ದುಡ್ಡು ಮಾಡ್ಕೋತಾರಲ್ಲ, ಆ ರೀತಿಯಲ್ಲ. ಬ್ರಾಹ್ಮಣ ಹೆಸರಿನ ಬ್ರಾಹ್ಮಣ್ಯ ಮಾಡಿಸ್ತೇವೆ ಅಂತೇಳಿ ದುಡ್ಡು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆದರೆ ಹಾಗಲ್ಲ. ನಿಜವಾಗ್ಲೂ ಫ್ರೀಯಾಗೆಲ್ಲ ಹಂಚಿಬಿಡ್ತದೆ ಜನಗಳಿಗೆಲ್ಲ ಕೂಡ. ಆ ಮೂಲಕ ಎಷ್ಟು ಅಗ್ರಹಾರ ಮಾಡ್ತಾರೆ ಗೊತ್ತಾ ವ್ಯಾಸರಾಜರು? ಎಷ್ಟೋ ಕಡೆ ತಮಿಳುನಾಡಿಗೆ ಹೋದರೆ ವ್ಯಾಸರ ಅಗ್ರಹಾರ ಜ್ಯೋತಿಗೂ ಸಿಗ್ತಾರೆ. ಎಲ್ಲಿ ಹೋದರೂ ಕೂಡ ಒಂದು ಬ್ರಾಹ್ಮಣ ಜಾಗೃತಿ ಉಳಿಬೇಕು, ಪಾಠ ಪ್ರವಚನ ನಡಿಬೇಕು, ಒಂದು ಸಂಸ್ಕಾರ ಬೆಳಿಬೇಕು ಅಂತ ಪೂರ್ವವಾದ ಕಾರ್ಯವನ್ನು ಮಾಡಿದಂಥ ಹಿರಿಮೆ ವ್ಯಾಸರಾಜರದು. ಅಂಥ ಬ್ರಹ್ಮಣ್ಯ ತೀರ್ಥರು ಮುಂದೆ ಎಷ್ಟು ಸಿದ್ಧರಾಗಿದ್ದರು ಅಂತ ಗೊತ್ತಾಗಿದೆ. ಈಗ ಅವರ ಮಾತಿನಂತೆ ನಡೀತು. ಮುಂದೆ ನಿನ್ನೆ ವ್ಯಾಸರಾಜರಿಗೆ ಹಾಕಿ ಹೇಳ್ತೇವೆ, ಇವರಿಗೂ ಹಾಗೇನೆ. ಅವರ ಪ್ರಸವದ ಕಾಲಕ್ಕೆ ಸರಿಯಾಗಿ ಚಿನ್ನದ ಹರಿವಾಣವನ್ನು ಕಳಿಸಿಕೊಟ್ರು. ಈ ಮಾತನ್ನು ಯಾರೋ ಬರೆದ್ರೆ ಏನೋ ಹೇಳ್ಬೋದಾಗಿತ್ತು. ವಿಜಯದಾಸರಂತ ಮಹಾನುಭಾವರಿದ್ದಾರೆ. ವ್ಯಾಸರಾಯರ ಸ್ಮರಿಸಿರೋ ಅಂತ ಒಂದು ಉದಯರಾಗ ಅದರಲ್ಲಿ ಹೇಳ್ತಾರೆ. ಬನ್ನೂರು ಗ್ರಾಮದಲ್ಲಿ ಜನಿಸಿದನು, ಭೂಸ್ಪರ್ಶ ಮುನ್ನವಿಲ್ಲದೆ. ಚಿನ್ನದ ಹರಿವಾಣದಲ್ಲಿ ಭೂಸ್ಪರ್ಶವಿಲ್ಲದೆ ಅವತಾರ ಮಾಡಿದ ಮಹಾನುಭಾವರಿವು. ವಾಜರಾಜರ ಕಥೆ ಹಿಂದೆ ನೋಡಿದ್ದೇವೆ. ಇಲ್ಲಿ ಅವತಾರದಲ್ಲಿ ವ್ಯಾಸರಾಜರು ಮೊದಲ ಅವತಾರ, ವಾಜರಾಜರು ಆಮೇಲೆ. ತಿಥಿಗಳು ಲೆಕ್ಕ ಹಾಕಿದಾಗ ವ್ಯಾಸರಾಜರು ಭಾರಿ ಮುಂದೆನೇ ಇರಲಾಗದವರು. ತೃತೀಯ ಅವರು ಚತುರ್ಥಿ ಅಷ್ಟೇ ವ್ಯತ್ಯಾಸ. ಅಂಥ ವ್ಯಾಸರಾಜರು ಅವರನ್ನು ಎಷ್ಟು ಪ್ರೀತಿಯಿಂದ ಬ್ರಹ್ಮಣ್ಯ ತೀರ್ಥರು ಸಾಕಿದರು ಅಂದರೆ ಮಗುವನ್ನು ಒಂದು ಕಣ್ವ ನದಿಯ ಒಂದು ಜಾಗದಲ್ಲಿ ಸ್ವತಃ ತಾವೇ ಸ್ನಾನ ಮಾಡಿಸಿರಂತ ಮಗುವಿಗೆ. ಅದಕ್ಕೆ ಶ್ವೇತ ಶಿಲಾಹೃದ ಅಂತ ಹೆಸರಾಯಿತು, ಬಿಳಿಕಲ್ಲು ಮಡು ಅಂತೇಳಿ ಲೋಕಲ್ ಕರೀತಾರೆ. ಇತ್ತೀಚೆಗೆ ಈಗ ಅದು ಗೊತ್ತಾಗೋದಿಲ್ಲ ಅಂತ, ಇತ್ತೀಚಿನವರೆಗೂ ಇತ್ತು ಅಂತ ಹೇಳ್ತಾರೆ. ಶ್ವೇತ ಶಿಲಾಹೃದ, ಶ್ವೇತ ಶಿಲಾ, ಬಿಳಿಕಲ್ಲ ಮಡು, ಸರಿಯಾದ ಹೆಸರಿದೆ. ಅದಕ್ಕೊಂದು ಸೂಚನೆ ಆಯಿತು. ಮುಂದೆ ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ಸ್ವಲ್ಪ ಸಿಡ್ಲಕ್ಕೆ ಬಿಟ್ಟರು. ಅದು ನಿನ್ನೆ ಅವರಿಗೆ ಆದಂತೆ ಇವರಿಗೆ 5 ಉಪನಯನ. 8 ಸನ್ಯಾಸ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ಅಗಾಧ ಪ್ರತಿಭೆಯಿಂದ ಎಷ್ಟೋ ವಿಷಯ ಕಲಿತಾಗಿತ್ತು ವ್ಯಾಸರಾಜರಾಗಲೇನೆ. ಬ್ರಹ್ಮಣ್ಯ ತೀರ್ಥ ಸನ್ಯಾಸ ಕೊಡೋಕೆ ಒಂದು ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಸೋಮನಾಥ ಕವಿ ಅಂತ ಹೇಳಿ ಒಬ್ಬ ಆ ಕಾಲದ ಕವಿ, ಆತ ಮಾಧ್ವನಲ್ಲ, ಒಳ್ಳೆ ಬ್ರಾಹ್ಮಣ ದೊಡ್ಡ ವಿದ್ವಾಂಸನಾದ ಕವಿ, ವ್ಯಾಸಯೋಗಿ ಚರಿತ ಅಂತ ಒಂದು ಚಂಪು ಕಾವ್ಯ ಬರೆದಿದ್ದಾರೆ. ಬಹಳ ಉತ್ಕೃಷ್ಟ ದರ್ಜೆಯ ಚಂಪು ಕಾವ್ಯ ಅದು. ಮತ್ತು ವೈಷ್ಣವರ ಮೇಲೆ ಪರಕೀಯರು ಹೆಚ್ಚು ಗ್ರಂಥ ಬರೆದಿರೋದು ಕಡಿಮೆ, ಅಲ್ಲೊಂದು ಇಲ್ಲೊಂದು ಸಿಗುತ್ತೆ. ಅದಕ್ಕೆ ಅತಿ ಶ್ರೇಷ್ಠ ದೃಷ್ಟ ಅಂತಂದರೆ ವ್ಯಾಸಯೋಗಿ ಚರಿತೆ ಆತ ಬರೆದಿತ್ತು. ಅದರಲ್ಲಿ ಹೇಳ್ತಾರೆ, ಯಾವಾಗ ಬ್ರಹ್ಮಣ್ಯ ತೀರ್ಥರು ಆಶ್ರಮ ಕೊಡೋ ವಿಚಾರ ಮಾಡಿದ್ರಲ್ಲ, ಇವರು ಕಿವಿಗೆ ಬಿತ್ತು. ತಕ್ಷಣ ಯೋಚನೆ ಮಾಡಿದ್ರೆ ಇಂಥ ಪೀಠಕ್ಕೆ ಕೂಡ ಅರ್ಹತೆ ನಮಗಿದೆಯಾ ಅಂತ ಯೋಚನೆ ಮಾಡಿ ಅಲ್ಲಿಂದ ಮಠ ಬಿಟ್ಟು ಹೊರಟುಬಿಟ್ರಂತ. ಹಾಗಾಗಿ ವೆಂಕಟನಾಥ ರಾಯರು ಹಾಗೆ ಮಾಡಿದವರೇ, ನಮಗೆ ಅರ್ಹತೆ ಇಲ್ಲ, ನಿರ್ಬಂಧಷ್ಟೇ ನಿರ್ಗಮಿಷ್ಯಾಮಿ ನೋ ನಮ್ಮಂತ ಹೇಳಿದ್ರು. ಇವರು ಹಾಗೇನೆ, ಜೈತೀರ್ಥರು ಹಾಗೇನೆ, ಪಾಠ ಹೇಳಿದಕ್ಕೆ ಹೇಳ್ತಾರೆ ಪೀಠ ಗೀಠ ಬೇಡ ಅಂತ ಹೇಳ್ತಾರೆ. ಅವರೆಲ್ಲ ಪೀಠಕ್ಕೆ ಬಂದರು, ಮಠದ ಹೆಸರು ಅವರಿಗೆ ಬಂತು, ಅವರ ಹೆಸರೇ ಮಠಕ್ಕೆ ಬಂತು. ಅಷ್ಟರ ಮಟ್ಟಿಗೆ ದೊಡ್ಡ ಜ್ಞಾನಿಗಳಾದ್ರು. ಅವರಿಗೊಂದೇ ಯೋಚನೆ, ಇದು ನೋಡಿದ್ರೆ ವೇದಾಂತ ಸಾಮ್ರಾಜ್ಯ, ಇದರಲ್ಲಿ ಕೂಡ ಯೋಗ್ಯತೆ ನಮಗಿದೆಯಾ ಆ ಥರ ಯೋಚನೆ ಮಾಡ್ತಾರೆ. ಇವತ್ತು ಕಾಲ ಬದಲಾಗಿಬಿಟ್ಟಿದೆ, ನಮ್ಮನ್ನು ಬಿಟ್ಟು ಇನ್ಯಾರು ಕೊಡಬೇಕು ಅಂತ ಆಗೋಗ್ಬಿಟ್ಟಿದೆ. ಆಗಲಿ, ನಾವೇ ಕೂತರೆ ನಾವೇ ಕೊಡಬೇಕು, ಇಲ್ಲವರೆ ನಮ್ಮ ಪೀಠ ಹೋದರೂ ಪರವಾಗಿಲ್ಲ, ನಮಗೆ ಪೀಠ ತಪ್ಪಾರದು ಅನ್ನೋ ಭ್ರಮೆ ನಮ್ಮಲ್ಲಿ ಬಂದೋಗಿದೆ. ಆಗಿನ ಕಾಲದಲ್ಲಿ ಬರೀ ವೈರಾಗ್ಯ ಅಂದರೆ ವೈರಾಗ್ಯ, ಈಗ ಪಾಠ ಪ್ರವಚನ ಅಂದರೆ ಪಾಠ ಪ್ರವಚನ, ತತ್ವಪ್ರಸಾರ ತತ್ವಪ್ರಸಾರ, ಸನ್ಯಾಸಿಗಳು ಅಂದರೆ 100 ಸನ್ಯಾಸಿಗಳು. ಪುರಂದರದಾಸರ ಗೃಹಸ್ಥರೇ ಸನ್ಯಾಸಿಗಳಂತ ಇದ್ದವರು. ಸನ್ಯಾಸಿಗಳಂತೂ ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಅಂತ ಪುರಂದರದಾಸರಂಥವ್ರು ಹೇಳಬೇಕಾದ್ರೆ ಎಂಥ ವರ್ಚಸ್ಸು ವ್ಯಾಸರಾಜರ. ಅದರ ಪರಿಣಾಮ ಏನಾಯಿತು, ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆ ಒಂದು ಚಿಕ್ಕಂದಿನಲ್ಲೇ ಯೋಚನೆ ಮಾಡಿದವರೇ ಮಠ ಬಿಟ್ಟು ಹೊರಟರು. ಸ್ವಲ್ಪ ದೂರ ಹೊರಟರು, ತುಂಬ ಸುಸ್ತಾಯಿತು ಚಿಕ್ಕ ವಯಸ್ಸು, ದೈವ ಸಂಕಲ್ಪ ಮುಖ್ಯವಾಗಿ. ದೊಡ್ಡ ಒಂದು ಆಲದ ಮರ ಕೆಲ ಮರ್ಕೊಂಡ್ಬಿಟ್ರು ಸ್ವಲ್ಪ ಹೊತ್ತು. ಹಾಗೂ ನಡೆದ ಆಯಾಸ ಮನಸ್ಸಿನ ಯೋಚನೆ ಎಲ್ಲ ಸೇರಿಕೊಂಡು ಮಲಗಿದ್ದಾರೆ. ಆಗ ಏನಾಯ್ತಂತೆ, ದೊಡ್ಡ ಒಂದು ಹಾವು ಬಂದು ಸುತ್ತಕೊಂಡಿದ್ದಂಥವರು ಪರಮಾತ್ಮ ದರ್ಶನ ಕೊಟ್ಟು ಹೇಳ್ತಾನಂತೆ, ಯೋಚನೆ ಮಾಡೋದಲ್ಲ, ಪೀಠಕ್ಕೆ ನಿಮಗೆ ಪೀಠಕ್ಕೆ ಅರ್ಹತೆ ಪ್ರಶ್ನೆ ಅಲ್ಲ, ನೀವೇ ಪೀಠಕ್ಕೆ ಬರಬೇಕು, ನಿಮ್ಮಿಂದ ಉದ್ಧಾರ ಆಗಬೇಕು. ಹೇಗೆ ರಾಯರ ಚರಿತ್ರೆಯಲ್ಲಿ ವಿದ್ಯಾಲಕ್ಷ್ಮಿ ಕಾಣಿಸಿಕೊಂಡು ಸನ್ಯಾಸ ತಗೊಳ್ಳೇಬೇಕು ವೆಂಕಟನಾಥ ಅಂತ ಹೇಗೆ ಹೇಳಿದರು, ಇವರಿಗೆ ಹಾಗೆ ಪರಮಾತ್ಮ ಶೇಷದೇವರು ಶೇಷಜಾಯಿ ಪರಮಾತ್ಮ ದರ್ಶನ ಕೊಟ್ಟು ಹೇಳಿದರು. ನಮ್ಮಲ್ಲಿ ಒಂದು ವಿಶೇಷಾಂಶ ಏನು ಅಂದರೆ, ಯಾರಿಗೆ ಶೇಷದೇವರು ದರ್ಶನ ಕೊಡ್ತಾರೋ ನಮ್ಮಲ್ಲಿ ಶ್ರೇಷ್ಠದೇವರು ಕಂಡ್ರು ಅಂದರೆ ಭಯ ಆಗಿಬಿಡುತ್ತೆ, ಓ ಶಾತ್ಯ ಮಾಡಿಸಿದ್ದು ಮಾಡಿಸಿ ಆ ಥರ ಆಗಿಬಿಡುತ್ತೆ. ಹಾಗಲ್ಲ, ಶ್ರೇಷ್ಠದೇವರು ಅನುಗ್ರಹ ಮಾಡಿದರೆ ಒಳ್ಳೆ ವ್ಯಾಖ್ಯಾನ ಶಕ್ತಿ ಬರುತ್ತೆ ಅಂತರ್ಥ. ಶೇಷೋ ವ್ಯಾಖ್ಯಾನ ದೇವತ ಅಂತ ಪ್ರಸಿದ್ಧ. ಅದಕ್ಕೆ ಜೈತೀರ್ಥರಲ್ಲಿ ವಿಶೇಷ ಶೇಷಾವೇಶ ಅಂತ ಅವರಿಗೆ ಹೆಸರು. ಯಾರಲ್ಲಿ ಆ ಕೌಶಲ್ಯ ಇರ್ತದೋ ಅವ್ರಿಗೆ ಶೇಷಾನುಗ್ರಹ ಬಂತು ಅಂತ ಕೇಳಿದರೆ ಮುಂದೆ ಹೇಳ್ತಾರೆ, ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸ ದಿನವ. ಪರಮಾತ್ಮನ ಮಹಿಮೆಗಳನ್ನು ವಿಶೇಷವಾಗಿ ತಿಳಿಸಿಕೊಡೋದೊಂದು, ವಿವರಣೆ ಮಾಡೋದೊಂದು ಶೇಷದೇವರ ಕೆಲಸ. ಆ ಮೂಲಕ ಅವರಿಗೆ ವಿಶೇಷ ಸಿದ್ಧಿ ಬಂತು, ತಕ್ಷಣ ವಾಪಸ್ ಬಂದರಲ್ಲಿ. ಬ್ರಹ್ಮಾಂಡ ತೀರ್ಥರಿಗೆ ವಿಷಯ ತಿಳಿಸಿದರು. ಹಾಗೂ ಅವರು ಸೂಚನೆಯಾಗಿದ್ದು ಸಂಕಲ್ಪವನ್ನು ಮಾಡಿದ್ರು. 8 ವರ್ಷಕ್ಕೆ ಆಶ್ರಮ ಕೊಟ್ಟು ಅವರಿಗೆ ಶ್ರೀ ವ್ಯಾಸತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಅವತ್ತಿನಿಂದ ತಾವೇ ಸ್ವತಃ ಪಾಠ ಪ್ರವಚನ ಸ್ವಲ್ಪ ದಿವಸಗಳ ಕಾಲ ಮಾಡ್ತಾರೆ. ದೊಡ್ಡ ವಿದ್ವಾಂಸರನ್ನಾಗಿ ತಯಾರು ಮಾಡ್ತಾರೆ. ಒಂದು ಹಂತದ ಅಧ್ಯಯನ ಬ್ರಹ್ಮಣ್ಯತೀರ್ಥರಲ್ಲೇ ಆಯಿತು ವ್ಯಾಸರಾಜರಿಗೆ. ಸೊ 20 ವರ್ಷಕ್ಕೆ ಬಂದರು ಅಷ್ಟೊತ್ತಿಗೆ ವ್ಯಾಸರಾಜ. 20 ವರ್ಷದ ಚಿಕ್ಕ ಯುವಕ ಅವರು ರಾಯರು ಹಾಗೆ 20 ವರ್ಷಕ್ಕೆ ದೊಡ್ಡ ವಿದ್ವಾಂಸರಾಗಿದ್ದು. ಇವರು ದೊಡ್ಡ ವಿದ್ವಾಂಸರಾದರು 20 ವರ್ಷಕ್ಕೆ. ಆಗ ಅವರನ್ನು ಸಂಚಾರಕ್ಕೆ ಅಂತ ಕಳಿಸ್ಕೊಡ್ತಾರೆ. ಸಂಚಾರಕ್ಕೆ ಹೋಗಿ 20 ವರ್ಷದ ವಿದ್ಯಾರ್ಥಿ ವಯಸ್ಸದು ವಿದ್ವಾಂಸರಾಗಿ ಸಂಚಾರಕ್ಕೆ ಕಳಿಸ್ತಾರೆ. ಸಂಚಾರ ಮಾಡ್ತಾ ಮಾಡ್ತಾ ಕಂಚಿ ಕ್ಷೇತ್ರಕ್ಕೆ ಹೋದರೆ ಕಂಚಿ ಕ್ಷೇತ್ರದಲ್ಲಿ ಇವತ್ತು ಸಹ ಅಷ್ಟೇ ಕಾಶಿ ಈ ಕಡೆ ಕಂಚಿ, ದಕ್ಷಿಣದ ಕಾಶಿ ಅಂದರೆ ಕಂಚಿ ಅಂತಲೇ ಅರ್ಥ. ಅಷ್ಟು ಪ್ರಸಿದ್ಧಿ ಪಡೆದಂಥ ಸ್ಥಳ ಕಂಚಿ, ವಿದ್ವತ್ ಕೇಂದ್ರ. ಅಲ್ಲಿ ವಾಜರಾಜರಂಥ ಮಹಾನುಭಾವರು ಕೊಂಡಾಡಿರ್ತಕ್ಕಂಥ ಸ್ಥಳ ಕಂಚಿ. ಅಲ್ಲಿ ಶೈವರಿಗೂ ಪ್ರಿಯ, ವೈಷ್ಣವರಿಗೂ ಪ್ರಿಯ. ವರದರಾಜ ದೇವರು ಇರೋದ್ರಿಂದ ವೈಷ್ಣವ ಒಳ್ಳೆ ವೈಷ್ಣವ ಕ್ಷೇತ್ರ. ಅಲ್ಲಿ ರುದ್ರದೇವರು ಇರೋದ್ರಿಂದ ಕಂಚಿ ಕಾಮಾಕ್ಷಿ ಅಂತಲೇ ಪ್ರಸಿದ್ಧ. ಹೀಗಾಗಿ ಅಲ್ಲಿ ಶೈವರಿಗೂ ಬಹಳ ಪ್ರಸಿದ್ಧವಾದ ಕ್ಷೇತ್ರ. ವೈಷ್ಣವ ವಿದ್ವಾಂಸರು ಶೈವ ವಿದ್ವಾಂಸರು ಎಲ್ಲ ಇದ್ದ ಕಾಲ. ಅಲ್ಲಿ ಹೋದವರೇ ವಿದ್ವಾಂಸರನ್ನು ಆಹ್ವಾನ ಮಾಡ್ತಾರೆ. ಆ ವಿದ್ವಾಂಸರೆಲ್ಲ ಹಿಂದಿನ ಕಾಲಕ್ಕೆ ಏನು ಚಟ ಅಂದರೆ ಇವತ್ತಿನಂತೆ ಸುಮ್ಮನೆ ಮಾತಾಡಿಕೊಂಡು ಹೋದರೆ ಆಗಿನ ಕಾಲ ಇರಲಿಲ್ಲ. ಅದರಲ್ಲಿ ವಾಕ್ಯಾರ್ಥ ಮಾಡಿದರೆ ವಿದ್ವಾಂಸರು ಅಂತ ವಾತಾವರಣ ಇತ್ತು. ಇವರನ್ನೆಲ್ಲ ವಾಕ್ಯಾರ್ಥಕ್ಕೆ ಕರೆದು ಬೇರೆಯವರೆಲ್ಲ ಹೆಚ್ಚಾಗಿ ಬೇರೆ ಬೇರೆ ಶಾಸ್ತ್ರದಲ್ಲಿ ಪಾರಂಗತರು, ಅದ್ವೈತ ಶಾಸ್ತ್ರದಲ್ಲಿ ಹೆಚ್ಚು ಪ್ರಾವೀಣ್ಯ ಪಡೆದವರು. ಇವರನ್ನು ಅನೇಕ ಶಾಸ್ತ್ರದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅಂತ ವಾದ ಮಾಡಿದರೆ 8 ಜನಗಳನ್ನು ಗೆಲ್ತಾರೆ. ನೆನಪಿರಲಿ, ಇನ್ನು ಶ್ರೀಪಾದರಾದರೂ ಒಂದಕ್ಕೆ ಹೋಗಿಲ್ಲ ಅವರು. ಭಾರತದಲ್ಲಿ ವಿದ್ಯಾರ್ಥಿಗಳಿದ್ದ ಲೆಕ್ಕ ವಿದ್ಯಾರ್ಥಿಗಳಾಗಿದ್ದು ಎಲ್ಲ ವಿದ್ವಾಂಸರನ್ನು ಸೋಲಿಸಿ ಹಾಕಿಬಿಟ್ರು. ಅದು ಅಸಾಧಾರಣವಾದ ಪ್ರೌಢಿಮೆ ಇತ್ತು. ಇದನ್ನೆಲ್ಲ ವ್ಯಾಸಯೋಗಿ ಚರಿತ್ರೆಯಲ್ಲಿ ಬರೀತಾರೆ, ಬೇರೆ ಗ್ರಂಥಗಳಲ್ಲ. ವ್ಯಾಸಯೋಗಿ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಅವರ ವಿದ್ವತ್ತಿನ ಮುಂದೆ ಯಾರೂ ನಿಲ್ಲಕ್ಕಾಗಲಿಲ್ಲ. ಭಾರಿ ಖುಷಿಯಾಯಿತು. ಕೆಲವು ವಿದ್ವಾಂಸರಿಗೆ ಸಂಕಟ ಶುರುವಾಯಿತು. ಇಂಥ ವಿದ್ವಾಂಸರಿದ್ದರೆ ಮುಂದೆ ನಮ್ಮತದ ಗತಿ ಏನು ಅಂತ ಪ್ರಶ್ನೆಯವೆ. ಮಧ್ವಮತ ಬಹಳ ಪ್ರಸಾರಕ್ಕೆ ಬರುತ್ತೆ, ತಮ್ಮತಕ್ಕೆ ಆಪತ್ತು ಬರುತ್ತೆ ಅಂತ ಯೋಚನೆ ಮಾಡಿ ಅವರು ವಿಷಪ್ರಾಶನ ಮಾಡಿಸಿದರು. ಇಲ್ಲಿ ವಾದಿರಾಜ ಸ್ವಾಮಿಗಳು ವಿಷಪ್ರಾಶನ, ಇವರಿಗೂ ವಿಷಪ್ರಾಶನ. ಎಷ್ಟು ಜನಕ್ಕೆ ವಿಷಪ್ರಾಶನ ಆಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಪಾಂಡಿತ್ಯದ ಸಹನೆ ಅವರಿಗಿರೋದಿಲ್ಲ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ನಿಜವಾದ ವಿದ್ವಾಂಸರು ಅಂದರೆ ಎಷ್ಟೇ ಗೆದ್ದಿದ್ರು ಅವರು ಪೂರ್ಣ ವಿದ್ವಾಂಸರಲ್ಲ, ಮಾತ್ಸರ್ಯ ಗೆದ್ದಿದ್ರೆ ಮಾತ್ರ ವಿದ್ವಾಂಸರು ಅಂತ ಹೇಳ್ತಾರೆ. ಧರ್ಮ ಪ್ರೋಚಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ, ನಿರ್ಮತ್ಸರಾಣಾಂ ಸತಾಂ. ಯಾರು ಮಾತ್ಸರ್ಯ ಗೆದ್ದಿರ್ತಾರಲ್ಲ ಅವರೇ ನಿಜವಾದ ಶ್ರೇಷ್ಠ ಸದ್ವಿದ್ವಾಂಸರು ಅಂದ್ರೆ ಅವರೇನೆ. ಅವರೆಲ್ಲ ಅಂಥವರಲ್ಲ ಆಗಿರಲಿಲ್ಲ, ವಿಷ ಹಾಕಿದ್ರು ಅಡುಗೆವನ ಮೂಲಕನೆ. ಯಾವುದೋ ಒಂದು ತಂತ್ರ ಮಾಡ್ತಾರೆ, ಹಾಕ್ತಾರೆ. ಅಡುಗೆವನ್ನು ಯಾಕೆ ಹಿಡಿಬೇಕು ಅಂದರೆ ಯತಿಗಳು ಬೇರೆ ಕಡೆ ಊಟ ಮಾಡೋದಿಲ್ಲ, ಅವ್ರು ಸ್ವತಃ ಸತ್ತೇ ಕಡಿಗೆ ಆಗೋದ್ರಿಂದ ಅಲ್ಲಿನೇ ಆಗಬೇಕು. ಯತಿಗಳಿಗೆ ಅದೊಂದು ಶ್ರೀರಕ್ಷೆ ಇದ್ದಾಗೂ ಆಯಿತು, ಶುದ್ಧಿ ಮೊದಲಾದಗಳು ಬಂದಾಗೂ ಆಯಿತು. ಅವನು ಹಾಕಿದ, ಭಯಂಕರ ಪರಿಣಾಮ ಶುರುವಾಯಿತು ಮೈ ಮೇಲೆ. ಆ ಸಮಯದಲ್ಲಿ ಧನ್ವಂತರಿ ನಾಮಕ ಪರಮಾತ್ಮ ಅವರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟದ್ದು ಸಾಕ್ಷಾತ್. ಮತ್ತೆ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಒಂದು ಮೂಲಿಕೆ ಹೇಳಿದರೆ ತಂದು ತಗೊಳ್ಳಿ ವಾಸಿ ಆಗುತ್ತೆ ಅಂತ ಹೇಳಿ. ಒಬ್ಬರಿಗೊಂದು ರೀತಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾರೆ. ದೇವರು ಕನಮೇಲೆ ಕೈ ಇಟ್ಟರೆ ಕಣ್ಣೆ ನೋಡಿದರೆ ಸಾಕು, ವಾಸಿ ಆಗ್ತದೆ. ಯಾತಕ್ಕಾಗಿ ತೋರಿಸ್ಕೊಡ್ತಾರೆ ಅಂದರೆ ಯಾವುದೇ ಒಂದು ಸಾಧ್ಯವನ್ನು ಒಂದು ಕಾರಣದ ಮೂಲಕನೇ ಸಾಧಿಸಬೇಕು ಅಂತ ತೋರಿಸೋಕ್ಕೋಸ್ಕರ ಹಾಗೆ ಮಾಡಿ ದೇವತೆಗಳು ನೋಡಿದ್ರು ಅಮೃತ ಸಿಕ್ತಿತ್ತು. ಅಮೃತ ಕಲಸಿ ಯಾಕೆ ಕೊಡಬೇಕಾಗಿತ್ತು? ಆ ಮಾಧ್ಯಮದ ಮೂಲಕ ಜನ ಅನುಗ್ರಹ ಮಾಡ್ತಾನೆ. ಉಳಿದವರಿಗೆ ಅದು ನಮ್ಮ ಸಿಕ್ಕನ ಬದುಕಿ ಹೋಗ್ತೇವೆ ಅಂತ ಕುತಂತ್ರ ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಮಾಡ್ತಾನೆ. ಅವ್ರ ದುಷ್ಟರನ್ನು ತೋರಿಸ್ಕೊಡ್ತಾನಷ್ಟೇ. ಅದರ ಪ್ರಭಾವದಿಂದ ಪೂರ್ಣ ವಾಸಿಯಾಯಿತು. ಅಷ್ಟೇ ಅಲ್ಲ, ಮೊದಲಿಗಿಂತ ತೇಜಸ್ಸು ಜಾಸ್ತಿ ಆಗಿಬಿಡುತ್ತೆ. ಮೊದಲಿಗಿಂತ ತೇಜಸ್ಸು ಜಾಸ್ತಿ ಆಯಿತು. ಈ ವಿಶಾಖ ಪದ್ಧತಿ ಎಲ್ಲಿಂದ ಬಂತು ಅಂದರೆ ಭೀಮಸೇನ ದೇವರು ದುರ್ಯೋಧನ ಹಾಕಿದನಲ್ಲ ಅಲ್ಲಿಂದ ಶುರುವಾಯಿತು. ಭೀಮಸೇನ ದೇವರು ದುರ್ಯೋಧನ ಹಾಕಿದ, ಭೀಮಸೇನೇ ಮಧ್ವಾಚಾರ್ಯರು, ಆ ಪರಪರೆ ಪದ್ದರು ವಿಶಾಖ ಅಭ್ಯಾಸ ಶುರುವಾಯಿತು ಅಷ್ಟೇ. ಹಾಕೋರೆಲ್ಲ ಯಾರಾದರೂ ದುರ್ಯೋಧನ ಅಂತವರು, ಇನ್ನು ಹೊಸ ವ್ಯವಸ್ಥೆ ನೋಡಬೇಕಾಗಿಲ್ಲ. ಇದು ಕಲಿಯುಗ ಅಂದರೆ ಏನಲ್ಲ, ದುರ್ಯೋಧನ ಯುಗ ಇದ್ದಾಗಲೇ ಅವರು ಸಂತೋಷ ಪಡಬೇಕು ನೀವಾಗಿ. ಅದು ದೇಶಕ್ಕೆ ಒಂದು ಜಗತ್ತಿಗೆ ಭೂಷಣಪ್ರಾಯವಾದಂತಹ ಮಹಾನುಭಾವರಂತ ಗೌರವಿಸೋದು ಬಿಟ್ಟು ಆ ರೀತಿಯಾಗಿ ಪ್ರತಿಗಾಮಿಯಾಗಿ ಬದುಕಿದರೆ ಯಾವ ಜನ್ಮದಲ್ಲೂ ಉದ್ಧಾರ ಆಗೋ ಪ್ರಸಂಗ ಬರೋದಿಲ್ಲ. ಅವರು ಅದನ್ನು ತಿಳ್ಕೊಳ್ಳೋಕ್ಕೂ ಇದು ಬೇಕು. ಅದೇ ಎಲ್ಲ ಕಾಲಕ್ಕೂ ಎಲ್ಲರೂ ಒಳ್ಳೆಯವರು ಇರ್ತಾರೆ ಅಂತೂ ಅಲ್ಲ, ವಿದ್ವಾಂಸರು ಎಲ್ಲರಲ್ಲೂ ಒಂದೇ ಭಾವನೆ ಇರ್ತಾರೆ ಅಂತೂ ಅಲ್ಲ. ಜಗತ್ತಿನ ಸ್ವಭಾವವನ್ನು ಜೀವ ತ್ರೈವಿಧ್ಯವನ್ನು ತೋರಿಸ್ಬೇಕಾಗಿತ್ತು. ಆ ಮೂಲಕ ಅಲ್ಲಿಯಿಂದ ಇನ್ನು ಹೆಚ್ಚು ಓದು ಬ್ರಹ್ಮಣ್ಯ ತೀರ್ಥ ಹೇಳಿ ಕಳಿಸ್ತಾರೆ. ಹಾಗಿದ್ದರೆ ನೀವು ಮುಳುಬಾಗಲಿಗೆ ಹೋಗಿ ಶ್ರೀಪಾದರಾಜರ ಅಧ್ಯಯನ ಮಾಡಿ ಅಂತ ಕಳಿಸಿದರೆ. ಶ್ರೀಪಾದರಾಜರು 2 ಕೇಂದ್ರ ಮಾಡ್ಕೊಂಡಿದ್ದರು, ಒಂದು ಮುಳುಬಾಗಲು ಒಂದು ಶ್ರೀರಂಗ. 2 ಕಡೆ ಶ್ರೀಪಾದರಾಜರ ವರ್ಚಸ್ಸು ಭಾರಿ ದೊಡ್ಡದು. ಇವತ್ತು ಶ್ರೀರಂಗದಲ್ಲಿ ಅದ್ಭುತ ಕ್ರಾಂತಿ ಮಾಡಿದವರು ಶ್ರೀಪಾದರಾಜರೇನೆ. ಮುಳುಬಾಗಲು ಪ್ರಾಂತದಲ್ಲಿ ಹಿಂದಿನ ಕಾಲಕ್ಕೆ ಅನೇಕ ಸರ್ ಹೇಳಿದ್ರು, ಬೆಂಗಳೂರು ವಿದ್ಯಾಕೇಂದ್ರನೇ ಅಲ್ಲ, ಬೆಂಗಳೂರು ತೀರ ಸಾಮಾನ್ಯವಾದದ್ದು. ಇತ್ತೀಚಿನ ದಿವಸದಲ್ಲಿ ಬೆಂಗಳೂರಿಗೆ ಮಹತ್ವ ಬಂತೆ ಹೊರತು ಐತಿಹಾಸಿಕವಾಗಿದ್ದ ಮಹತ್ವ ಇಲ್ಲ. ಅದು ಬಹಳ ಮಹತ್ವ ಇದೆ. ಅಬ್ಬೂರಿಗಿತ್ತು ಬ್ರಹ್ಮಣ್ಯ ತೀರ್ಥರಿಂದ, ಮುಳುಬಾಗಲಿಗಿತ್ತು ಶ್ರೀಪಾದರಾಜರಿಂದ. ಮುಳುಬಾಗಲು ಶ್ರೀಪಾದ ಈ ಕಡೆ ಹೋಗೋರಿಗೆಲ್ಲ ತಿರುಪತಿಯ ಮೂಡು ಬಾಗಿಲು, ಅದು ಮೂಡು ಬಾಗಿಲಾದ್ರಿಂದಾಗಿಯೇ ಪ್ರತಿಯೊಬ್ಬರು ಕೂಡ ಆ ಮೂಲಕನೇ ಹೋಗಬೇಕಾಗಿತ್ತು. ಅಲ್ಲಿ ದೊಡ್ಡ ವಿಶ್ವವಿದ್ಯಾಲಯವನ್ನು ಶ್ರೀಪಾದರಾಜ ಮಾಡಿದ್ದ ಪ್ರಭಾವ ಎಷ್ಟು ಮಟ್ಟಿಗಾಯಿತು ಅಂದರೆ, ತೀರ ಇತ್ತೀಚಿನವರೆಗೂ ಕೂಡ ನೂರಾರು ಪಂಡಿತರು ಪಾಠ ಪ್ರವಚನ ಮಾಡಿಕೊಂಡಿದ್ದ ಜಾಗ ಮುಳುಬಾಗಿ. ಅಂಥಲ್ಲಿಗೆ ವ್ಯಾಸರಾಜರು ಅಧ್ಯಯನ ಮಾಡಕ್ಕೆ ಬರ್ತಾರೆ. ಅಧ್ಯಯನ ಕೇಂದ್ರ ನರಸಿಂಹ ತೀರ್ಥನು ಮೊದಲಿಂದ ಇತ್ತು. ಅಕ್ಷೋಭ ತೀರ್ಥರ ಕಾಲಕ್ಕೆ ನರಸಿಂಹದೇವರು ಅಲ್ಲಿ ಕಂಬದಲ್ಲಿ ಅವರ ಅಂಗಾರದ ಮೂಲಕ ಬರೆದು ಪ್ರತಿಷ್ಠಾಪನೆ ಮಾಡಿಸಿದರು. ನರಸಿಂಹ ತೀರ್ಥ ನಿರ್ಮಾಣವಾಯಿತು. ಊರಲ್ಲಿ ಶ್ರೀಪಾದರಾಜ ಮಠ ಅಲ್ಲಿ, ಇಲ್ಲಿ ಹೊರಗಿನ ಕೇಂದ್ರ ಇದೆ. ಆ ವೃಂದಾವನ ಯಾವುದು ಇರಲಿಲ್ಲ ಆಗ ಸಮಯದಲ್ಲಿ. ಅಲ್ಲಿ ಪದ್ಮನಾಭ ತೀರ್ಥರು ಬಂದಿದ್ದರು ಅಂತೂ ಪ್ರತೀತಿ ಉಂಟು. ಇನ್ನೂ ಆಶ್ಚರ್ಯ ಅಂದರೆ ಇತ್ತೀಚೆಗೆ ಹೋದಾಗ ಗೊತ್ತಾಯಿತು, ಅದರಿಂದ ಒಂದು 20 ಕಿಲೋಮೀಟರ್ ದಲ್ಲಿ ಒಂದು ಊರಿದೆ, ಅದಕ್ಕೆ ಆನಂದ ತೀರ್ಥ ಅಗ್ರಹಾರ ಅಂತ ಕರೀತಾರೆ. ಆನಂದ ತೀರ್ಥ ಅಗ್ರಹಾರ ಪೂರ್ತಿ ಹೆಸರು ಅದಕ್ಕೆ. ಗೆಜೆಟ್ಗಳಲ್ಲಿ ರೆಕಾರ್ಡ್ಗಳು ಆನಂದ ತೀರ್ಥ ಅಗ್ರಹ, ಇವತ್ತು ತೀರ್ಥಂ ಅಂತ ಕರೀತಾರೆ. ಆಂಧ್ರ ಪ್ರದೇಶ ಸೇರುತ್ತದೆ, ಒಳ್ಳೆ ಸ್ವಲ್ಪ ಮುಂದೊಟ್ಟು ಆಂಧ್ರ ಪ್ರದೇಶ ಶುರುವಾಗುತ್ತಲ್ಲ, ತೀರ್ಥಂ ಅಂತ ಕರೀತಾರಂತೆ. ಬರೀ ಬ್ರಾಹ್ಮಣರು ಇದ್ದಾರೆ. ಇವತ್ತು ಯಾವ್ರ ಬ್ರಾಹ್ಮಣರು ಇದ್ದಾರೆ ಅಂತ ಅಲ್ಲಿರಬೇಕು, ಪಾಪ ಎಲ್ಲೂ ಇಲ್ಲ ಅಲ್ಲೂ ಇಲ್ಲ, 4-5 ಜನ ಉಳ್ಕೊಂಡಿದೆ ಅಂತ ಅಷ್ಟೇ. ಆಚಾರ್ಯರ ಒಂದು ಸಂದರ್ಶನ ಕೊಟ್ಟ ಒಂದು ಸಂಕೇತವಾಗಿ ಅದಕ್ಕೆ ತೀರ್ಥಂ ಅಂತ, ಆನಂದ ತೀರ್ಥ ಅಗ್ರಹಾರ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಸೊ ಆಚಾರ್ಯರು ಸಂದರ್ಶನ ಮಾಡಿದ ಸ್ಥಳ, ಪದ್ಮನಾಭ ಸಂದರ್ಶನ ಮಾಡಿದ ಸ್ಥಳ, ಅಕ್ಷೋಭ ಸಂದರ್ಶನ ಮಾಡಿದ ಸ್ಥಳ, ಇಷ್ಟು ಪವಿತ್ರವಾದ ಕ್ಷೇತ್ರ. ಅಕ್ಷೋಭ ತೀರ್ಥರು ವಿದ್ಯಾರಣ್ಯರಂಥವರನ್ನು ಪರಾಭವಗೊಳಿಸಿ ಜಯಸ್ತಂಭ ಸ್ಥಾಪನೆ ಮಾಡಿದಂಥ ಸ್ಥಳ. ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನ, ಬಹಳ ಪ್ರಸಿದ್ಧವಾದ ಶ್ಲೋಕ. ಜಯಸ್ತಂಭ ಇವತ್ತಲ್ಲೇ ನೋಡಬಹುದು, ಅಲ್ಲಿ ಹಂಚಿಕೊಳ್ಳು ಬೆಟ್ಟ ಅಂತಿದೆ. ಸ್ವಲ್ಪ ದಿವಸದಿಂದ ಬಿದ್ದೋಗಿತ್ತು ಅದು, ಮತ್ತೆ ಎಲ್ಲ ಮಾಡಿ ಜೀರ್ಣೋದ್ಧಾರ ಮಾಡಿ ತಿಳಿಸಿದ್ದಾರೆ. ಅಶೋಕ ಅದರ ಮೇಲಿದೆ. ಅಷ್ಟು ಶ್ರೇಷ್ಠವಾದಂಥ ವಿದ್ಯಾಕೇಂದ್ರ ಮುಳುಬಾಗಲು. ಅಲ್ಲಿಗೆ ಬಂದು ಓದಕ್ಕೆ ಶುರು ಮಾಡ್ತಾನೆ. ಈ ಪಂಡಿತ ಮಂಡಳಿ ಸೋಲಿಸಿ ಬಂದ ಇವ್ರನ್ನ ವಿದ್ಯಾರ್ಥಿ ಮಾಡ್ಕೋಬೇಕಾದ್ರೆ ಅವರೆಂಥ ವಿದ್ವಾಂಸರಾಗಿರ್ಬೇಕು ಲೆಕ್ಕಾಗಿ. ಪಂಡಿತ ಮಂಡಳಿ ಸೋಲಿಸಿ ಬಂದ ಇವರು ಅವರ ಹತ್ತಿರ 3-4 ದಿವಸ ಓದಿದ್ದಲ್ಲ, 15-20 ದಿವಸ ಅಲ್ಲ, ಕೆಲವು ವರ್ಷ 12 ವರ್ಷ ಓದಿದ್ರು. ಅಷ್ಟು ದಿವಸ ಪಾಠ ಹೇಳಬೇಕಾದ್ರೆ ಶ್ರೀಪಾದರಾಜರು ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸೋಮನಾಥ ಕವಿ ಹೇಳ್ತಾನೆ, ಶ್ರೀಪಾದರಾಜರು ಹೇಗಿದ್ದರು ಅಂದರೆ, ನಿಕ್ಷೇಪ ಭಾಜನವೇವ ಮಧ್ವಮುನಿ ರಹಸ್ಯಸ್ಯ, ಮಧ್ವ ಸಿದ್ಧಾಂತದ ಒಂದು ನಿಧಿ ಇದ್ದಾಗಿದ್ದರು ಅಂತ ಹೇಳ್ತಾರೆ. ಮಧ್ವಸಿದ್ಧ ನಿಧಿಯಿಂದ ಶ್ರೀಪಾದರಾಜರು ಸ್ವತಃ ಮಹಾನುಭಾವರಾದಂಥ ವ್ಯಾಸರಾಜರೇ ಅವರು ತಮ್ಮ ಗ್ರಂಥಗಳಲ್ಲಿ ಕೊಂಡಾಡ್ತಾರೆ. ದಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರೂನ್ ಮಮ. ಬ್ರಹ್ಮಣ್ಯ ತೀರ್ಥರನ್ನ ಅವರು ಆಶ್ರಮ ಗುರುಗಳು, ಪೀಠ ಕೊಟ್ಟ ಗುರುಗಳು, ಇವರು ವಿದ್ಯಾಗುರುಗಳು, ಶ್ರೀಪಾದರಾಜರು ಅಂತೇಳಿ ಅಷ್ಟು ಭಕ್ತಿಯಿಂದ ನಡೀತಾರೆ. ಪ್ರತಿ ಗ್ರಂಥಲೂ ಸ್ತೋತ್ರ ಮಾಡ್ತಾರೆ. ಒಂದೇ ದ್ವೈತಿ ಕುಲ ತಿಲಕೇನ, ಅವರು ದ್ವೈತಿ ಕುಲ ತಿಲಕರು ಅಂತ ಕರೀತಾರೆ ವ್ಯಾಸರಾಜರು. ಇಷ್ಟು ಹೆಸರು ಮಾಡಿದವರು ಶ್ರೀಪಾದರಾಜರು. 12 ವರ್ಷ ಅಧ್ಯಯನ ನಡೀತು. ವಿಚಿತ್ರವಾದಂಥ ಪಾಂಡಿತ್ಯವನ್ನು ಅವರಿಂದ ಸಂಪಾದನೆ ಮಾಡಿದರು. ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೇ, ವಿನಿಯೋಗ ಮಾಡ್ಯಾರ ಪ್ರಭಾ, ಲೋಕಕ್ಕೆಲ್ಲ ತಪ್ಪಿತು. ಒಳ್ಳೆ ಪಕ್ಕದಲ್ಲಿ ನದಿ ಹರಿತಾ ಇದೆ, ಭೂಮಿ ಒಣಗೋಗಿದ್ದರೆ ಉಪಯೋಗ ಮಾಡ್ಕೋತಿಲ್ಲ ಅಂತ ಅರ್ಥ. ಒಳ್ಳೆ ಬಾವಿ ಇದೆ, ಅದು ಪ್ರಯೋಜನ ಪಡೆದಿಲ್ಲ ಅಂದರೆ ಮೂರ್ಖರು ಅಂತ ಅರ್ಥ. ವ್ಯಾಸರಾಜರ ಒಂದು ಎಷ್ಟು ನಿಧಿ ಆದರೂ ಅದಿಷ್ಟು ಸಮಾಜಕ್ಕೆ ಮುಟ್ಟಿಸಿದ್ರು ಆಮೇಲೆ ಅವರು. ಅದರಿಂದ ಶ್ರೀಪಾದರಾಜರ ಕೀರ್ತಿ ಅಜರಾಮರವಾಯಿತು. ಶ್ರೀಪಾದರಾಜರು ಮಾಡಿದ ಎಲ್ಲ ಸಾಧನೆಗಳು ಒಂದು ಕಡೆ ಆದರೆ ವ್ಯಾಸರಾಜರಂಥವರನ್ನು ನಿರ್ಮಾಣ ಮಾಡಿಕೊಟ್ಟರಲ್ಲ, ಬಟ್ ದೊಡ್ಡ ಸಾಧನೆಯಾಯಿತು. ಒಂದು ದಿವಸ ಅಲ್ಲಿದ್ದಾಗ ಏನಾಯ್ತಂತೆ, ಇವತ್ತಿಗೂ ನೋಡಬಹುದು, ಶ್ರೀಪಾದ ವೃಂದಾವನ ಎದುರಿಗೇನೆ ಒಂದು ಬಂಡೆ ಇದೆ, ಗುಹೆ ಇದ್ದಾಗಿದೆ. ಅದು ನ್ಯಾಚುರಲ್ ಕೇವ್, ಅದು ಸಹಜ, ಯಾರು ಕತ್ ಮಾಡಿದ್ದಲ್ಲ, ಸಹಜವಾಗಿರತಕ್ಕಂಥ ಒಂದು ಬಂಡೆ, ಅದರಲ್ಲಿ ಗುಹೆ. ಅದರಲ್ಲಿ ವ್ಯಾಸರಾಜರು ಚಿಂತನೆ ಮಾಡ್ತೀವಿ, ಯಾವಾಗಲೂ ಓದಿದ್ದನ್ನು ಚಿಂತೆ ಮಾಡ್ತಾ ಯಾರು ಬೇಕಾದ್ರೂ ಕೊಡ್ತಾರೆ. ಚಿಂತನೆ ಮಾಡೋ ಶಾಸ್ತ್ರವನ್ನು ಮನನ ಮಾಡೋದು ಅಂತ ಅರ್ಥ. ಮನನ ಮಾಡ್ತಾ ಕೂತಿರ್ತೀವಿ. ಒಂದು ದಿವಸ ಏನಾಗಿದೆ, ಶಿಷ್ಯರೆಲ್ಲ ಹುಡ್ಕೊಂಡು ಬಂದು ನೋಡ್ತಾರೆ, ವ್ಯಾಸರಾಜರು ಧ್ಯಾನಾಸಕ್ತರಾಗಿಬಿಟ್ಟಿದ್ದಾರೆ. ಒಂದು ಹಾವು ಬಂದು ಹಿಡಿದುಬಿಟ್ಟಿದೆ, ಅವರು ದೊಡ್ಡ ಹಾವು ಸುತ್ತೋಗ್ಬಿಟ್ಟಿದೆ ಅವರು ಸುತ್ತ. ಇವತ್ತು ಹೋಗಿ ನೋಡಿದ್ರೆ ಅದೇ ರೀತಿ ಇರೋ ಚಿತ್ರ ಅಲ್ಲಿ, ಆ ಗುಹೆಗಳ ಅದೇ ಚಿತ್ರನೇ ಕಾಣುತ್ತೆ. ಪೂರ್ತಿ ಸುತ್ತಕೊಂಡು ಹಿಡ್ಕೊಂಡ್ಬಿಟ್ಟಿದೆ ಅವರನ್ನು. ಶಿಷ್ಯರಿಗೆ ಗಾಬರಿ ಆಗೋಯ್ತು, ಏನಾಯಿತು ಅಂತೇಳಿ ಕಷ್ಟ ಗುರು ಶ್ರೀಪಾದರಾದರೆ ವಿಜ್ಞಾಪನೆ ಮಾಡಿದ್ರು. ಕಷ್ಟ ಬಂದಿರಂಥವ್ರು ಬಂದು ಇವರೆಲ್ಲ ಗಾಬರಿಯಾಗಿ ಓಡೋಗಿದ್ರೆ ಅವ್ರು ಭಾರಿ ಖುಷಿ ಪಟ್ಟುಬಿಡ್ತಾರೆ. ಕಾರಣ ಏನು ಅಂದರೆ, ಶ್ರೇಷ್ಠದೇವರ ಅನುಗ್ರಹ ಮತ್ತೊಮ್ಮೆ ಆಯಿತು ಅವರಿಗೆ. ಅವರಿಗೆ ಪಾಂಡಿತ್ಯಕ್ಕೆ ವಿಶೇಷವಾದ ಅನುಗ್ರಹವನ್ನು ಶ್ರೇಷ್ಠದೇವರು ಕೊಟ್ಟಿದ್ದಾರೆ ಅಂತಾಯಿತು. ಶ್ರೀಪಾದರಾದರು ಭಾರಿ ಅದರದಲ್ಲೇ ಮಾತಾಡಿದ್ರಂತೆ, ಶ್ರೀ ವ್ಯಾಸರಾಜ ಫಣಿಬಂಧ ನಿವಾರಕಾಯ. ಶ್ರೀಪಾದರಾಜರ ಮೇಲೆ ಶ್ರೀನಿಧಿ ತೀರ್ಥರು ಅಂತ ಹೇಳಿ ಒಂದು ಶ್ರೀಪಾದರಾಜ ರತ್ನಮಾಲಿಕ ಅಂತ ಬರೆದಿದ್ದಾರೆ, ತುಂಬ ಶ್ಲೋಕಗಳು ಬರೆದಿದ್ದಾರೆ. ಅದರಲ್ಲಿ ಮಾತು ಹೇಳ್ತಾರೆ, ಶ್ರೀ ವ್ಯಾಸರಾಜ ಫಣಿಬಂಧ ನಿವಾರಕಾಯ. ವ್ಯಾಸರಾಜರಿಗೆ ಬಂದಿದ್ದ ಫಣಿಬಂಧವನ್ನು ನಿವಾರಣೆ ಮಾಡಿದ ಶ್ರೇಯಸ್ಸು ಕೂಡ ಶ್ರೀಪಾದರಾಜರು. ಅದರ ಭಾಷೆಯಲ್ಲಿ ಮಾತಾಡಿ, ಸರ್ಪದ ಭಾಷೆಯಲ್ಲಿ ಮಾತಾಡಿದರು. ವ್ಯಾಸರಾಜರಿಗೆ ಅಂತ ಪಾಠ ಹೇಳೋ ಸಾಮರ್ಥ್ಯ ಇದ್ದವರಿಗೆ ಯಾವುದು ಸಾಧ್ಯವಾಗಿತ್ತು, ಮಾಡಿದರು, ವಿಶೇಷ ಸಿದ್ಧಿ ಆಯಿತು ವ್ಯಾಸರಾಜರಿಗೆ. ಅಷ್ಟೊತ್ತಿಗೆ ಒಂದು ಪ್ರಸಂಗ ಬಂತು, ಸುಪ್ರಸಿದ್ಧವಾದ ಪ್ರಸಂಗ. ತಿರುಪತಿಯಲ್ಲಿ ಅರ್ಚಕರುಗಳು ಎಲ್ಲ ಸೇರಿಬಿಟ್ಟು ಉನ್ಮತ್ತರಾಗಿತ್ತು. ಇವತ್ತಿಗೆಲ್ಲ ಯಾವುದೇ ಒಂದು ದೇವಸ್ಥಾನದವ್ರು 4 ದಿವಸ ಅರ್ಚಕ ಇದ್ದ ಅಂದರೆ ಮಠ ದೇವಸ್ಥಾನ ತಂದು ಅಂತ ಕೇಸ್ ಹಾಕ್ಬಿಡ್ತಾರೆ. ಎಷ್ಟು ಊರಿಗೆ ಹೋಗಲಿ ಅರ್ಚಕರಿಗೆ ಊರಿಗೆ ಕೇಸ್ ಇರುತ್ತೆ ಸಾಮಾನ್ಯ. ಆಡಳಿತ ಮಂಡಳಿಗಳು ಅರ್ಚಕರಿಗೆ ಹೆಸರು ಸಹಜ ಅದು. ಅವ್ರು ಎಲ್ಲಿ ಬಂದಿದ್ರು ಅಂತ ಕೇಳಿದರೆ ಶ್ರೀನಿವಾಸನ ಹೆಸರು ಶ್ರೀನಿವಾಸ ಅಷ್ಟೇ. ಗರುಡೋತ್ಸವ ಮಾಡಬೇಕಾ? ಅದರಿಂದ ತಮ್ಮ ಮಕ್ಕಳನ್ನು ಕೂಡಿಸಿಬಿಡ್ತಾರೆ. ಶ್ರೀನಿವಾಸ ದೇವರು ಇಲ್ಲೇ ಇಲ್ಲ, ಮಕ್ಕಳನ್ನು ಕೂಡಿಸಿ ಗರುಡೋತ್ಸವ ಮಾಡಿಬಿಡೋ. ಹೇಳೋರೆಲ್ಲ ಕೇಳೋರು, ಆ ಸ್ಥಿತಿ ಬಂದೋಗಿ. ಅದೆಲ್ಲ ಚಂದ್ರಗಿರಿ, ಇವತ್ತು ಚಂದ್ರಗಿರಿ ಬಹಳ ಪ್ರಸಿದ್ಧವಾದಂಥ, ಅಲ್ಲಿ ಹೋದ್ರೆ ತಾರೇ ನೋಡ್ಬೋದು ಚಂದ್ರಗಿರಿನ. ಅದ್ರ ಆಳ್ವಿಕೆ ಸೇರಿತ್ತು ತಿರುಪತಿ ರಾಜನ ವಿಷಯ ಗೊತ್ತಾಯಿತು, ಭಾರಿ ಕೋಪ ಬಂತ ಆತನಿಗೆ. ನೋಡಿದ ಆ ವಿಷಯ ಸತ್ಯ ಅಂತ ಗೊತ್ತಾಯಿತು. ಏನು ಶಿಕ್ಷೆ ಕೊಡಬೇಕು ಇವರಿಗೆ? ದೇವರ ಸ್ವ, ದೇವಸ್ವ ಬ್ರಹ್ಮಸ್ವ ಅಂತ ಹೇಳಿ ಪದ ಉಪಯೋಗಿಸ್ತಾರೆ. ದೇವರ ಸ್ವತ್ತನ್ನು ಅಪಹರಣ ಮಾಡೋ ದೊಡ್ಡ ಪಾಪ ಒಂದು. ಆಚಾರ್ಯ ಬರೀತಾರೆ, ಮಹಾಪಾತಕಕ್ಕಿಂತ ಮೀರಿದ ಮಹಾಪಾತಕ ಅಂದ್ರೆ ಅದು ಪಂಚಮಹಾಪಾತಕ ಅಂತ ಕೇಳಿದ್ದೇವಲ್ಲ, ಅದು ಮಹಾಮಹಾಪಾತಕದಲ್ಲಿ ಸೇರುತ್ತೆ. ಅಂಥ ಒಂದು ದೊಡ್ಡ ತಪ್ಪು, ಜೊತೆಗೆ ಬ್ರಹ್ಮಸ್ವ ಎರಡೂ ಹರಣ ಮಾಡಿದ್ದಾರೆ ಅಂತೇಳಿ ಕೋಪದಿಂದ ಏನು ಶಿಕ್ಷೆ ಕೊಡಬೇಕು ಅಂದರೆ ಎಲ್ಲನ ಕೊಲಿಸ್ಬಿಟ್ಟಂತೆ ರಾಜ. ಹಿಂದಿನ ಕಾಲದ ರಾಜರಿಗೆ ಸಾಮರ್ಥ್ಯ ಇತ್ತು. ಆ ರೀತಿ ಕೊಲಿಸ್ಬಹುದಾ ಅಂದರೆ ಪುನಃಸ್ಮೃತಿಯಲ್ಲಿ ಹೇಳ್ತಾರೆ, ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯ. ಈ ದೈವದ್ರೋಹಾದಿಗಳನ್ನು ಮಾಡಿದವರು ಇರ್ತಾರಲ್ಲ, ಅವರನ್ನು ಕೊಲಿಸೋದು ರಾಜನ ಕರ್ತವ್ಯ ಅಂತ ಹೇಳ್ತಾರೆ. ಇವತ್ತಿನ ಸರ್ಕಾರದಲ್ಲಿ ಇನ್ನು ಅವ್ರ ಕೇಸ್ ಮುಗಿಯೋ ಹೊತ್ತಿಗೆ ಎಷ್ಟೋ ಅವರೇ ಸತ್ತೆ ಹೋಗ್ಬಿಡ್ತಾರೆ, ಎಷ್ಟೋದಲ್ಲ ಅದು ಶಿಕ್ಷೆ ಕೊಡೋದಕ್ಕೆ ಮುಂದೆ ಸತ್ಯ ಹೋಗ್ಬಿಡ್ತಾರೆ ಯಾರು, ಅದು ಪ್ರಸಂಗ ಇಲ್ಲ. ಆದರೆ ಶಿಕ್ಷೆ ಕೊಟ್ಟಿದ್ದು ತಮ್ಮ ಸಮಾಜ ಮುಂದುವರಿಯುತ್ತಂತೆ. ಇವತ್ತು ಕೇಸ್ ಆಗ್ತಾರೆ ಖುಷಿ ಆಗುತ್ತೆ ಜನಗಳಿಗೆ, ಬಿಡು ಎಂದು ಸೆಟ್ಲೇ ಆಗೋದಲ್ಲಿ ಇಷ್ಟು ಅಂತ ತಿಳ್ಕೊಂಬಿಡ್ತಾರೆ. ಹಿಂದಿನ ಕಾಲ ಕೇಸ್ ಅಂದ್ರೆ ಒಂದು ಮರ್ಯಾದೆಗೆ ಹೆದರಿ, ಮರ್ಯಾದೆಗೆ ಹೆದರೋ ಪ್ರಸಂಗ ಮುಗಿದೋಯ್ತು. ಈಗಾಗಲೇ ಮರ್ಯಾದೆಗೆ ಹೆದರೋ ಪ್ರಸಂಗನೇ ಇಲ್ಲ, ಹಾಕಿದವ್ರು ಹೆದರಬೇಕು ಅಂತ ಹಾಕಿಸ್ಕೊಳ್ಳೋ ಹೆದರೋದೇ ಇಲ್ಲ. ಇನ್ನು ಕೇಸ್ ಅಂತೂ ಅವ್ರು ಯಾವ ಕಡೆ ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ, ಬಂದರೆ ಯಾರ ಕಡೆಗೆ ಆಗುತ್ತೋ ಗೊತ್ತಿಲ್ಲ. ಆದರೂ ಟೋಕನ್ ಪನಿಷ್ಮೆಂಟು, ಗಾರ್ಬೇಡಿ ಕೇಸ್ ತಾಯ್ತಲ್ಲ, ಯಾವುದು ಸಣ್ಣ ಬೈನೂರು ಸಣ್ಣ ಸೇಟ್ ತೊಳ್ಕೊಳ್ಳೋ ಅಂತ ಪರಿಹಾರ ಇನ್ನು ಕೊಟ್ಟಿದ್ದಾರೆ ಕಾಂಪೆನ್ಸೇಷನ್ ಅಂತ ಕೇಳಿದರೆ. ಎಲ್ಲ ಮೂರ್ಖತನದ ಪರಮಾವಧಿ, ಇದನ್ನು ತಕ್ಷಣ ಮಾಡಿ ಹಾಕ್ತಾ ಇದ್ರು. ಆಮೇಲೆ ಸಮಸ್ಯೆ ಬಂತು, ಎರಡು ಸಮಸ್ಯೆ. ಒಂದು ಬ್ರಹ್ಮಹತ್ಯಾ ದೋಷ, ಅದೇನೇ ಇರಲಿ ಒಂದು ಬ್ರಾಹ್ಮಣರು ಕೊಲಿಸಿ ದೋಷ ಅಂತ ಒಂದು, ಇಂದ್ರದೇವರಿಗೆ ವೃತ್ತಾಸನ ಇವನು ಬಂದು ವೃತ್ತಾಸನ ಕೊಂದಾಗ ಆ ದೋಷ ಬಂತು ಅಂತ ಕೇಳುತ್ತೆ. ಅದರಿಂದ ಅವರಿಗೆ ನ್ಯೂನತೆ ಬರಲಿಲ್ಲ, ಇನ್ನೂ ಹೆಚ್ಚು ಕೀರ್ತಿ ಬಂತು. ಆದರೆ ಸಾಂಕೇತಿಕ ಕಳ್ಕೋಬೇಕಂತ ಒಂದು ಪದ್ಧತಿ ಇರ್ತದೆ. ಆಪರೇಷನ್ ಮಾಡೋದು ಒಳ್ಳೆ ಕೆಲಸ, ಆಮೇಲೆ ಕೈ ತೊಳ್ಕೊತಾರಲ್ಲ ಹಾಗೆ. ಒಳ್ಳೆ ಕೆಲಸ ಕೈಯಾಗಿ ತೊಳ್ಕೊತೀರಿ, ಏನು ಮಾಡಬೇಕು ಅದಕ್ಕೀಗ? ಒಳ್ಳೆ ಕೆಲಸ ಹೋದು, ಪ್ರಾಣ ಉಳಿಸಿದ್ದಾರೆ. ಆದರೆ ಹಾಗೆ ಊಟ ಮಾಡಿದ್ರೆ ಇವ್ರು ಪ್ರಾಣ ಹೋಗ್ತದೆ, ಅದರಿಂದಾಗಿನೇ ಅಲ್ಲಿ ಕೈ ತೊಳ್ಕೋಬೇಕು ಕೆಲಸನೂ ಮಾಡಬೇಕು. ಅದಕ್ಕೆ ಕೆಲವು ಪಾಪಗಳಿಗೆ ಆಚಾರ ಹೇಳ್ತಾರೆ, ಕ್ವಚಿತ್ ಪಾಪಂಚ ಪುಣ್ಯಾನ ವೃದ್ಧಯೇ ಭವತಿ ಸ್ಫುಟಂ. ಕೆಲವು ಪಾಪ ಕಾರ್ಯಗಳು ಹೆಚ್ಚು ಪುಣ್ಯ ಕಾರ್ಯಕ್ಕೆ ಕಾರಣವಾಗ್ತಾವಂತೆ, ಆಗ ಅದಕ್ಕೆ ಟೋಕನ್ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು. ಆಮೇಲೆ ಪೂಜಾ ವ್ಯವಸ್ಥೆ ಆಗಬೇಕು. ಎರಡನೇ ದುಡ್ಕೊಂಡು ಯಾರಿಗೂ ಆ ಸಂತಲ್ಲಿ ಯಾರೂ ಇರಲಿಲ್ಲ, ಉಳಿದವರು ಭಯ ಶುರುವಾಯಿತು, ಯಾರು ಬರಲಿಕ್ಕೂ ತಯಾರಿಲ್ಲ. ಏನು ಮಾಡಬೇಕಾಗ್ತದೆ? ಬರಲಿಕ್ಕೆ ತಯಾರಿಲ್ಲ, ಆ ಪೂಜೆ ನಡೀಲೇಬೇಕು. ಸ್ವಯಂಯುಕ್ತ ಸ್ಥಳ, ಜಗತ್ತಿನ ಅತ್ಯದ್ಭುತವಾದ ಭೂವೈಕುಂಠ, ಏನು ಮಾಡಬೇಕು ಅಂತ ಯೋಚನೆ ಮಾಡಿದ. ಆ ಶ್ರೀಪಾದರಾಜರ ಸಂಪರ್ಕ ಆತನ ಮೊದಲೇ ಇತ್ತು. ಆ ಮೊದಲೇ ಒಂದ್ಸಲ ಶ್ರೀಪಾದರಾಜರ ಪಾಂಡಿತ್ಯಾದಿಗಳನ್ನು ಕಂಡು ಅವರಿಗೆ ರತ್ನಾಭಿಷೇಕವನ್ನು ಮಾಡಿದ್ದಂತಾಗಲೇ ರಾಜ ಚಂದ್ರಗಿರಿಯ ರಾಜ ಆಗಲೇ ಒಮ್ಮೆ ಗೌರವ ಕೊಟ್ಟಿದ್ದ. ರಕ್ಷಣೆಗೆ ಅವರ ಹತ್ರ ಬಂದ, ಅವರೆಲ್ಲ ವಿಚಾರಿಸಿದ್ರು ಆಯಿತು ಅಂತೇಳಿ ಆತನಿಗೆ ಶಂಕೋದಕದ ಪ್ರೋಕ್ಷಣೆ ಮಾಡಿ ಬ್ರಹ್ಮಾತ್ಯ ದೋಷ ಕಳೆದು ಬಿಟ್ರು. ಆ ಹೆಚ್ಚು ಹೆಚ್ಚು ವಿಚಾರ ಅವ್ರ ಬಗ್ಗೆ ಬೇಡ, ಈಗ ವ್ಯಾಸರಾಜರ ಬಗ್ಗೆ ತುಂಬ ಇರೋದ್ರಿಂದ ಕಳೆದ್ರು ಆಕ್ಷೇಪ ಮಾಡಿದ್ರು, ತೋರಿಸಿಬಿಟ್ಟರು ಸರಿ ಅಂತೇಳಿ. ಈ ಪೂಜೆ ವ್ಯವಸ್ಥೆ ಮಾಡೋ ಪ್ರಸಂಗ ಬಂತು. ಅಷ್ಟೊತ್ತಿಗೆ ವ್ಯಾಸರಾಜರ ಅಧ್ಯಯನ ಮುಗಿದಿತ್ತು. ಸರಿಯಾಗಿ ದೇವರಾಗಿ ಯೋಗ ಮಾಡಿದ್ದ ವ್ಯಾಸರಾಜರೇ, ಈಗ ಅಲ್ಲಿ ಹೋಗಬೇಕಾಗಿದೆ, ನೀವೀಗ ತಿರುಪತಿಗೆ ಹೋಗಿ ಅಲ್ಲಿ ಪೂಜಾ ವ್ಯವಸ್ಥೆ ಮಾಡಬೇಕಾದ ನಿಮ್ಮ ಜವಾಬ್ದಾರಿ, ಈ ರಾಜನ ಗುರುಗಳಾಗಿಯೂ ಇರಬೇಕು ಅಂತ ಕಳಿಸಿದ್ರು. ಅಲ್ಲಿ ಕೆಲವು ಪ್ರಶ್ನೆಗಳೆಲ್ಲ ಬರೋದು, ಯತಿಗಳಾಗಿ ಪೀಠಾಧೀಶರಾಗಿ ರಾಜಕಾರಣಿಗಳ ಹತ್ರ ಸೇರಬಹುದಂತ ಪ್ರಶ್ನೆ ಹಾಕ್ಕೊಂಡ್ರೆ ವ್ಯಾಸಯೋಗಿ ಚರಿತ್ರೆಯಲ್ಲಿ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಯಾವಾಗಲೂ ಕೂಡ ಗುರುಗಳಾದವರು ಅರಸರಿಂದ ದೂರ ಇದ್ದುಬಿಟ್ರೆ ದಾರಿ ತಪ್ಪಿ ಹೋಗ್ತಾರ. ಅರಸರು ಕಂಟ್ರೋಲ್ ಇರೋದು ಯಾವಾಗ ಅಂತ ಕೇಳಿದರೆ ಗುರುಮನೆಯ ಭಯ ಅವ್ರಿಗೆ ಇರಬೇಕು. ಯಾವಾಗಲೂ ಕೂಡ ಗುರುಮನೆಗಳಿಗೆ ಅರಸರ ರಕ್ಷಣೆ ಇರಬೇಕು, ಫಿಸಿಕಲ್ ರಕ್ಷಣೆ ಅವರು ಕೊಡಬೇಕು, ಇಂಟೆಲೆಕ್ಚುಯಲ್ ಪ್ರೊಟೆಕ್ಷನ್ ಇವರು ಕೊಡಬೇಕು. ಅದೇ ಬಾಕೋರ್ಬಲ ಜ್ಞಾನಬಲಾಚ ಧರ್ಮ ರಕ್ಷೋ ಅನ್ಯಥಾ ನಾಶಂ ಉಪೈತಿ ಯಸ್ಮಾತ್, ಭೀಮಸೇನ ದೇವರ ಮಾತು ಅಂದರೆ ಅವರು ಅವತಾರ ಮಾಡಬೇಕಾದ್ರೆ ಪಾಂಡುರಾಜ ಹೇಳಿದಂತಹ ಆ ಜ್ಞಾನದ ರಕ್ಷಣೆಯ ಮಹತ್ವ ಅದು. ಅದಕ್ಕೆ ನೀವು ಹೋಗಬೇಕಲ್ಲಿ, ಮಾರ್ಗದರ್ಶನ ಮಾಡಿ ನಿಮ್ಮ ಜ್ಞಾನ ಕಾರ್ಯದಲ್ಲಿ ಅದೂ ಒಂದು ಭಾಗ ಅಂತ ಅವರಿಗೆ ಅಪ್ಪಣೆ ಮಾಡಿದರಂತೆ ವ್ಯಾಸರಾಜರು ಹೊರಡ್ತಾರೆ. ಅಲ್ಲಿಂದ ಚಂದ್ರಗಿರಿ ಅಂತ ಹೊರಟು ರಾಜ ಒಳ್ಳೆ ಸ್ವಾಗತವೆಲ್ಲ ಮಾಡ್ತಾ ಇದ್ದಾನೆ. ದಾರಿಯೊಳಗೊಂದು ಪ್ರಸಂಗ ಬಂತು. ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ದಾರಿಯಲ್ಲಿ ಪರಿವಾರ ಸಮೇತ ಹೋಗ್ತಿದ್ದಾರೆ. ಒಂದು ಆನ್ಯಕ ಮಾಡ್ತಾ ಒಂದು ಕಡೆ ಧ್ಯಾನಾಸಕ್ತರ ಕೂತಿದ್ದಾರೆ. ವೃದ್ಧ ಬ್ರಾಹ್ಮಣ ದಂಪತಿಗಳು ಗೋಳಾಡ್ಕೊಂಡು ಬರ್ತಾರೆ. ವಿಚಿತ್ರವಾದ ಗೋಳಾಟ ಏನು ಅಂತ ಕೇಳ್ತಾರೆ. ನಮ್ಮ ಒಬ್ಬ ಒಬ್ಬನೇ ಒಬ್ಬ ಮಗ ನಮಗೆ, ಅವನು ಸಮಿತು ಇತ್ಯಾದಿ ತರಲಿಕ್ಕೆ ಅಂತ ಸ್ನೇಹಿತರ ಜೊತೆಗೆ ಹೋಗಿದ್ದ, ಒಂದು ಹಾವು ಕಚ್ಚಿ ಸತ್ತೋದ ಅಂತ ಹೇಳಿದ್ದ. ಇದನ್ನು ಯಾವ ಬೇರೆ ಕಡೆ ಬರೆದಿಲ್ಲ, ವ್ಯಾಸಯೋಗಿ ಚರಿತ್ರೆಯಲ್ಲಿ ಮಾತ್ರ ಬರೋ ಕಥೆ ಇದೆ, ಬೇರೆ ಯಾರೂ ಇದನ್ನು ಉಲ್ಲೇಖ ಮಾಡಿಯೇ ಇಲ್ಲ. ವ್ಯಾಸಯೋಗಿ ಚರಿತ್ರೆ ಹೇಳಿದ್ದಲ್ಲ, ಮೊದಲೇ ಮಾಧ್ವನೇ ಅಲ್ಲ ಅವನು ಬರೀತಾನೆ. ತಕ್ಷಣ ದಯವಿಟ್ಟು ನಮಗೆ ಏನು ತೋಚ್ತಾ ಇಲ್ಲ, ರಕ್ಷಣೆ ಮಾಡಬೇಕು ಅಂತ ಕೇಳಿದಷ್ಟು ವ್ಯಾಸರಾದ್ರೆ ಹೇಳಿದ್ರು, ಯೋಚನೆ ಮಾಡಬೇಡಿ ಅಂತ ಹೇಳಿ ಆ ಮಗನ ಶವ ತರಿಸಿದ್ರಂತೆ. ತರಿಸಿ ಪ್ರೋಕ್ಷಣೆ ಮಾಡಿ ತಕ್ಷಣ ಬದುಕಿಬಿಡ್ತಾರೆ. ಈ ಕಥೆನ ವ್ಯಾಸರಾಜರು ಈ ರೀತಿ ಬದುಕಿದ ಕಥೆ ಎಷ್ಟು ಅಪೂರ್ವವಾದ ಕಥೆ. ಇನ್ನೂ ಅವರು ಆಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಬಂದವರು. ಎಷ್ಟು ದಿವ್ಯ ಸಿದ್ಧಿ ಇತ್ತು ವ್ಯಾದರಾಜರ ಬಗ್ಗೆ ಅಂತ ಕೇಳಿದ್ದೇವೆ, ರಾಯರ ಬಗ್ಗೆ ಕೇಳಿದ್ದೇವೆ, ವ್ಯಾಸರಾಜರ ಬಗ್ಗೆನೂ ಉಲ್ಲೇಖ ಇದೆ ಅಂತ ಗೊತ್ತಾದರೆ ನಮ್ಮಲ್ಲಿ ಎಲ್ಲ ಒಬ್ಬ ಜ್ಞಾನಿಗಳಾದ ಮಠಾಧೀಶರು ಜ್ಞಾನಿಗಳೆಲ್ಲ ಎಷ್ಟರ ಮಟ್ಟಿಗೆ ಸಮರ್ಥರಾಗಿದ್ದರು ಅಂದರೆ ಮೃತ್ಯುವೆ ವಶರಾದವರು ಬದುಕತಕ್ಕಂಥ ಸಾಮರ್ಥ್ಯ ಇತ್ತು. ಅದು ಹೊಸ್ತಲ್ಲ, ಮಾತರಮೇ ಮಾತರೀಶ್ವರ ಬಂದೇ ಬಿಡ್ತಾರೆ ವಾಯುದೇವರು, ಬಹಳ ಸುಲಭ. ಪ್ರಾಣದೇವರು ಬಂದರೆ ಬದುಕಿ ಬಿಡ್ತಾನೆ. ಪ್ರಾಣದೇವರ ಶಾಸ್ತ್ರ ಓದ್ದೇವ್ರ ಮೇಲೆ ವಿಶೇಷವಾದ ಸನ್ನಿಧಾನ ಪ್ರಾಣದೇವರು ಇಡ್ತಾರಂತೆ. ಆಚಾರ್ಯ ಸ್ವತಃ ಐತರೇಯ ಭಾಷೆಯಲ್ಲಿ ಬರೀತಾರೆ. ಯಾರು ತಮ್ಮ ಮಹಿಮೆಯನ್ನು ತಿಳಿತಾರೋ, ತಮ್ಮ ಶಾಸ್ತ್ರವನ್ನು ಓದ್ತಾರೋ, ಅವರೊಳಗೆ ವಾಯುದೇವರು ತಾವೇ ಎಂಟರ್ ಆಗ್ತಾರಂತೆ. ಅದಕ್ಕೆ ವಾಯುದೇವರಿಗೆ ಪ್ರಾತಃ ಅಂತ ಹೆಸರು ಅಂತ ಹೇಳಿದ್ದಾರೆ. ಪ್ರಾತಃ ಅಂತ ವಾಯುದೇವರ ಹೆಸರಿರಲಿಕ್ಕೆ ಅದೇ ಕಾರಣ. ಅದರಿಂದ ಸಿದ್ಧಿ ಬಂತು, ಬದುಕಿದರು, ಭಾರಿ ಖುಷಿಯಾಯಿತು. ಮುಂದೆ ರಾಜ ಸ್ವಾಗತ ಮಾಡಲಿಕ್ಕೆ ಕರೆದ ಹೋದರು. ಅಲ್ಲಿ ಆತನಿಂದ ಸ್ವಾಗತ ಪಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಗ ಅವರ ದಿನಚರಿ ಹೇಳ್ತಾ ಬರೀತಾನೆ. ಪ್ರತಿನಿತ್ಯ ವ್ಯಾಸರಾಜರು ಭಾಗವತ ಪ್ರವಚನ ಮಾಡ್ತಾ ಇದ್ರು ಅಂತ ಬರೀತಾನೆ. ಶಿಷ್ಯರು ಓದಬೇಕು, ಭಾಗವತ ಪ್ರವಚನ ಮಾಡಬೇಕು. ಮಧ್ಯವಿದ್ಯೆಯಲ್ಲಿ ಆಚಾರ ಮಾಡ್ತಿದ್ದ ಪ್ರಸಂಗ ಬರ್ತದೆ. ಇದು ಶಿಷ್ಯ ಪ್ರವರೇಣ ವಾಚ್ಯಮಾನೆ. ಇದರಿಂದ ಸಾಮಾನ್ಯರಲ್ಲಿ ಏನು ತಿಳ್ಕೊಂಡಿರ್ತಾರೆ, ಭಾಗವತಾದಿ ಪುರಾಣಗಳು ಅಂದರೆ ವಿದ್ವಾಂಸರು ಕೈ ಹಾಕಬಾರ್ದು, ಅದಕ್ಕೆ ಪುರಾಣ ಭಟ್ರು ಬೇರೆ ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸ್ವತಃ ಆಚಾರ್ಯರೇ ಪ್ರವಚನ ಮಾಡಿದರು, ಆ ಪರಂಪರೆ ಹಾಗೆ ಬೆಳೆದು ಬಂತು. ಮುಂದೆ ವ್ಯಾಸರಾಜರು ಭಾಗವತ ಸಂಬಂಧಪಟ್ಟ ಗ್ರಂಥ ಉಲ್ಲೇಖ ನಮಗೆ ಸಿಗೋದಿಲ್ಲ, ಅದು ಪ್ರವಚನ ಮಾಡ್ತಿದ್ದ ಉಲ್ಲೇಖ ಸ್ಪಷ್ಟವಾಗಿ ಸಿಗೋದರಿಂದ ಭಾಗವತಾದಿ ಗ್ರಂಥಗಳೆಲ್ಲ ಪೀಠಾಧೀಶರು ಬದಲಾಗಿ ಎಲ್ಲರೂ ಸಹ ಓದಲೇಬೇಕಾದ ಮೋಕ್ಷ ಶಾಸ್ತ್ರ ಅನ್ನೋದು ನಿದರ್ಶನವಾಯಿತು. ಮುಂದೆ ತಿರುಪತಿಗೆ ಹೋಗ್ತಾರೆ, ರಾಜ ಪ್ರಾರ್ಥನೆ ಮಾಡ್ತಾನೆ, ಆಗಿ ಇವರು ಪೂಜಾ ನಿರ್ವಹಣೆ ಕಾರ್ಯ ಒಪ್ಪಿಕೊಳ್ತಾರೆ. 12 ವರ್ಷಗಳ ಕಾಲ ಪೂಜೆಯನ್ನು ಮಾಡ್ತಾರೆ. ವ್ಯಾಸರಾಜರು ಪೂಜೆಯಿಂದ ಕೇಳಬೇಕಾ, ಇವತ್ತಿನ ಪೂಜೆಗಳು ಅಂದರೆ ಲಿಮಿಟ್ ಆಗೋ ಚಾನ್ಸ್ ಇರ್ತದೆ, ಹಿಂದೆ ಆಗಲ್ಲ. ಪೂಜೆ ಅಂದರೆ ಪ್ರತಿನಿತ್ಯದ ಪೂಜೆಯಲ್ಲಿ ಜ್ಞಾನ ಕಾರ್ಯ ಸೇರಲೇಬೇಕು, ಪಾಠ ಪ್ರವಚನ ಪ್ರಧಾನವಾಗಿ ಸೇವೆ ಇರಬೇಕು. 12 ವರ್ಷಗಳ ತಿರುಪತಿ ಪೂರ್ತಿ ವೈಷ್ಣವ ಕ್ಷೇತ್ರವಾಗಿತ್ತು ವ್ಯಾಸರಾಜರಿಂದ ಅನ್ನೋದು ದೊಡ್ಡ ದಾಖಲೆ. ಅದು ಅದಕ್ಕೆ ಗುರುತಾಗಿ ಈ ಕಡೆ ಹೋದರೆ ನಾವು ಉತ್ತರ ದಕ್ಷಿಣ ತೀರದಲ್ಲಿ ಶ್ರೀನಿವಾಸ ದೇವರಿದ್ದಾರೆ, ಆದರೆ ಉತ್ತರ ತೀರದಲ್ಲಿ ಸಾಕ್ಷಾತ್ ವ್ಯಾಸರಾಜ ಆನ್ಯಕ ಮಂಟಪ ಅಂತಲೇ ಇದೆ. ಅಲ್ಲಿ ಪ್ರಾಣದೇವರ ವಿಗ್ರಹ ಪ್ರತಿನಿತ್ಯ ಅಲ್ಲಿ ಆನ್ಯಕ ಮಾಡ್ತಕ್ಕಂಥ ಸ್ಥಳ. ಇಂದು ನಾವು ಒಳಗೆ ಹೋದಾಗ ಹಿಂದೆಲ್ಲ ಕ್ಯೂ ಅದ್ರ ಪಕ್ಕದಲ್ಲೇ ಹೋಗ್ತಿತ್ತು. ವ್ಯಾಸರಾಜರು ಧ್ಯಾನ ಮಾಡ್ತಿದ್ದ ಸ್ಥಳ ಗುಡಿ ಒಳಗಿರ್ತಿತ್ತು, ಈಗ ಹೀಗೆ ಹೋಗ್ತಿತ್ತು, ಧರ್ಮದರ್ಶನಕ್ಕೆ ಹೀಗೆ ಹೋಗ್ತಿತ್ತು. ಈಗ ಅದನ್ನೆಲ್ಲ ಮುಚ್ಚಾಕ್ಬಿಟ್ಟು ಈ ಕಡೆಯಿಂದ ಹೋಗ ಮಾಡಿಬಿಟ್ಟಿದ್ದಾರೆ. ಇನ್ನೂ ಕೆಲವರು ಹೇಳ್ತಾರೆ ಪುರಂದರದಾಸರ ಜಾಗನ ಒಂದಿತ್ತಂತಲ್ಲಿ ಮೊದಲು, ಅದನ್ನೆಲ್ಲ ಈಗ ಸಿಗಬಾರ್ದು ಅಂತ ಹೇಳಿ ಏನು ಮಾಡಿದ್ದಾರೆ, ದ್ವೇಷದಿಂದಾಗಿ ಅದನ್ನೆಲ್ಲ ಕಾಣದಂತೆ ಮಾಡಿ ಹಾಕ್ಬಿಟ್ಟಿದ್ದಾರೆ, ಮುಚ್ಚಾಕ್ಬಿಟ್ಟಿದ್ದಾರೆ. ನೋಡ್ಲಿಕ್ಕೆ ಅಲ್ಲಿ ಬೋರ್ಡ್ ಕೂಡ ಜೊತೆಗೆ ಮಂಟಪ, ಅಲ್ಲಿ ವ್ಯಾಸರಾಜರು ಧ್ಯಾನ ಮಾಡುತ್ತಿದ್ದ ಅಲ್ಲಿ ನೋಡಿದ್ರೆ ಅನೇಕ ಮಂಟಪ, ಅಲ್ಲಿ ಧ್ಯಾನ ಮಂಟಪ. 12 ವರ್ಷಗಳ ಕಾಲ ವ್ಯಾಸರಾಜ ನೆಲೆಸಿದ್ದಾರೆ. ಪ್ರಾಯ ತಮ್ಮ ಹೆಚ್ಚಿನ ಗ್ರಂಥ ಬರೆದ ಸಮಯ ಅದೇ ಆಗಿತ್ತು. ಚಿಕ್ಕ ವಯಸ್ಸಲ್ಲೇ ಬರೆದ ನ್ಯಾಯಾಮೃತ ಗ್ರಂಥವನ್ನು, ತರ್ಕತಾಂಡವ ಬರೆದ ಆ ಸಮಯದಲ್ಲೇ, ಚಂದ್ರಿಕಾ ಮಾತ್ರ ಶ್ರೀರಂಗದಲ್ಲಿ ಬರೋದಷ್ಟೇ. ಇನ್ನು ಅನೇಕ ಜನಕ್ಕೆ ಪಾಠ ಹೇಳಿದರು, ತುಂಬ ಜನಕ್ಕೆ ವಿದ್ವತ್ ಸಭೆಗಳನ್ನು ಮಾಡಿದರು, ವ್ಯವಸ್ಥೆ ತಂದರು. ಇವತ್ತು ಸಹ ಯೋಚನೆ ಮಾಡಿದರೆ ನಮ್ಮ ಭಾರತದ ದೇವಸ್ಥಾನಗಳಲ್ಲಿ ಸುವ್ಯವಸ್ಥಿತವಾದ ದೇವಸ್ಥಾನ ಬರತಕ್ಕಂಥ ಇದಕ್ಕೆ ಒಳ್ಳೆ ಒಂದು ಲೆಕ್ಕಪತ್ರ ಇಟ್ಕೊಂಡು ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಅಂದರೆ ತಿರುಪತಿದೆ. ಅಲ್ಲ ಅವ್ಯವಹಾರ ಇದ್ದಿದ್ದೆ, ಎಲ್ಲ ಇಲ್ಲಿ ಇಲ್ಲದೇ ಇರೋ ಜಾಗ ಇಲ್ಲ, ಆದರೆ ಹೆಚ್ಚು ಒಂದು ವ್ಯವಸ್ಥೆ ನಡೆದಿದ್ದಲ್ಲಿ ಅದಕ್ಕೆ ಮುಖ್ಯ ಕಾರಣ ವ್ಯಾಸರಾಜರೆ. ಅವತ್ತಿನಿಂದ ಬಂದ ಪ್ರಭಾವದಿಂದಾಗಿ ಇವತ್ತು ಅಲ್ಲಿ ಬರತಕ್ಕಂಥ ಒಂದು ಯಾವುದೇ ಒಂದು ಆದಾಯ ಜನಗಳಿಗೆ ಉಪಯೋಗ ಆಗಬೇಕು, ಜ್ಞಾನಕಾರಿಗೆ ಪ್ರಯೋಜನಕ್ಕಾಗಬೇಕು ಅನ್ನೋ ವಿಶಿಷ್ಟವಾದ ದೃಷ್ಟಿಕೋನ ತಂದುಕೊಟ್ಟವರು ವ್ಯಾಸರಾಜರು. ಇದೆಲ್ಲ ನೆನೆಸಿಕೊಂಡ್ರೆ ಒಬ್ಬ ವ್ಯಕ್ತಿಗಳು ಸಮರ್ಥರಾದವರು ಒಂದು ಕಾಲಕ್ಕಿದ್ದರೆ ಆ ವ್ಯವಸ್ಥೆ ಎಷ್ಟು ಎಫೆಕ್ಟಿವ್ ಆಗುತ್ತೆ ಎಂಬುದಕ್ಕೆ ವ್ಯಾಸರಾಜರು ಒಳ್ಳೆ ದೃಷ್ಟಾಂತ. ಅನೇಕ ದಿವಸಗಳನ್ನು ಅಲ್ಲಿ ನಡೆದು ಕೊನೆಯ ದಿವಸ ಪೂಜೆ ಮುಗಿಸಿದ್ರಂತೆ. ಅಲ್ಲಿವರೆಗೆ ಯಾತಕ್ಕೆ ಅಷ್ಟು ಪೂಜೆ ಮಾಡಿದರು, ಹೆಚ್ಚೆಲ್ಲ ಕಡಿಮೆಯಲ್ಲಿ ಯಾತಕ್ಕೆ ಅಂದರೆ ಅವರೆಲ್ಲ ರಾಜ ಕೊಲಿಸಿ ಹಾಕಿಬಿಡ್ತಾರೆ. ಒಬ್ಬ ಅರ್ಚಕರ ಹೆಂಡತಿ ಗರ್ಭಿಣಿ ಇದ್ಲಂತ, ಒಬ್ಬ ಅರ್ಚಕನ ಹೆಂಡತಿ, ಅದು ಒಂದೇ ಇನ್ಯಾರೂ ಇಲ್ಲ, ಅದಕ್ಕೆ ಅದು ಮಗು ಹುಟ್ಟಿದಲ್ಲ, ಅದಕ್ಕೆಲ್ಲ ಕಾಲಕಾಲಕ್ಕೆ ಸಂಸ್ಕಾರಾದಿಗಳನ್ನು ಮಾಡಿಸಿ 12 ವರ್ಷಕ್ಕೆ ಪೂಜೆ ಮಾಡೋ ತಯಾರಿ ಮಾಡಿ ಅವನಿಗೆ ಅವನಿಗೆ ಬಿಟ್ಟುಕೊಟ್ಟು ಬಂದ್ರಂತೆ. ಎಂಥ ಮಹಾನುಭಾವ, ಕೂಟ್ ಸೀಟ್ ಕೊಟ್ಟರೆ ಬಿಡೋದಿಲ್ಲ ಮನುಷ್ಯ, ಒಂದ್ಸತಿ ಕೂತಂದ್ರೆ ಬೋಧೋಯ್ತಾರೆ, ನೀವು ಬರೋವರೆಗೆ ಕೂತಿರ್ತೇವೆ ಅಂತ ಕೂತಿರ್ತಾರೆ, ಬಂದ್ಮೇಲೆ ಹಾಗೆ ಸರ್ಕೋತಾರೆ ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳ್ತಾರೆ, ಕೊನೆಗೆ ಅವನೇ ಎದ್ದು ಹೋಗುತ್ತೆ ತಾವು ಅಂತ ಹೇಳೋದಿಲ್ಲ, ಮನುಷ್ಯನ ಪದ್ಧತಿ ಅದು. ಅಂತ ವ್ಯಾಸರಾಯಿದ್ರು ಅದನ್ನು ಯಾರು ಕೊಡೋಕ್ಕೆ ಸಾಧ್ಯ ಇತ್ತ, ಪೂರ್ತಿ ಮಸೀದಿ ತಗೊಳ್ಬೋದಾಗಿತ್ತು. ಅವ್ರ ದೇವರ ಸಂಕಲ್ಪ ಮತ್ತು ನಮ್ಮ ಧರ್ಮ ಅಲ್ಲ, ಯಾವುದಕ್ಕೋಸ್ಕರ ಬರ್ತಾರೆ ಆ ಕಾಲ ಮುಗಿದಷ್ಟೇ ಎದ್ದು ಬಿಡಬೇಕಷ್ಟೇ. ಇದನ್ನು ನೋಡಿದರೆ ಎಷ್ಟು ತ್ಯಾಗಮಯವಾದ ವ್ಯಕ್ತಿತ್ವ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಮುಗಿಸಿ ಕೊನೆಯ ದಿವಸ ದ್ವಾದಶಿ ಪೂಜೆ ಮುಗಿತಂತೆ, ಅವತ್ತು ಹೊರಡಬೇಕು ಅಂತ ಹೊರಟಿದ್ದಾರೆ. ಏಕಾದಶಿ ವ್ರತ ಮುಗಿಸಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದಾರೆ. ಕೊನೆ ಶ್ರೀನಿವಾಸ ದೇವರು ಪಾದ ಬಿಟ್ಟು ನಮಸ್ಕಾರ ಮಾಡಿದ್ರಂತೆ. ಶ್ರೀನಿವಾಸ ದೇವರು ಹೊಚ್ಚಿದ್ದ ಉತ್ತರೆಯೇ ಅವ್ರ ತಲೆ ಹಾಗೆ ಮೈ ಮೇಲೆ ಹಾಕಿದ್ದಾರೆ. ಶ್ರೀನಿವಾಸ ಯಾರೋ ಹೊಚ್ಚಿದ ಸೀದ ದೇವರೇ ಹಾಕಿದ್ರಂತೆ ಮೈ ಮೇಲೆ. ಇವತ್ತಿಗೂ ಕೂಡ ವ್ಯಾಸರಾಜ ಮಠದಲ್ಲಿ ಇವತ್ತು ಸ್ಥಿತಿ ಹೇಳಕ್ಕೆ ಸ್ಥಿತಿ ಇರಲಿಲ್ಲ, ವ್ಯಾಸರಾಜ ಮಠದಲ್ಲಿ ಪ್ರತಿ ದ್ವಾದಶಿ ಅವ್ರ ರೇಷ್ಮೆ ವಸ್ತ್ರ ಧರಿಸೋ ಪದ್ಧತಿ ಇದೆ ಅಂತ, ಅದರ ಸಂಕೇತವಾಗಿ ಪ್ರತಿ ದ್ವಾದಶಿ ಕೂಡ ಶ್ರೀನಿವಾಸ ದೇವರು ಹೊಚ್ಚಿದ್ದು ಅಂತ ಹೇಳಿಬಿಟ್ಟು ಅದರ ಸ್ಮರಣೆಗೋಸ್ಕರವಾಗಿ ರೇಷ್ಮೆ ವಸ್ತ್ರವನ್ನು ಪೂಜಾ ಕಾಲಕ್ಕೆ ವೈಭವ ಧರಿಸ್ತಕ್ಕ ಪದ್ಧತಿ ಅವತ್ತಿನಿಂದ ಬಂತು ಅಂತ ಹೇಳ್ತಾರೆ. ಶ್ರೀನಿವಾಸ ದೇವರು ಅನುಗ್ರಹ ಮಾಡಿರಬೇಕು, ಎಷ್ಟು ಪೂಜೆ ಅವರು ಸಂದಿರಬೇಕು, ಎಷ್ಟು ವ್ಯವಸ್ಥೆ ಮಾಡಿರಬೇಕು. ಇದು ವ್ಯಾಸರಾಜರ ಒಂದು ಅತೇಕ ಸಾಧನೆ. ಅದು ಒಂದೇ ಸಾಕಿತ್ತು, ವ್ಯಾಸರಾಜರು ಭಾರಿ ದೊಡ್ಡವರು, ಅದು ಒಂದೇ ಸಾಕಿ, ಏನೋ ಬೇಡ ಬೇಡ. ಆದರೆ ಎಂಥ ಗ್ರಂಥಗಳು ಬರೀತಾರೆ ವ್ಯಾಸರಾಜರು. ಇವರು ಇದನ್ನೆಲ್ಲ ಒಬ್ಬ ರಾಜ ನೋಡ್ತಿದ್ರು, ವಿಜಯನಗರ ಅರಸು ನೋಡ್ತಾ ಇದ್ರನ್ನೆಲ್ಲ ಕೂಡ. ಓಹೋ, ವಿಜಯನಗರಕ್ಕೂ ಅದಕ್ಕೂ ಭಾರಿ ಲಿಂಕ್ ಇದೆ. ತಿರುಪತಿ ಇವತ್ತು ಅತಿ ಹೆಚ್ಚು ಕಾಣಿಕೆ ಬಂದಿರೋದು ವಿಜಯನಗರ ಅರಸರಿಂದ, ಮೊದಲಿಂದನೂ ಬಂದಿತ್ತು ಅದು. ಶ್ರೀವಾಸ ಕೃಷ್ಣ ಆಮೇಲೆ ಮೊದಲಿಂದನೂ ಕಾಂಟ್ಯಾಕ್ಟ್ ಇತ್ತು. ಅವ್ರು ಹೇಳ್ತಾರೆ ವ್ಯಾಸರ ನಮ್ಮಲ್ಲಿ ಬೇಕು ಅಂತ ಶುರು ಮಾಡ್ತಾರೆ. ಇದು ಮುಗಿದಷ್ಟು ನಮ್ಮಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿರ್ತಾರೆ. ಮುಗಿದಷ್ಟು ಸ್ವಾಮಿ ಬರಬೇಕು ಅಂತ ಹೇಳ್ತಾರೆ, ಅಲ್ಲಿ ಹೊರಡ್ತಾರೆ ವಿಜಯನಗರಕ್ಕೆ ಹೊರಡ್ತಾರೆ ವ್ಯಾಸರಾಜ್. ಮುಡುಬಾಗಿಲಿಂದ ತಿರುಪತಿ, ತಿರುಪತಿಯಿಂದ ವಿಜಯನಗರಕ್ಕೆ ಅವರು ಪ್ರವೇಶ ಹೊರಡಿತು. ರಾಜನಿಗೆ ಭಾಳ ಕುತೂಹಲ, ದೊಡ್ಡ ಜ್ಞಾನಿಗಳು ಬರ್ತಿದ್ದಾರೆ ಚಂದ್ರಗಿರಿಯಲ್ಲಿ, ರಾಜರಿಂದ ಪೂಜಿತರಾದವರು, ಶ್ರೀನಿವಾಸ ದೇವರನ್ನು 12 ಪೂಜೆ ಮಾಡಿದವರು, ಭಾರಿ ವಿದ್ವಾಂಸರು. ಎಲ್ಲ ಕೀರ್ತಿಗಳಿಂದಾಗಿ ರಾಜ ಅವರು ದೊಡ್ಡ ಸ್ವಾಗತ ಸಮಾರಂಭ ಏರ್ಪಾಡು ಮಾಡಿರ್ತಾನೆ. ವ್ಯಾಸರಾಜ ಪುರಪ್ರವೇಶವನ್ನು ಮಾಡ್ತಾರೆ ಅವ್ರು ನೋಡಲಿಕ್ಕೆ ಅಂತೇಳಿ. ಸ್ವತಃ ರಾಜ ಬರ್ತಾನೆ, ಮೇಣೆಯಲ್ಲಿ ಕೂತಿದ್ರಂತೆ ವ್ಯಾಸರಾಜ. ಮೇಣೆಯಲ್ಲಿ ವ್ಯಾಸರಾಜರು ಕೂತಿರ್ತಾರೆ. ಆಗ ರಾಜ ಬಂದು ಅವ್ರು ಸ್ವಾಗತ ಮಾಡಲಿಕ್ಕೆ ಅಂತ ಮೇಣೆ ತೆರೆದ ನೋಡಿದನಂತೆ. ವ್ಯಾಸರಾಜ ಓದ್ತಾ ಕೂತಿದ್ರು. ಪುಣ್ಯ ಎಷ್ಟರ ಮಟ್ಟಿಗೆ ನಾವು ಓದಿ ಮುಗಿಸಿದ್ವಿ, ಒಂದ್ಸತಿ ಮಂಗಳ ಆಯ್ತಾದ್ರೆ ಕೃಷ್ಣಾರ್ಪಣೆ ಬಂದು ಜನ್ಮದಲ್ಲೇ ಪುಸ್ತಕಬಿಟ್ಟುಬಾರದು, ಇನ್ನು ಮೋಕ್ಷಕ್ಕೊಂದೇ ದಾರಿ ತಿಳ್ಕೊಂಡ್ಬಿಟ್ಟಿರ್ತೇವೆ ಅಂತ ಮಹಾಜ್ಞಾನಿಗಳು ಅದು ಓದ್ತಾ ಕೂತಿದ್ರಂತೆ. ರಾಜ ನೋಡ್ತಾನೆ, ಗೌರವ ತುಂಬ ಜಾಸ್ತಿ ಆಗೋಯ್ತು ಅವನಿಗೆ. ಮೊದಲಿಗೆ ನಾವೇ ತಿಳ್ಕೊಂಡು ಗೌರವ ಚಿಕ್ಕದಾಗ ತಿಳ್ಕೊಂಡು ಅವ್ರು ಬರ್ತಾರೆ, ನಾವು ನೋಡ್ಕೊಂಡು ಕೂತಿರ್ತೀವಿ, ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತೆ. ದೇವ್ರ ಕಡೆ ಗಮನ ಹೊರತಿರೋ ಗಮನ ಇರಲಿಲ್ಲ, ತುಂಬ ಜಾಸ್ತಿ ಆಯಿತು. ಈ ಮಾತನ್ನು ನಾವು ಹೇಗೆ ನಂಬಬೇಕು ಅಂದರೆ, ವಿದ್ಯಾಮಾನ ತೀರ್ಥರ ಬಗ್ಗೆ ತುಂಬ ಗೊತ್ತಿದೆ. ಅವ್ರು 80 ದಾಟಿದ್ರು ಎಷ್ಟೋ ವರ್ಷ ವಿದ್ಯಾಪೀಠದಲ್ಲೇ ಇರ್ತಿದ್ರು. ಸಾಮಾನ್ಯವಾಗಿ ಅವ್ರ ಹತ್ರ ರಾತ್ರಿ 8-9 ಹೊತ್ತಿಗೆ ಯಾವುದೋ ಕಾರಣಕ್ಕೆ ಅವ್ರು ನೋಡ್ಲಿಕ್ಕೆ ಅಂತ ಹೋಗಿಬಿಟ್ರೆ ಪುಸ್ತಕದ ಮಧ್ಯೆ ಕೂತಿರ್ತಿದ್ರು. ಅವರು ಸ್ವಾಮಿ ಏನು ಮಾಡ್ತೀರಿ ಅಂದರೆ ಓದ್ತಾ ಕೂತಿದ್ದೇನೆ ಅಂತ ಹೇಳಿದರು. ಏನು ಓದ್ತಿ ಚಂದ್ರಕಾರ ಬಾಯ್ಪಾಠ ಮಾಡಬೇಕಾಗಿದೆ ನಾನು. 85 ಬಾಯ್ಪಾಠ ಮಾಡಿದೆ ಚಂದ್ರಕಾರ. ವ್ಯಾಸರ ಎಷ್ಟು ಚೆನ್ನಾಗಿ ಬರೀತಾರೆ ಅರ್ಥ ಮಾಡಿಕೊಂಡ್ರೆ, ಅವ್ರ ಜ್ಞಾನದ ಪರಂಪರೆ ಹೇಗಿರ್ತದೋ ಸಾಕ್ಷಿ. ಮತ್ತು ಯಾರಾದ್ರು ಬಂದರೆ ಪಾಠ ಇಲ್ಲದವ್ರು ಪ್ರವಚನ ಇಲ್ಲ, ಆ ಥರ ಆಗಬಾರ್ದು. ಮುಖ್ಯದಲ್ಲಿ ಆ ಪ್ರಪಂಚದಲ್ಲಿ ಇದ್ದವರಿಗೆ ಅದರ ಮಹಾತ್ಮೆ ಗೊತ್ತಿರ್ತದೆ. ವ್ಯಾಸರಾಜರು ಹಾಗಿದ್ದಿದ್ದು, ಇವರೇ ಹೇಗಿದ್ದಾಗ ವ್ಯಾಸರಾಜರು ಹೇಗಿರಬೇಕು ಲೆಕ್ಕ ಇಟ್ಕೊಳ್ಳಿ. ರಾಜರಿಗೆ ಭಾರಿ ಗೌರವ ಆಯಿತು, ವಿಶೇಷವಾದ ಗೌರವೆಲ್ಲ ತೋರಿಸಿದ. ಸ್ವಲ್ಪ ಯೋಚನೆ ಮಾಡಿದ, ಅವ್ರ ಬಗ್ಗೆ ತುಂಬ ಮನಸ್ಸಿಗೆ ಇಳಿಸಿದ. ರಾಜನಿಗೆ ತೀರ್ಮಾನ ಮಾಡಿದ, ರಾಜಗುರುಗಳು ಅಂತ ಅವ್ರನ್ನ ತಿರುಕಾರ ಮಾಡೋಕ್ಕಂತ ಆಕ್ಸೆಪ್ಟ್ ಮಾಡಿ ತೀರ್ಮಾನ ಮಾಡ್ಕೊಂಡು. ಪಂಡಿತರನ್ನ ಆಸ್ಥಾನ ವಿದ್ವಾಂಸರು ಅಂತ ತಗೊಳ್ಳೋದು ಪದ್ಧತಿ ಸಾಮಾನ್ಯ. ಇವ್ರು ಹಾಗಲ್ಲ, ತನ್ನ ಗುರುಗಳನ್ನಾಗೆ ಸ್ವೀಕಾರ ಮಾಡೋಕ್ಕಂತ ಯೋಚನೆ ಮಾಡಿಬಿಟ್ಟು ಇಲ್ಲಿ ಗಮನಿಸಬೇಕು. ಅಲ್ಲಿವರೆಗೂ ಅದ್ವೈತದ ಹಿಡಿತದಲ್ಲಿತ್ತದು, ವಿದ್ಯಾರಣ್ಯರಿಂದಾಗಿ ಅದ್ವೈತದ ಗುಂಪಿನಲ್ಲೇ ಬಂದಿದ್ದರು. ಅಲ್ಲಿಂದ ಚೇಂಜ್ ಆಗೋ ಪ್ರಸಂಗ ಬಂದು ಅದ್ವೈತ ದ್ವೈತಕ್ಕೆ ಬರೋ ಪ್ರಸಂಗ ಬಂತು. ತಕ್ಷಣ ಸ್ವಾಮಿ ರಾಜಗುರುಗಳಾಗಬೇಕು ಅಂತ ಹೇಳ್ತಾರೆ. ನಮಗೆ ಅದು ಯಾವುದೇ ಬೇಕಿಲ್ಲ, ನಿನಗೆ ಮಾರ್ಗದರ್ಶನ ಬೇಕಾರ ಮಾಡ್ತೀವಿ ಅಂತ ಹೇಳಿದರು. ಅಟ್ ಸಾಕು ಅಂತೇಳಿ ವೈಭವ ಸಮಾರಂಭ ಇಟ್ಕೊಂಡ, ರಾಜಗುರುತ್ವಕ್ಕೋಸ್ಕರ ಏರ್ಪಾಟು ಮಾಡಿದ. ಪಂಡಿತರು ಬಿಡ್ತಾರಾ? ಬೇಕಾಷ್ಟು ಪಂಡಿತರದ್ದು ಎಲ್ಲ ಬಂದರು, ಸಾಧ್ಯನೇ ಇಲ್ಲ ಅಂತ ಹೇಳಿದರು ಅವರು. ನಾವೆಲ್ಲ ಇರಬೇಕಾದ್ರೆ ಅವ್ರಿಗೆ ಯಾಕೆ ಮಾಡ್ತೀನಿ ನೀನೀಗ, ನಮಗೇ ಮಾಡಬೇಕು, ಹಠ ಹಿಡಿದರು. ಆಗ ಹೇಳ್ತಾರೆ, ಇಲ್ಲ ಅವರು ಎಲ್ಲ ಶ್ರೇಷ್ಠರು ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರು ಸಾಧನೆ ಮಾಡಬೇಕಾದ್ರೆ ಶ್ರೇಷ್ಠರು ಅಂತ ರುಜುವಾತು ಮಾಡಿದರೆ ಹೋಗ್ತೀವಿ ಇಲ್ಲ ಅಂತ ಹೇಳಿದಂತೆ. ಆಯಿತು, ವ್ಯಾಸರಾಜ ಕೇಳ್ಕೊತಾನೆ, ಸ್ವಾಮಿ ನಿಮ್ಮ ಗೌರವಕ್ಕಲ್ಲ ನಮ್ಮ ಮರ್ಯಾದೆಗೋಸ್ಕರ ಇವರನ್ನೆಲ್ಲ ನೀವು ಪಂಡಿತರನ್ನ ಜೊತೆಗೆ ವಾಕ್ಯಾರ್ಥ ಮಾಡಿ ಸೋಲಿಸ್ಬೇಕು ಅಂತ ಹೇಳಿದ ತಕ್ಷಣ ವ್ಯಾಸರಾಜ ಹೇಳ್ತಾರೆ, ಅವ್ರ ರಾಜಗುರುತ್ವ ಮುಖ್ಯ ಆಗಿರಲಿಲ್ಲ, ಮಧ್ವ ಸಿದ್ಧಾಂತ ಭಾರಿ ದೊಡ್ಡದು ಅಂತ ಹೇಳಬೇಕಾಗಿತ್ತು. ಅದಕ್ಕೆ ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ ಹೇಳ್ತಾರೆ. ತಮ್ಮನ್ನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಕೊಟ್ಟರೆ ಅದು ದೊಡ್ಡತನ ಅಲ್ಲ, ಯಾವಾಗಲೂ ಸಿದ್ಧಾಂತ ಪ್ರೊಜೆಕ್ಟ್ ಮಾಡಬೇಕು. ಇವತ್ತು ಆಟಗಾರ ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು, ಈಗ ದೇಶದ ಮರ್ಯಾದೆ ಅಂತ ಹೇಳ್ತೇವೆ ನಾವು. ಆಟಗಾರರಿಂದ ದೇಶದ ಮರ್ಯಾದೆ ಹೇಳೋದಾದರೆ ಪೀಠಾಧೀಶರಿಂದ ಸಿದ್ಧಾಂತದ ಮರ್ಯಾದೆ ಉಳಿಬೇಕು, ಆಗ ಸಿದ್ಧ ಪೀಠ ಏರಿದ್ದು ಸಾರ್ಥಕ. ಆ ದೃಷ್ಟಿಯಿಂದ ಆತ ಕೇಳ್ಕೊಂಡ ತಕ್ಷಣ ವ್ಯಾಸರಾದ್ರೆ ಆಗಲಿ ಅಂತ ಹೇಳ್ತಾರೆ. ದೊಡ್ಡ ಪಂಡಿತರ ಗುಂಪು, ಪ್ರಧಾನ ವ್ಯಕ್ತಿ ಬಸವ ಭಟ್ಟ ಅಂತ ಒಪ್ಪಿದ್ದನಂತೆ. ಇಲ್ಲೂ ಲಿಂಗ ನಿನ್ನೆ ಬಂದಿದ್ದ ಕೇಸ್ ಅಂತದ್ದೇ, ಇದು ಲಿಂಗಾಯತರ ಕೇಸ್ ಇವತ್ತು ಎರಡು ಕೂಡ. ವೈಯಕ್ತಿಕ ವಿರೋಧ ಅಲ್ಲ, ತಾತ್ವಿಕ ವಿರೋಧ. ಎಲ್ಲರ ಆತನ ನೇತೃತ್ವ ಎಲ್ಲ ಕಳಿಂಗ ದೇಶದ ವಿದ್ವಾಂಸನಂತ, ಕಳಿಂಗಾಧಿಪತಿಯನ್ನ ಬಂದು ವಿದ್ವಾಂಸ ಎಲ್ಲ ಸೇರಿ ವಾಕ್ಯಾರ್ಥ ಕೂತ್ಕೊಳ್ತಾರೆ. ಎಲ್ಲ ಶಾಸ್ತ್ರದಲ್ಲೂ ವಾಕ್ಯಾರ್ಥ, ಒಂದೆರಡು ಶಾಸ್ತ್ರದಲ್ಲಲ್ಲ, ಒಂದೊಂದು ಶಾಸ್ತ್ರದಲ್ಲೂ ಗುಂಪು ಪಂಡಿತರು. ಎಲ್ಲರಿಗೂ ಉತ್ತರ ಕೊಡಬೇಕು ಅಂತ ಹೇಳಿದ್ರು ವ್ಯಾಸರ. ಅವಶ್ಯ ಆಗಲಿ ಅಂತ ಹೇಳ್ತಾರೆ. ಆದರೆ ಕರಾರು ಸೋತವರೆಲ್ಲ ಸರೆಂಡರ್ ಆಗಬೇಕು, ಇಲ್ಲವಾದ್ರೆ ಇಲ್ಲ. ಈ ಕರಾರಿನ ಮೇಲೆ ವಾಕ್ಯಾರ್ಥ ನಡಿಬೇಕು. ಹಿಂದಿನ ಯಾವ್ದು ವಾಕ್ಯಾರ್ಥ ನೋಡಿದ್ರು ಕರಾರು ಇರ್ತಿತ್ತು. ಈ ವಾಕ್ಯ ಕರಾರೇ ಇಲ್ಲದ ವಾಕ್ಯಾರ್ಥ ಶುರುವಾಗಿದೆ ಇತ್ತೀಚೆಗೆ. ಸುಮ್ಮನೆ ಒಂದು ಟೈಮ್ ಪಾಸ್ ವಾಕ್ಯಾರ್ಥ ಮಾಡಿದ್ರೆ ಅರ್ಥ ಇಲ್ಲ ಅದರೊಳಗೆ. ಒಂದು ಸೋತು ಗೆಲುವು ನಿರ್ಣಯ ಆಗಲೇಬೇಕು. ಆ ರೀತಿ ವಾಕ್ಯಾರ್ಥ ನಡೀತು, ಎಷ್ಟು ದಿನಗಟ್ಟಲೆ ನಡೀತಂತೆ. ಎಲ್ಲದರಲ್ಲೂ ವ್ಯಾಸರಾಜ ಒಬ್ಬರೇ ಸೋಲಿಸ್ತಾ ಬರುತ್ತೆ. ಅವ್ರು ನೋಡಿದ್ರೆ ಬೆಟಾಲಿಯನ್ಗಳು, ಇವರು ಒಬ್ಬರೇ ಸಿಂಗಲ್ ಹ್ಯಾಂಡೆಡ್. ಅಷ್ಟು ಸೋಲಿಸಿದಾಗ ಎಲ್ಲರೂ ಸ್ವಾಮಿ ನಿಜವಾಗಲೂ ನೀವು ಜಗದ್ಗುರುಗಳೇ, ನಿಜವಾಗಲೂ ನೀವು ರಾಜಗುರುಗಳೇ, ಒಪ್ತೀವಿ ಅಂತ ಹೇಳಿ ಆ ಬಸವ ಭಟ್ಟ ಏನು ಮಾಡಿದನಂತೆ, ಎರಡು ಕೊಟ್ಬಿಡ್ತಾನೆ ಅವರಿಗೆ. ಒಂದು ತಾನು ಪೂಜೆ ಮಾಡ್ತಿದ್ದ ಪಚ್ಚೆಯ ಶಿವಲಿಂಗ, ಇನ್ನೊಂದು ಪಚ್ಚೆಯ ಗಣೇಶ, ಇದು 10 ಇಷ್ಟನ್ನ ವ್ಯಾಸರಾದ್ರಿಗೆ ತಾನು ಸೋತ ಸಂಕೇತವಾಗಿ ಅರ್ಪಿಸಿ ಅಲ್ಲಿಂದ ಹೊರಟೋಗಿಬಿಟ್ಟ. ಇವತ್ತಿಗೂ ಶಿವರಾತ್ರಿಯಂದು ಪಚ್ಚಲಿಂಗದ ಪೂಜೆ ಆಗುತ್ತೆ, ಗಣೇಶ ಚತುರ್ಥಿಗೆ ಪಚ್ಚೆ ಗಣೇಶನ ಪೂಜೆ ಮಾಡ್ತಾರೆ. ಇದಂತೂ ನಿತ್ಯ ಗಂಟೆ ಬರೆಸೋದು ಅದನ್ನೇ ವ್ಯಾಸರಾಜ ವಾದಿರಾಜರು ಹಾಗೆ ವ್ಯಾಸರಾಜ ಮಠದಲ್ಲೂ ಹಾಗೆ ಇಷ್ಟು ಮಾಡಿ ಪರಾರಿಯಾಗಿಬಿಡ್ತಾನೆ. ಅವತ್ತಿನಿಂದ ವ್ಯಾಸರಾಜರ ಕೈಯಲ್ಲಿ ಪೂರ್ತಿ ವಿಜಯನಗರದ ಸಂಪೂರ್ಣವಾದ ಜ್ಞಾನ ಕಾರ್ಯ ಇವ್ರ ಕೈಗೆ ಬಂತು. ಅದು ಹೇಗೆ ಬೆಳೆಸಿರುವಂಥ ವ್ಯಾಸರಾಜರು ಮುಂದೆ ಅದರ ಅನೇಕ ವಿದ್ಯಾ ಕೇಂದ್ರವಾಗಿ ಡೆವಲಪ್ ಮಾಡ್ತಾರೆ. ಅದರ ಪ್ರಭಾವದಿಂದ ಎಲ್ಲಿ ಆಯಿತು ಅಂತ ಕೇಳಿದರೆ ಮುಂದೆ ಬರೀತಾರೆ, 10,000 ವಿದ್ಯಾರ್ಥಿಗಳು ಓದ್ತಿದ್ದರಂತೆ, ನೆನ್ಪಿಟ್ಕೊಳ್ಳಿ. 10,000 ವಿದ್ಯಾರ್ಥಿ ಸಂಸ್ಕೃತದಲ್ಲಿ ಓದೋ ಜಾಗ ಇವತ್ತು ಎಲ್ಲೆಲ್ಲೂ ಇಲ್ಲ. ಆ ಕಾಲಕ್ಕೆ 10,000 ವಿದ್ಯಾರ್ಥಿಗಳು ಎಲ್ಲ ಶಾಸ್ತ್ರ ಓದಬೇಕಾದ್ರೆ ಲೋಕಪಾವನ ಮಠ ಅಂತ ಅದಕ್ಕೆ ಹೆಸರು. ಇತ್ತರ ಯಂತ್ರೋದ್ಧಾರ ಕುಡಿಯಿಂದ ಮುಂದೆ ಹೋದರೆ ವ್ಯಾಸರಾಜ ಮಂಟಪ ಅಂತಿದೆ, ಅದಕ್ಕೆ ಲೋಕಪಾವನ ಮಠ ಅಂತಿದೆ. ನದಿ ತೀರ ಚಕ್ರ ತೀರ ತೀರದಿಂದ ಮುಂದೆ ಹೋಗಬೇಕಾಗಿ ಪೂರ್ವ ದಿಕ್ಕಿಗೆ ಹೋದರೆ ಸಿಗ್ತಕ್ಕಂಥದ್ದು ಅದು ದೊಡ್ಡ ವಿದ್ಯಾಕೇಂದ್ರವನ್ನಾಗಿ ಮಾಡ್ತಾರೆ. ವ್ಯಾಸರಾಜರನ್ನು ಜನ ನೋಡಬೇಕಾದ್ರೆ ಎಲ್ಲ ಗಡಗಡ ನಡುತ್ತೆ, ವಿದ್ವಾಂಸ ನಡುತ್ತಿದ್ರಂತೆ. ಅಂತ ಪಂಡಿತರ ಹತ್ರ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು, ಅವ್ರು ಎಂಥ ವಿದ್ವಾಂಸರಾಗಿದ್ದರು ಅಂದರೆ ಯಾರಾದ್ರೂ ವಿದ್ವಾಂಸರು ಬಂದು ಗಂಟೆಗಟ್ಟಲೆ ಮಾತಾಡಿದ ಮೇಲೆ ವ್ಯಾಸರಾಜರು ಸುಮ್ಮನೆ ಒಂದ್ಸರಿ ತಲೆಯಾಡಿಸ್ಬಿಟ್ರೆ ಆ ವಿದ್ವಾಂಸ ಕುಣಿದಾಡ್ಬಿಡ್ತಿದ್ದಂತೆ, ನನ್ನ ಜೀವನ ಸಾರ್ಥಕ ಅಂತೇಳಿ. ಸುಮ್ಮನೆ ತಲೆಯಾಡಿಸಿದ್ರೆ ಬಾಯಿ ಬಿಟ್ಟು ಚೆನ್ನಾಗಿದೆ ಅಂತ ಹೇಳಬೇಕಾಗಿಲ್ಲ, ಹೀಗಂದ್ಬಿಟ್ರೆ ಸಾಕಂತ. ಬರಿತಾನಾತ ಬೇರೂಣಾಂ ಶತಮರ್ಹತಿ ಚಿಟಿತಲೆ ವಿದ್ಯಾ ಸುವಿದ್ಯಾವತಂ ಶಾಖಾಕಂಪನ ಮೇಕಮೇವ ಶಿರಸಃ ಶ್ರೀ ವ್ಯಾಸಯೋಗೀಶಿತು. ಶ್ರೀ ವ್ಯಾಸಯೋಗಿ ಅವ್ರು ಬೇರೆ ವ್ಯಾಸರು ಅಂತ ಸಮಾಧಾನ ಆಗೋದು, ವ್ಯಾಸಯೋಗಿ ಅಂತಲೇ ಕರೆಯೋ ಪೂರ್ತಿಯಾಗಿ ವ್ಯಾಸಯೋಗಿ ಚರಿತ ಮಧ್ಯೆ ಮಧ್ಯೆ ವ್ಯಾಸಯೋಗಿನ ಪದನೇ ಉಪಯೋಗಿಸ್ತಾರೆ. ಒಂದು ಸರ್ತಿ ತಲೆಯಾಡಿಸಿದ್ರೆ ಸಾಕು, ಎಷ್ಟು ಖುಷಿ ಆಗ್ತಿತ್ತಂತ ಗೊತ್ತಾ ಅವರಿಗೆ? 100 ಮೇರು ಪರ್ವತಗಳನ್ನು ಕೊಟ್ಟಷ್ಟು ಖುಷಿ ಆಗ್ತಿತ್ತಂತ. ಮೇರು ಪರ್ವತ ಕಲ್ಲಿನ ಪರ್ವತ ಅಲ್ಲ, ಬಂಗಾರದ ಪರ್ವತ ಅದು, 100 ಗ್ರಾಮಗಟ್ಟಲೆ ಅಲ್ಲ, ಮೇರು ಪರ್ವತದ ರಾಶಿ ಕೊಟ್ಟಷ್ಟು ಖುಷಿ ಅವನಿಗೆ ಆಗ್ತಿತ್ತಂತೆ. ಒಂದು ಸರ್ತಿ ಅವರು ಖುಷಿಪಟ್ಟರು. ಅಂಥ ಒಂದು ವಿದ್ವಾಂಸರು ವ್ಯಾಸರಾಜರು. ಅವ್ರ ಹತ್ರ ಓದ್ದವರು ಹೇಗಿದ್ದರು ಲೆಕ್ಕಗಳು? ವಾದಿರಾಜ ಸ್ವಾಮಿಗಳಲ್ಲಿದ್ದಾರೆ, ವಿಧೀಂದ್ರ ಸ್ವಾಮಿಗಳಿದ್ದಾರೆ, 24 ಸನ್ಯಾಸಿಗಳಿಗೆ ಪಾಠ ಹೇಳ್ತಿದ್ದಾರೆ. 24 ಕೇಶವ ನಾರಾಯಣ ಮಾಧವ ಹೆಸರು ಅದೇ ಹೆಸರು ಇಟ್ಟಿದ್ರಂಥವ್ರಿಗೆ. 24 ಸನ್ಯಾಸಿಗಳು ಇವರಿಂದ 100 ಗೃಹಸ್ಥರುಗಳು ಅವರೆಲ್ಲ ಪಾಠ ಮಾಡಿಕೊಂಡಿದ್ದ ಗುರುಗಳು. ಒಂದು ಕಡೆಗೆ ಪಾಠ ಪ್ರವಚನ, ವಿದ್ಯಾ ಕುಲಪತಿಗಳಾಗಿ ವಿದ್ಯಾಪೀಠದ ನಿರ್ವಹಣೆ, ಮತ್ತೊಂದು ಕಡೆಗೆ ರಾಜನೇ ಉಪದೇಶ, ಆತನಿಗೆ ಮಾರ್ಗದರ್ಶನ, ಮಧ್ಯ ಮಧ್ಯ ಸಂಚಾರ. ಜೊತೆಗೆ ಕನ್ನಡದಲ್ಲಿ ಬರೀಬೇಕು, ಸಂಸ್ಕೃತದಲ್ಲಿ ಬರೀಬೇಕು. ಕನ್ನಡದಲ್ಲಿ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು, ಸಂಸ್ಕೃತದಲ್ಲಿ ಒಂದೊಂದು ವ್ಯಾಸತ್ರಯದಂಥ ಗ್ರಂಥಗಳು. ವ್ಯಾಸತ್ರಯ ಅಂತ ಏನು ಬರೆದಿದ್ದಾರೆ, ಆ 3 ಗ್ರಂಥ ಬೇಡ, 1 ಗ್ರಂಥ ಸಾಕದ್ರೊಳಗೆ. ವ್ಯಾಸರಾಜರ ಹೆಸರನ್ನು ಪೂರ್ತಿ ಇಡಲಿಕ್ಕೆ 1 ತರ್ಕತಾಂಡವ ಸಾಕು, 1 ನ್ಯಾಯಾಮೃತ ಸಾಕು, 1 ತಾತ್ಪರ್ಯ ಚಂದ್ರಿಕ ಸಾಕು. 3 ಒಬ್ಬರೇ ಬರೆದ್ರು, ಶ್ರೀನಿವಾಸರ ಪೂಜೆ ಒಬ್ಬರೇ ಮಾಡಿದರು, ವಿದ್ಯಾರ್ಥಿ ಒಂದೇ ಒಬ್ಬರೇ ನಡೆಸಿದರು. ಅಂದರೆ ಒಬ್ಬೊಬ್ಬರು ಸಿಂಗಲ್ ಹ್ಯಾಂಡೆಡ್ ಆಗಿ ಮಾಡ್ತಾರೆ ಅಂತ ಕೇಳಿದರೆ ನಿಜವಾಗಲೂ ವ್ಯಾಸರಾಜರ ಸ್ಥಾನ ಭಾರಿ ದೊಡ್ಡ ಸ್ಥಾನ. ಅವು ಆ ಪೀಠಕ್ಕೆ ತಂದ ಗೌರವ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ. ಪುರಂದರದಾಸರೇ ಈ ಸುಮನೆಗಳಿದ್ದೇನು ಮಾಡಿದರು ಅಂತ ಹೇಳಬೇಕಾದ್ರೆ ಎಂಥ ವರ್ಚಸ್ಸಿತ್ತು ಅವರಿಗೆ. ಆ ಪ್ರಸಂಗದಲ್ಲಿ ಕೆಲವು ಅನೇಕ ಮಹಿಮೆಗಳನ್ನು ಹೇಳುತ್ತಾರೆ. ಅದೇ ಕಾಲಕ್ಕೆ ಸುರೇಂದ್ರ ತೀರ್ಥರು, ರಾಯರ ಮಠ ಇನ್ನು ಹೆಸರು ಬಂದಿದ್ದಿಲ್ಲ ಅದಕ್ಕೆ, ಸುರೇಂದ್ರ ತೀರ್ಥರು ಅಲ್ಲಿ ಸಂಚಾರ ಕ್ರಮೇಣ ಅಲ್ಲಿಗೆ ಬಂದರು. ಬಹಳ ಆತ್ಮೀಯತೆಯಿಂದ ಅವರನ್ನು ಕಂಡರು ವ್ಯಾಸರಾಜ. ತುಂಬ ಜನ ಇವತ್ತು ಅಲ್ಲಲ್ಲಿ ಒಗಿತಾ ಇರ್ತಾರೆ, ಸರ್ಕಾರದವರು ಉತ್ಖನನ ಅಂತ ಮಾಡಿಸ್ತಿರ್ತಾರೆ. ಏನೇನೋ ಸಿಕ್ಕಿದೆ ಹೊಸದಾಗಿ. ವಿಜಯವಿಠಲ ದೇವಸ್ಥಾನದ ಮುಂದೆ ಅಗದಾಗ ಅಲ್ಲಿ ಸುರೇಂದ್ರ ಒಡೆಯರ ಮಠ ಅಂತ ಸಿಕ್ಕಿದೆ. ಸುರೇಂದ್ರ ಒಡೆಯರ ಮಠ, ಇವರೇ ಸುರೇಂದ್ರ ತೀರ್ಥರು ಅಂದ್ರೆ ಇವರೇ. ಅವರ ಶಿಷ್ಯರೇ ವಿಜೇಂದ್ರರು, ಅವರ ಶಿಷ್ಯರು ಸುಧೀಂದ್ರ, ಅವರ ಶಿಷ್ಯ ರಾಘವೇಂದ್ರ ಸ್ವಾಮಿಗಳು. ಅವರಿಗೊಂದು ಎಲ್ಲಿ ಎಂಥ ಒಂದು ಪ್ರೈಮ್ ಪ್ಲೇಸ್ ಅದು. ವಿಠಲ ದೇವಸ್ಥಾನ ಎದುರಿಗೇನೆ ಅವರಿಗೆ ಅಲ್ಲಿ ಕೊಡಿಸಿಬಿಟ್ಟು ಅದೇ ಕೊಟ್ಟು ಇಟ್ಕೊಂಡಿರ್ತಾರೆ. ತುಂಬ ದಿವಸ ಅಲ್ಲಿದ್ದರು ಅವರು, ಸುರೇಂದ್ರ ತೀರ್ಥರು. ಅವ್ರ ಬಗ್ಗೆ ಭಾರಿ ಹೇಳ್ತಾರೆ, 3 ಸಲ ಇಡೀ ಭೂಪ್ರದಕ್ಷಿಣೆ ಉಪವಾಸದಿಂದ ಮಾಡಿದ್ರಂಥವ್ರು. ಮನೆಯಲ್ಲಿ ಉಪವಾಸ ಇರೋದು ಕಷ್ಟ ಮನುಷ್ಯ, ಅಂಥದ್ದು 3 ಭೂಪ್ರದಕ್ಷಿಣೆ 3 ಸತ್ ಉಪವಾಸದಿಂದ ಮಾಡಿದ್ರಂತ. ಅಂಥ ಸಿದ್ಧಪುರುಷರು ಸುರೇಂದ್ರ ತೀರ್ಥ. ಹಾಗೇನಾಯ್ತು, ಒಂದು ದಿವಸ ಅವ್ರು ನೋಡಿದರು, ಇವರೆಲ್ಲರೂ ನೋಡ್ತಾ ಬಂದರು. ವಿಷ್ಣು ತೀರ್ಥರು ಅಂತ ಒಬ್ಬರು ಮಹಾನೀಯರನ್ನು ಕಂಡರು. ಅವ್ರಿಗೆ ಭಾರಿ ಖುಷಿ ಆಯ್ತು, ಇವರು ನಮ್ಮ ಶಿಷ್ಯ, ನಮ್ಮ ಮಠಕ್ಕೆ ಬರಬೇಕು, ಪೀಠಾಧೀಶರಾಗಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ನೋಡಿ, ಬಂಧು ಬಳಗ ಬಿಟ್ಟು ಹೇಗೆ ಸೆಲೆಕ್ಟ್ ಮಾಡಿ. ಸುರೇಂದ್ರ ಸ್ವಾಮಿಗಳು ದೊಡ್ಡ ಉದಾತ್ತ ಹೃದಯ ಅವರು. ಮಠ ಬೆಳೆಸ್ಬೇಕು, ಮತ ಬೆಳೆಸ್ಬೇಕು, ಇಷ್ಟು ಭಾವನೆ ಇತ್ತೇ ಹೊರತು ತಮ್ಮ ಸಂಸಾರ ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರಿಗಿರಲಿಲ್ಲ. ಅದೇನು ಮಾಡ್ತಾರೆ, ಯಾರು ಆಗಲಿ, ಹಿಂದಿನ ಕಾಲಕ್ಕೆ ಪೀಠ ಯಾರು ತಗೊಂಡು ಸನ್ಯಾಸ ಕೊಡ್ತಿದ್ರು ಗೊತ್ತಾ? ಯಾರು ಭಾರಿ ವಿದ್ವಾಂಸರಂತ ಗೊತ್ತಾಗ್ತಿತ್ತಲ್ಲ, ಅವ್ರ ಕಾಲ ಪೀಠ ಕೊಡ್ಬಿಡ್ತಾರೆ. ಆ ಥರ ವ್ಯವಸ್ಥೆ ಇತ್ತು. ಆ ಬರ್ತಾ ಬರ್ತಾ ಪೂರ್ತಿ ತಪ್ಪು ಅವ್ರ ಕುಟುಂಬದ ಕಲಗ ಆಯಿತು. ನಾವು ರಾಜಕಾರಣ ಸಾರ್ಪಾಲು ವಾಸಿ, ಕಣ್ಣು ಮುಚ್ಚಿಕೊಂಡು ಮಗನಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಚೀಫ್ ಮಿನಿಸ್ಟರ್ ಮಗ ತನ್ನ ಮಗನ ಚೀಫ್ ಮಿನಿಸ್ಟರ್ ಮಾಡೋಕ್ಕಾಗೋದಿಲ್ಲ, ಮುಂದೆ ಎಲೆಕ್ಟ್ ಆಗಿ ಇರೋ ಪ್ರೊಸೆಸ್ ಇದೆ, ಸುಮ್ಮನೆ ಮಾಡೋಕ್ಕೆ ಬರೋದಿಲ್ಲ ಅವನನ್ನು. ಇಲ್ಲಿ ಮಾತ್ರ ಅಂತ ದುರವಸ್ಥೆ ಬರಲಿಕ್ಕೆ ಶುರುವಾಯಿತು. ನೋಡ್ತಾರೆ, ಅವ್ರು ತಮ್ಮ ಶಿಷ್ಯರಾಗೋದು ಇಷ್ಟಪಟ್ಟು ಬಿಡ್ತಾರೆ. ಒಂದು ದಿವಸ ಇನ್ನೇನು ಭಿಕ್ಷೆ ಕೂಡಬೇಕು. ಆಗ ಅವ್ರು ಏನು ಮಾಡಿದ್ರಂತೆ, ವ್ಯಾಸರಾದರು ಕೂತ್ಕೊಳ್ಳಿ ಕೃಷ್ಣಾರ್ಪಣ ಅಂದರೆ ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ಒಂದು ಮಾತು ಕೊಟ್ಟರೆ ನಾವು ತಗೋತೀವಿ, ತಗೊಳ್ಳಲ್ಲ ಅಂದ್ಬಿಟ್ರು. ಏನು ಮಾತು ಹೇಳಿ ಅಂತ ಹೇಳಿದ್ದಾರೆ. ನಾವು ಕೇಳಿದ್ ಕೊಡಲೇಬೇಕು, ಇದ್ರ ಉಪವಾಸನೆಲ್ಲ ಎದ್ದು ಬಿಡ್ತೇವೆ ಅಂತ ಹೇಳಿದ ತಕ್ಷಣ ಆಯ್ತು, ಏನು ಬೇಕು ಹೇಳಿ ಅಂತ ಕೇಳ್ತಾರೆ. ವಿಷ್ಣು ತೀರ್ಥರ ಶಿಷ್ಯರಿದ್ದಾರಲ್ಲ, ಇವ್ರು ನಂಬಿಕೊಡ್ಬೇಕು ಅಂತ ಹೇಳಿ ನಂಬಿಕೊಡ್ಬೇಕು ಶಿಷ್ಯರನ್ನು. ಹುಡುದವರಾಗಿದ್ದರು, ಎಷ್ಟು ಕಷ್ಟಪಟ್ಟು ಅವ್ರ ಅನುಗ್ರಹದಿಂದ ಹುಟ್ಟಿದವರೇ ಅವ್ರಿಗೆ, ಮತ್ತೆ ವ್ಯಾಸರಾದ್ರೆ ಅನುಗ್ರಹ ಮಾಡಿದ್ರೆ ಹುಟ್ಟಿದವರು ವಿಷ್ಣು ತೀರ್ಥರು ಪಾಠ ಹೇಳಿಕೊಂಡಿದ್ದಾರೆ. 9 ಸರ್ ಸರ್ವಮೂಲ ಪಾಠ ಹೇಳಿದ್ರಂತೆ, 6 ಸರ್ ಸುಧಾ ಹೇಳಿದ್ರಂತೆ ಅವನಿಗೆ, ಅವರೊಬ್ಬರಿಗೆ 6 ಸರ್ ಸುಧಾ, 9 ಸರ್ ಸರ್ವಮೂಲ ಪಾಠ. ಸರ್ವ ಪಾಠ ಹೋಗೇ ಬಿಟ್ಟಿದೆ ಇವತ್ತು, ಇಲ್ಲೇ ಇಲ್ಲ. ಅಷ್ಟರ ಮಟ್ಟಿಗೆ ಅನುಗ್ರಹ ಮಾಡಿ ಅವ್ರನ್ನ ಕೇಳ್ತಿದ್ದಾರೆ, ಏನು ಮಾಡಬೇಕೀಗ? ತಮ್ಮ ಮಠಕ್ಕೆ ಅಂತ ರಿಸರ್ವ್ ಮಾಡ್ಕೊಂಡಿದ್ದಾರೆ. ಕೇಳಿದ ತಕ್ಷಣ ಕೃಷ್ಣಾರ್ಪಣ ಕೊಡ್ತೀವಿ ಹೋಗಿ ಅಂತ ಹೇಳಿದರು. ಯಾಕೆ ಗೊತ್ತು? ಒಂದೇ ಕಾರಣ, ಇಲ್ಲಿದ್ರೂ ಅಷ್ಟೇ, ಅಲ್ಲಿದ್ರೂ ಅಷ್ಟೇ, ಮಾಡೋದೇನು ಬದ್ಧಬದ್ಧ ವರ್ಧನ ಅಷ್ಟೇ. ಎಲ್ಲಿ ಹೋದ್ರೂ ಮಾಡೋ ಕೆಲಸ ಏನವರೀಗ? ನಮ್ಮ ಸಿದ್ಧಾಂತ ಪ್ರಚಾರ ಮಾಡ್ತಾರೆ. ಆಗಲಿ, ಇಂಥ ಬ್ರಾಡ್ ಮೈಂಡೆಡ್ ಅಪ್ರೋಚ್ ಯಾರಿಗೆ ಬರ್ತದೆ? ಅವ್ರ ಇಟ್ಕೊಳ್ಳಿ, ತಮ್ಮ ಮಠಕ್ಕೆ ಅವ್ರು ಇಟ್ಕೊಂಡಿದ್ದಿದ್ರೆ ಎಂಥ ವೈಭವ ಬರ್ತಿತ್ತು? ಅವ್ರಿಗೆ ಮಠಕ್ಕೆ ವೈಭವ ಬೇಕಾಗಲಿಲ್ಲ, ಮತಕ್ಕೆ ವೈಭವ ಬೇಕಾಯ್ತಷ್ಟೇ, ಕೊಟ್ಟೇ ಬಿಟ್ಟದ್ದು. ಅವರೇ ಒಂದು ವಿಜೇಂದ್ರ ಸ್ವಾಮಿಗಳಾಗಿತ್ತು, ವಿಷ್ಣು ತೀರ್ಥರ ಸ್ವೀಕಾರ ಮಾಡಿ ಅವರಿಗೆ ನಮ್ಮ ದಂಡ ವ್ಯತ್ಯಾಸ ಮಾಡಿ, ಮತ್ತೆ ಸನ್ಯಾಸ ಆಗಿಬಿಟ್ಟಿತ್ತಲ್ಲ, ಅವ್ರಿಗೆ ದಂಡ ವ್ಯತ್ಯಾಸ ಮಾಡಿ ವಿಜೇಂದ್ರ ತೀರ್ಥರ ಹೆಸರಿಡ್ತಾರೆ. ಅವ್ರ ಶಿಷ್ಯರು ಸುಧೀಂದ್ರ, ಅವ್ರ ಶಿಷ್ಯ ರಾಘವೇಂದ್ರ ಸ್ವಾಮಿ. ಪ್ರತಿನಿತ್ಯ ವಿಜೇಂದ್ರ ಕರಾಬ್ಜೋತ್ಸ ಸುಧೀಂದ್ರ ವರಪುತ್ರ ಅಂತ ಹೇಳಲೇಬೇಕು. ದೊಡ್ಡ ಕ್ರಾಂತಿಯಾಗಿದೆ ಇದನ್ನೆಲ್ಲ. ಅವರಿವರೆಲ್ಲ ಪುರಂದ್ರದಾಸರು ಬರೀತಾರೆ, ಸುರೇಂದ್ರರು ಭಿಕ್ಷೆ ಶಿಷ್ಯ ಭಿಕ್ಷೆಯ ಬೇಡೆ ನೀಡಿ ಮಠವನ್ನು ಉದ್ಧರಿಸಿದ ಕಾರಣ ಈ ಸುಮುನಿಗಳಿದ್ದೇನು ಮಾಡಿದರು. ಅವರ ಸಾಧನೆ ವಿಜೇಂದ್ರ ತಯಾರು ಮಾಡಿದ್ದೇ ಒಂದು ಸಾಧನೆ, ಅವ್ರು ಕೊಟ್ಟಿದ್ದು ಒಂದು ಸಾಧನೆ. ಅದೇ ರೀತಿ ಕಾಲ ಕಡಿತಾ ಇದೆ. ಅದೇ ಸಭೆಗೆ ಬಂದವರು ಪುರಂದರದಾಸರು ಬಂದರು. ಅವರಷ್ಟು ವಿರಕ್ತರಾಗಿ ಪುರಂದರಗಢದಿಂದ ಹೊರಟು ಬಂದವರು ಇವರನ್ನು ಇವರ ಹತ್ರ ಹುಡ್ಕೊಂಬಂದರು. ಗುರುಗಳನ್ನ ಇವರಲ್ಲಿ ಕಾಣಕ್ಕೆ ಅಂತ ಬಂದರು. ಅವರಿಗೆ ಅಂಕಿತ ಕೊಟ್ಟಿದ್ದು ಇವರೇ, ಅಂಕಿತ ಕೊಟ್ಟ ಗುರುಗಳು ಇವರೇ ಅಂತ, ಅಂಕಿತವಿಲ್ಲದ ದೇಶ ನಿಷಿದ್ಧ ಅಂತ ಹೇಳಿಬಿಟ್ಟು ಅಂಕಿತ ಕೊಟ್ಟರು. ಪುರಂದರ ವಿಠಲನ ಕಂಡೆಯವರಿಂದ ಅಂತ ಹೇಳ್ತಾರೆ. ವರಗುರು ಉಪದೇಶ ನೆರವಾಯಿ ತೆನಗೀಗ ಇನ್ನೇನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನಿನ್ನೇನು, ಇವರನ್ನು ಕಂಡು ಹೇಳಿದ ಮಾತು. ಅನೇಕ ವರ್ಷಗಳ ಕಾಲ ಅಲ್ಲಿದ್ದು ಅವರಿಂದ ದೀಕ್ಷೆ ಪಡೆದು ವ್ಯಾಸರಾಜರ ಒಂದು ಮತ್ತೊಂದು ವಿಶಿಷ್ಟ ಒಂದು ಸಾಧನೆ ಅಂದರೆ, ಅಪ್ಪದ್ರು ಶ್ರೀಪಾದರಾಜರ ದೇವರನಾಮ ಬರೆದಿದ್ದರು, ವ್ಯಾಸರಾಜರು ಬರೆದಿದ್ದರು, ವಾದಿರಾಜರು ಬರೆದರು. ಆದರೆ ಅವರೆಲ್ಲ ಮೂಲತಃ ಪೀಠಾಧೀಶರು ಮತ್ತು ಸಂಸ್ಕೃತದಲ್ಲಿ ಹೆಚ್ಚು ಗ್ರಂಥ ಬರೆದವರು. ಆದಷ್ಟು ದಾಸ ಆಯಿತು, ಆದಷ್ಟು ಪಾರ್ಟ್ ಟೈಮ್ ಅಂತ ಕರಿಬೋದು ನಮ್ಮ ಆಧುನಿಕ ಪದ್ಧತಿಯಲ್ಲಿ. ಪಾರ್ಟ್ ಟೈಮ್ ಇದ್ದಾಗೆ ಫುಲ್ ಟೈಮ್ ಅವರು ಬರಬೇಕು ಅಂತೇಳಿ ಪುರಂದರದಾಸರನ್ನು ಇಡ್ತಾರೆ. ಅವತ್ತೇನು ದಾಸಕೂಟದ ಪರಿಕಲ್ಪನೆ ಬಂತು. ವಿಶೇಷವಾಗಿ ಅಂಕಿತ ಕೊಡೋ ಪದ್ಧತಿ, ಕೃತಿಗಳನ್ನು ಬರೆಯೋ ಪದ್ಧತಿ, ಅದೆಲ್ಲ ತಂದು ಪುರಂದರದಾಸರನ್ನು ಅಲ್ಲಿ ಕೊಡಿಸ್ತಾರೆ. ಅದರಿಂದ ಎಷ್ಟೆಂತ ಕೆಲಸ ಆಗಿದೆ ನಮಗೆ ಗೊತ್ತಿದೆ. ಇವತ್ತು ಅದಕ್ಕೆ ಮೂಲ ಸ್ಫೂರ್ತಿ ಅಂದರೆ ವ್ಯಾಸರಾಜ, ಅವರೇ ಅವರು ಕೊಂಡಾಡಿತ್ತು. ವಾಸುದೇವನ ಚರಣ ವನ್ಯತೆ ವಂದಿಪನೆ ಸನ್ಯಾಸಿ ರತ್ನಾಕರನೆ ವ್ಯಾಸಮುನಿರಾಯ, ಸನ್ಯಾಸಿ ರತ್ನಾಕರ ಅಂತ ಇವರು ಕರೆದಿದ್ದಾರೆ. ಈ ಸುಮುನಿಗಳು ಅದರ ಜೊತೆಗೆ ಶ್ರೀಪಾದರಾದರೆ ಗುರುಗಳು ಶಿಷ್ಯರು ಕೊಂಡಾಡ್ತಾರೆ. ಎಷ್ಟು ಕೊಂಡಾಡಬೇಕು? ಎರಡು ಮಾತು ಬರೀತಾರೆ. ಇದಿರದ ಒಂದು ನಿನಗೆ ವ್ಯಾಸಮುನಿರಾಯ, ನಿಮಗೆ ಯಾರೂ ಇಲ್ಲ, ನಿಮಗೆ ಸಮಾನ ಇಲ್ಲೇ ಇಲ್ಲ, ಅಷ್ಟು ಶ್ರೇಷ್ಠ ವ್ಯಕ್ತಿಗಳು ಈಗಿನ ಕಾಲಕ್ಕೆ ಅಂತ ಕೊಂಡಾಡ್ತಾರೆ. ಸಾಶಿರ ಜಿಹ್ವೆಗಳುಳ್ಳ ಚೇತನೆ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸ ದಿರವ. ಈ ರೀತಿ ಗುರುಗಳಿಂದ ಹೊಲಿಸಿಕೊಳ್ಳೋ ಶಿಷ್ಯರು ಸಿಗೋದು ಭಾರಿ ಕಡಿಮೆ, ಬಯಸಿಕೊಳ್ಳೋ ಶಿಷ್ಯರು ಬೇಕಾದ್ರೆ ಸಿಗ್ತಾರೆ, ಅವಳಿಗೊಳ್ಳೋ ಸಿಕ್ಕೋರು ಭಾರಿ ಕಡಿಮೆ. ಅದಕ್ಕೇನೆ ಪ್ರಹ್ಲಾದನ ಕಥೆ ಹೇಳಿದವರು ಯಾರು ಗೊತ್ತಾ? ನಾರದ ಮುನಿ ಅವ್ರ ಗುರುಗಳು. ಧ್ರುವನ ಕಥೆ ಹೇಳಿದವರು ಯಾರು? ಅವ್ರ ಗುರುಗಳು ನಾರದ ಮುನಿಗಳೇ. ತಮ್ಮ ಶಿಷ್ಯರನ್ನು ಕೊಂಡಾಡೋ ಪದ್ಧತಿ ಹಾಕಿಕೊಟ್ಟಿದ್ದೆ ವೇದವ್ಯಾಸ ದೇವರು. ಇದು ಜೈಮಿನಿಹಿ ಪಾದರಿಹಿ ಅಂತ ಏನು ಬರೀತಾರೆ ಬ್ರಹ್ಮಸೂತ್ರಗಳಲ್ಲಿ ಆಚಾರ್ಯ ಬರೀತಾರೆ. ಯಾತಕ್ಕೆ ಬರೀತಾರೆ ಅಂದರೆ ಶಿಷ್ಯರಿಗೆ ಶ್ರೇಯಸ್ಸು ಬರಲಿ, ಶಿಷ್ಯರಿಗೆ ಜಗತ್ತಿನಲ್ಲಿ ಮರ್ಯಾದೆ ಸಿಗಲಿ ಅಂತ ಬರೆದಿದ್ದಾರೆ ಅಂತ. ಅದೇ ಕೆಲಸವನ್ನು ಇವರು ಮಾಡಿಕೊಂಡು ಬಂದರು. ಈಗ ಕಲೆ ಕಡಿತಾ ಇತ್ತು. ಆಗ ಕೃಷ್ಣದೇವರಾಜ ವಿಜಯ ವಿಠಲ ದೇವಸ್ಥಾನ ಕಟ್ಟಿಸ್ತಾನೆ, ಅಲ್ಲಿ ವಿಠಲನ ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಉದಯಗಿರಿ ಅನ್ನೋದಕ್ಕೆ ದಿಗ್ವಿಜಯ ಮಾಡಿರ್ತಾನೆ, ಅದನ್ನ ಗೆದ್ದ ಮೇಲೆ ವಿಠಲ ದೇವರನ್ನು ತರ್ತಾನೆ. ಪ್ರತಿಷ್ಠಾಪನೆ ಇವ್ರ ಕೈಲೇ ಮಾಡಿಸ್ತಾ ಅಂತ ಹೇಳ್ತಾರೆ. ವ್ಯಾಸರಾಯರ ಪ್ರತಿಷ್ಠಾಪನೆ ಆಯಿತು. ಅಲ್ಲಿ ಒಂದು ಇವತ್ತಿಗೆ ಶಾಸನ ಇದೆ, ನಮ್ಮ ಗುರುಗಳು ವ್ಯಾಸರಾಯರಿಗೆ ಅಂತ ಅರ್ಪಣೆ ಮಾಡ್ತಾನೆ. ಗುರುಗಳು ಗುರುಗಳು ಅಂತ ಕರೀತಾನೆ ವ್ಯಾಸರಾಯರಿಗೆ. ಕೃಷ್ಣ ದೇವಸ್ಥಾನ ಒಂದು ಕಟ್ಟಿಸ್ತಾರೆ, ಅಲ್ಲೂ ವ್ಯಾಸರಾಯರ ಪ್ರತಿಷ್ಠಾಪನೆ. ಉಗ್ರನರಸಿಂಹದೇವರು ವ್ಯಾಸರಾಯರ ಪ್ರತಿಷ್ಠಾಪನೆ. ತುಂಬ ಕೆಲಸಗಳನ್ನು ವ್ಯಾಸರಾಜರಿಂದ ಮಾಡಿಸಿಬಿಟ್ಟು ಒಂದೊಂದು ಯುದ್ಧಕ್ಕೆ ಎದ್ದು ಬಂದಾಗೆಲ್ಲ ಒಂದು ದೇವಸ್ಥಾನ ಮಾಡಿಸೋದು, ಅದು ವ್ಯಾಸರಾಜರ ನೇತೃತ್ವ. ಅದಕ್ಕೆ ಈ ರೀತಿ ಮಾಡಿ ಯುದ್ಧ ಗೆದ್ದರೆ ದೀಕ್ಷೆ ಆಗ್ತಿತ್ತು. ನಮ್ಮ ಜನ ಏನು ಗೆದ್ದಾಗ ಒಂದು ದೇವಸ್ಥಾನ ಮುರಿತಾ ಬರ್ತಾರೆ, ದೇವಸ್ಥಾನ ಹೋದ ಒಂದು ಕ್ಲಬ್ ಮಾಡಿ ಹಾಕ್ಬಿಡೋದು. ಆ ಥರ ವಾತಾವರಣ ಸೃಷ್ಟಿಯಾಗಿದೆ. ಕೆರೆ ಮುಚ್ಚೋ ಅಭ್ಯಾಸ ಒಂದು ಕಡೆ, ಇನ್ನೊಂದು ಅಭ್ಯಾಸ ಅದು ಒಂದು. ಈ ರೀತಿ ಕಾಲ ಕಡಿತಾ ಹೋದಂತೆ ಒಂದು ದಿವಸ ಕೃಷ್ಣದೇವರಾಜ ಬರ್ತಾನೆ. ಆತನ ಬಗ್ಗೆ ವ್ಯಾಸಯೋಗಿ ಚರಿತ್ರೆಯಲ್ಲಿ ಹೇಳ್ತಾನೆ. ಪ್ರತಿನಿತ್ಯ ಬೆಳಿಗ್ಗೊಮ್ಮೆ, ಮಧ್ಯಾಹ್ನೊಮ್ಮೆ, ಸಾಯಂಕಾಲವೊಮ್ಮೆ ಸಂಧ್ಯಾಕಾಲದಲ್ಲಿ ವ್ಯಾಸರಾಜರ ಹತ್ರ ಬಂದು ಅವ್ರು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಂತೆ ಕೃಷ್ಣದೇವರು. ಪ್ರತಿ ಸತ್ಯ ರಾಜನಾದವರು 3 ಸತ್ಯ ಒಂದು ಮೇಲೆ ಬೇರೆ ಏನಿಲ್ಲ, ನೋಡೋದು ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋದಷ್ಟೇ. ಸಂಧ್ಯಾ ವಂದ್ಯ ಒಂದು ಭಾಗ ಅದು, ಅಭಿವಾದನ ಅಂತ ಹೇಳ್ತೇವಲ್ಲ, ದೊಡ್ಡ ನಮಸ್ಕಾರ ಮಾಡಬೇಕು ಅಂತೇಳಿ ಆ ಭಾಗಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು. ಪ್ರತಿನಿತ್ಯದ್ದು ಕೂಡ 3 ಸರ್ತಿ ಬರ್ತಿದ್ದರು. ಒಂದು ದಿವಸ ಬಂದ, ಪಾಠ ಹೇಳ್ತಾ ಕೂತಿದ್ರು, ಅದು ಬೇರೆ ಟೈಮ್ ಆಗಿತ್ತು, 3 ಸರ್ತಿ ಬರೋ ಟೈಮ್ ಬೇರೆ ಟೈಮ್ ಆಗಿತ್ತು. ಬಂದ ಆಚಾರ್ಯ ವೇದ ಸಾಕ್ಷಾತ್ ವ್ಯಾಸರಾಜರು ಪಾಠ ಮಾಡ್ತಾ ಇದ್ರು. ಅವಸರದಿಂದ ಹೇಳ್ಕೊಳ್ತ, ಅರ್ಜೆಂಟ್ ನೋಡಬೇಕಾಗಿದೆ ಗುರುಗಳನ್ನು ಅಂತ ಹೇಳಿದ ತಕ್ಷಣ ಬಾ ಅಂತ ಕರೀತಾರೆ. ರಾಜ ಪಾಠದ ಕಾಲಕ್ಕೆಲ್ಲ ವಿಘ್ನ ಮಾಡಬಾರದು, ಅಷ್ಟು ಕೇಳ್ತಾ ಇದ್ದ ಮೇಲೆ ಏನೋ ಕಾರಣ ಇರಬೇಕು ಅಂತ ಕರೀತಾರೆ. ಆತ ಒಂದು ಪುಸ್ತಕವನ್ನು ಕೊಡ್ತಾನೆ ಸ್ವಾಮಿ, ವಿದ್ಯಾಧರ ಪಾತ್ರ ಅಂತ ಒಬ್ಬ ಕಳಿಂಗ ದೇಶದ ರಾಜ, ಆತ ನನ್ನ ಮೇಲೆ ಒಂದು ಜಿದ್ದಿಗೋಸ್ಕರವಾಗಿ ಒಂದು ಗ್ರಂಥ ಬರೆಸಿ ಕಳಿಸಿದ್ದ. ಆ ಗ್ರಂಥ ಪಂಡಿತ ಮಂಡಳಿಯಿಂದ ಬರೆಸಿದ್ದ, ನಮಗೆ ಸವಾಲು ಹಾಕಿದ್ದ, ನಿಮ್ಮ ಇದರೊಳಗೆ ಈ ಗ್ರಂಥಕ್ಕೆ ಉತ್ತರ ಕೊಡ್ತಕ್ಕಂಥ ವಿದ್ವಾಂಸರು ಇದ್ದಾರಾ, ಇಲ್ಲದ ಹೋದ್ರೆ ಸೋಲು ಒಪ್ಕೊಂಡು ಬರೆದು ಕಳಿಸಿದ್ದ. ಇವತ್ತು ಮ್ಯಾಚ್ಗಷ್ಟೇ ಉಳ್ಕೊಂಡು ಕ್ರಿಕೆಟ್ ಮ್ಯಾಚ್ ಉಳ್ಕೊಂಡಿದ್ದೆ, ಅವ್ರದ್ದು ಇನ್ಯಾವುದು ಉಳ್ಕೊಂಡಿಲ್ಲ, ನಿಮ್ಮಲ್ಲಿ ಪ್ಲೇಯರ್ಸ್ ಇದ್ದಾರೆ ಅಂತೇಳಿ. ಪಂಡಿತರಿದ್ದಾರೆ ಇಲ್ಲೇ ಇಲ್ಲ, ಅಲ್ಲಿ ಪಂಡಿತರ ಕಾನ್ಸೆಪ್ಟ್ ಇಟ್ಕೊಂಡು ಇದ್ದಾರೆ ಉತ್ತರ ಕೊಡಲಿಕ್ಕೆ ಅಂತ ಹೇಳಿ ಕಳಿಸಿದ್ದಾರೆ ಸ್ವಾಮಿ, ದಯವಿಟ್ಟು ತಾವು ತಗೋಬೇಕಿದ್ದನ್ನ ಉತ್ತರ ಕೊಡಬೇಕು, ಆದಷ್ಟು ಕೆಲವೇ ದಿನಗಳಲ್ಲಿ ಕೊಡಬೇಕು ಅಂತ ಕೇಳಿದ್ದ. ಕೆಲವೇ ದಿನಗಳಲ್ಲಿ ಕೊಡಬೇಕು ವ್ಯಾಸರಾದರು ಈಗ ಚಾಚಿದ್ರಂತ ಕೈನ ಕೊಡು ಅಂತ ಇಸ್ಕೊತ ಇಸ್ಕೊಬಿಟ್ಟು ನೋಡ್ತಾರೆ, ತಮಾಷೆಯಿಂದ ನೋಡೋದು ಉತ್ತರ ಬರೆಯೋದು ಹಾಗೇನೆ, ಮುಂದಕ್ಕಿಲ್ಲೇ ಇಲ್ಲ, ಬರೀ ತಾವು ಬೀಳ್ತು ಹೋದ ಮುಗಿತು ಕಂಡ್ರೇಣು ಮುಗಿತು. ಅದನ್ನು ಕಟ್ಟಿದ್ರು, ತಗೋ ಈ ಗ್ರಂಥವನ್ನು ಕಳಿಸಿಕೊಡವನಿ ಅಂತ ಹೇಳಿದ್ರು. ಆ ತಡೆ ತಿರುಗೋದು ಕೃಷ್ಣದೇವರಾಜರಿಗೆ, ಕೆಲವೇ ದಿನ ಅಂದರೆ ಕೆಲವೇ ಕ್ಷಣದಲ್ಲಿ ಮುಗಿಸಿಬಿಟ್ಟಿದ್ದಾರೆ ಕೆಲಸನ, ಕೆಲವೇ ಕ್ಷಣ ಓದೋದಿರಲಿಕ್ಕೆ ಖಂಡನೆ. ಎಂಥ ಮಾಸ್ಟ್ರಿ ಇತ್ತು ಅವ್ರಿಗೆ ಗೊತ್ತಾಯ್ತಾ, ಅವನು ಪರಿಸಿತ್ತು ಪಾಪ ರಾಜ ಪಂಡಿತ ಮಂಡಳಿಯಿಂದ, ಇವರು ಒಬ್ಬರೇ ಜಾಡಿಸಿಬಿಡ್ತಾರೆ ಎಲ್ಲ ಕೂಡ, ಎಲ್ಲ ಬರೆಸಿ ಈಲೇ ಕಳಿಸೋ ಅಂತ ಹೇಳಿದಾರಂತೆ. ರಾಜಿಗೆ ಎಷ್ಟು ಆಶ್ಚರ್ಯ ಆಯಿತು ಗೊತ್ತಾ, ಏನು ಕೊಡಬೇಕು ಗುರುಗಳೇನು ಯೋಚನೆ ಮಾಡಿಬಿಟ್ಟು, ಯಾವಂತೋ ವಿಷಯಾಹೃತಾ ಯಾವತ್ ಸಪತ್ನಾಜಿತಾ ಯಾವಂತೋಶ್ಚ ಭುಜಬಲಂ, ತನಗೇನೇನಿತ್ತು ಎಲ್ಲವರಿಗೆ ಕೊಟ್ಟುಬಿಟ್ಟರು. ವ್ಯಾಸರಾಜರ ಇಡೀ ಸಾಮ್ರಾಜ್ಯವನ್ನೇ ಕೊಟ್ಟು ರತ್ನಾಭಿಷೇಕವನ್ನು ಮಾಡಿದ್ರಂತೆ ವ್ಯಾಸೋದಿತ್ಯರು ಬರೀತಾನೆ. ಅದು ಇದು ಅಂತಿಲ್ಲ, ಸರ್ವಸ್ವನ್ನು ವ್ಯಾಸರಾಜಿ ಕೊಟ್ಟುಬಿಡ್ತಾರೆ. ಎಂಥ ಮಹಾನುಭಾವರು, ಯಾರೋ ಅದು ಕಣ್ಣಾರೆ ಕಾಣ್ತಿದ್ದಾನೆ ಬರೆಯೋದನ್ನು, ನೋಡ್ತಿರ್ಲಿಕ್ಕೆ ಉತ್ತರ. ನಾವು ಎಷ್ಟು ಮೂರ್ಖರು ನಮ್ಮ ಸಮಾಜ ಅಂತ ಕೇಳಿದರೆ, ಆ ಪುಸ್ತಕನೇ ಇಟ್ಕೊಂಡಿಲ್ಲ ಇವತ್ತು, ಅಂಥ ರೆಕಾರ್ಡ್ ಆಗೋ ಪುಸ್ತಕನೇ ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಎಂಥ ಎಲ್ಲಿದ್ದೇವೆ ನಾವು. ಬರೆಯೋ ಯೋಗ್ಯತೆ ಬೇಡ, ಇಟ್ಕೊಳ್ಳೋಕೆ ಯೋಗ್ಯತೆ ಬೇಡ, ಕೊನೆ ಪಕ್ಷ ಈ ತಪ್ಪು ಮಾಡಬಾರ್ದು. ನಾವು ಇವತ್ತು ನಾವು ಯಾವ ಒಂದು ಸಂಸ್ಥೆಯಿಂದ ಜೀವಾರು ಉಳಿಬೇಕು ಅಂದರೆ ಜ್ಞಾನಕಾರ್ಯ ಉಳಿದ್ರೆ ಮಾತ್ರ. ನಾವು ಎಷ್ಟು ಗ್ರಂಥಗಳನ್ನ ಉಳಿಸ್ತೇವೆ ಅನ್ನೋದ್ರ ಮೇಲೆ ಮುಂದೆ ಸಮಾಜ ಹೇಗೆ ಮುಂದುವರಿಯುತ್ತೆ ಡಿಪೆಂಡ್ ಆಗುತ್ತೆ. ಯಾವ ಬಿಲ್ಡಿಂಗ್ಗಳು ಸಮಾಜ ಉಳಿಸೋಕೆ ಸಾಧ್ಯ ಇಲ್ಲ, ಜ್ಞಾನ ಮಾತ್ರ ಉಳಿಸೋದು ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ಕಳ್ಕೊಂಡಾಯ್ತು, ಅದಕ್ಕೆ ಖುಷಿ ಆಯ್ತು ಆತನಿಗೆ. ಮುಂದೆ ಇನ್ನೊಂದು ಪ್ರಸಂಗ ಬಂತು, ಮತ್ತೊಮ್ಮೆ ಧಾವಿಸಿ ಬಂದ ಪಾಪ ಭಯ ಆತನ ಮೇಲೆ. ಇವತ್ತು ಭಯ ವಿಚಿತ್ರ ಭಯ ಎಲ್ಲ ಸರಿಕೊಂಡ್ಬಿಟ್ಟಿತ್ತು. ಏನು ಅಂದರೆ ಜ್ಯೋತಿಷರು ಹೇಳಿಬಿಟ್ಟಿದ್ದಾರೆ, ನನಗೆ ಕುಹಯೋಗ ಇದೆ ಅಂತ ಹೇಳಿದೆ. ಕುಹಯೋಗ ಇದೆ ತಕ್ಷಣ ಹೇಳಿದೆ, ಏನ ಮುಂದೇನಾಗಬೇಕೀಗ. ಕುಹಯೋಗದ ಕಾಲದ ನಿಯಮ ಏನು ಅಂದರೆ, ಯಾರು ಸಿಂಹಾಸನದಲ್ಲಿ ಕೂತಿರ್ತಾರೋ ಅವ್ರನ್ನ ಅಟ್ಯಾಕ್ ಮಾಡುತ್ತದೆ, ಬೇರೆಯವ್ರನ್ನಲ್ಲ, ರಾಜನೇ ಬರ್ತಕ್ಕಂಥ ಕೂತದು ಆಪತ್ತು. ಯಾರು ಕುಡಿಸಕ್ಕೆ ಹೋದ್ರೂ ಬೇರೆ ಒತ್ತಲ್ಲಿ ಕೊಡ್ತಾರೆ, ಈ ಒತ್ತಲ್ಲಿ ಯಾರು ಕೊಡ್ತಾರೆ, ಈ ಮತ್ತೆ ನನಗೆ ಬೇಡ ನಿನಗೆ ಬೇಡ ಶುರುವಾಯಿತು. ಸುಮ್ಮನೆ ಕೊಟ್ಟರೆ ಯಾರು ಬೇಕಾದ್ರೂ ಕೊಡುವುದೇ, ಆತ ಕೊಡೋದು ಯಾರೂ ತಯಾರಿಲ್ಲ. ಅಲ್ಲಿ ಕೂಡದೇ ಇರಾಗಿಲ್ಲ ಒಬ್ಬ ರಾಜ, ಅಲ್ಲಿ ಕೂಡಲೇಬೇಕು ಒಬ್ಬರು. ಇವತ್ತು ಇನ್ಚಾರ್ಜ್ ಅಂತ ಬಿಡೋ ಕಾನ್ಸೆಪ್ಟ್ ಇದೆ ನೋಡಿದ್ರ, ಆಫೀಸರ್ ಬಿಟ್ಟು ಹೋಗಿ ಇನ್ಚಾರ್ಜ್ ಎಲ್ಲ ಬಿಟ್ಟು ಹೋಗಾಗಿಲ್ಲ. ಯಾರೊಬ್ರು ಕೂಡಲೇಬೇಕು, ಯಾರು ಕೊಡ್ತಾರೆ, ಯಾರು ಕೊಡಕ್ಕೆ ತಯಾರಿಲ್ಲ. ಸ್ವಾಮಿ ಹೀಗಾಗಿದೆ, ಏನು ಮಾಡಬೇಕು ಅಂತ ಕೇಳಕ್ಕೆ ಬಂದ. ವ್ಯಾಸರಾಜ ನೋಡಿ ಇಷ್ಟೇನಾ ಅಂತ ಕೇಳಿದ್ರು, ಇಷ್ಟೇನಾ, ಮತ್ತೆ ಯಾರು ಕೊಡೋರಿಲ್ಲ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಎಂಥ ಧೈರ್ಯ, ಎಂಥ ಔದಾರ್ಯ, ಎರಡು ಧೈರ್ಯ ಬೇಕು, ಔದಾರ್ಯ ಬೇಕು, ತಮ್ಮ ಮೇಲೆ ಒಳ್ಳೆ ವಿಶ್ವಾಸ ಇರಬೇಕು. ರಾಜನ ತಲೆ ಕೆಳ, ಸ್ವಾಮಿ ಏನಿದು, ಅಲ್ಲಿ ಕೂತವರು ಸಾಯ್ತಾರೆ, ನಾನು ಬೇಕಾದ್ರೆ ಸಾಯ್ತೇನೆ, ನಿಮ್ಮನ್ನು ಸಾಯಿಸಕ್ಕೆ ತಯಾರಿಲ್ಲ ನಾನು. ಈ ಬಾತ್ ಹೇಗೆ ಅನಿಸುತ್ತೆ ಗೊತ್ತಾ, ಕುಂತಿ ಹೇಳ್ತಾಳೆ ನನ್ನ ಮಗ ಭೀಮಸೇನೆ ಕಳಿಸ್ತೀರಿ ಅಂತಲ್ಲ, ಆ ಥರ ಪ್ರಸಂಗ ಇದು. ರಾಪತ್ತಲ್ಲಿದ್ದಾರೆ ಕಾಪಾಡೋದು ಇದು, ಇದು ವಿಶೇಷವಾದ ಒಂದು ತ್ಯಾಗ ಶಕ್ತಿ ಎಲ್ಲ ಇರತಕ್ಕಂಥ ಗುಣಗಳನ್ನು ಕಾಣಬೇಕಾದ್ರೆ, ಅಂಥ ಇತಿಹಾಸದಲ್ಲೇ ಕಲಿಯುಗದಲ್ಲಿ ಅಂಥ ಪ್ರಸಂಗ ನಡೆಯೋದು ಭಾರಿ ದುರ್ಲಭ. ತಕ್ಷಣ ಹೇಳಿದ್ರು, ನಿಮ್ಮನ್ನು ಕೂಡಿಸೋದಿಲ್ಲ, ಅದೇ ಯೋಚನೆ ಮಾಡಬೇಡ, ಕೂಡ್ತೀನಿ ಅಂತ ಅಷ್ಟೇ ಹೇಳಿದ್ದೇನೆ ಹೊರತು ಸಾಯ್ತೀವಿ ಅಂತ ಹೇಳಿಲ್ಲ, ಹುಷಾರಾಗಿರು ಅಂತ ಹೇಳಿದ. ಕುಂತಿಗೆ ಹಾಗೆ ಹೇಳ್ತಾರೆ ಬ್ರಾಹ್ಮಣ, ಅಮ್ಮ ಎಂಥ ತಾಯಿ ನೀನು, ನಾನು ಯಾವ ಮಕ್ಕಳನ್ನ ಕಳಿಸೋಕೆ ಸಾಧ್ಯ, ನಾವು ಒದ್ದಾಡ್ತಿದ್ರೆ ನನ್ನ ಮಗನ ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಕೇಳಿದರೆ, ಏ ಬ್ರಾಹ್ಮಣ ಯೋಚನೆ ಮಾಡಬೇಡ, ನನಗೆ 5 ಜನ ಮಕ್ಕಳಿದ್ದಾರೆ ಒಬ್ಬರೋಗ್ಲಿ ಅಂತ ಹೇಳಿದರು. 5 ಜನ ಮಕ್ಕಳಿದ್ದಾರೆ ಅಮ್ಮ, 5 ಜನ ಅಲ್ಲ, 1000 ಜನ ಮಕ್ಕಳು, ದುರ್ಯೋಧನ 100 ಜನ ಮಕ್ಕಳಲ್ಲಿ ದುರ್ಧಾರ ಒಬ್ಬನಾರು ಬಿಡ್ಲಕ್ಕೆ ತಯಾರಿದ್ನ ಸಾಧ್ಯ ಇಲ್ಲ. ಅಮ್ಮ ಹೇಗೆ ಬಿಡ್ತೀಯ ಅಂದರೆ, ದಡ್ಡ ನನ್ನ ಮಗ ಹೋಗೋದು ಸುಮ್ಮನೆ ಹೋಗೋದಿಲ್ಲ, ಅವನು ಕೊಂದು ಬರ್ತಾನೆ, ಯೋಚನೆ ಮಾಡಬೇಡ ಅಂತ ಹೇಳಿದ. ನನ್ನ ಮಗ ಎಂಥವನು ಗೊತ್ತಾ, ಜಗತ್ತಿನಲ್ಲಿ ಏಷ ಸ್ವಯಂ ಹಿ ವರದೇವ ನರಾತ್ಮಕೋಹು ಓ ನಾಮ ಹಂತು ಮಿಮಮಾಪ್ತ ಬಲೋ ಜಗತ್ಸು, ಸಾಕ್ಷಾತ್ ವಾಯು ಮುಖ್ಯ ಪ್ರಾಣ ನನ್ನ ಮಗ, ಇದರ ಪ್ರಾಣ ತೆಗೆದು ಯಾರು ಇಲ್ಲ ಜಗತ್ತಿನೊಳಗೆ ಅಂತ ಹೇಳ್ತಾ ಅದೇ ಮಾತನ್ನು ಹೇಳಿದೆ. ಏನು ಯೋಚನೆ ಮಾಡಬೇಡ, ನಮ್ಮ ಗುರುಗಳು ಮಧ್ವಾಚಾರ್ಯರು, ಈ ವಿಶ್ವಾಸ ನಮಗಿಂತ ನಡೀತದೆ, ವಾಯುಸ್ತುತಿ ಹೇಳಿದ್ರೆ ಶಕ್ತಿ ಬರ್ತದೆ, ಇನ್ನು ಅವರ ಶಾಸ್ತ್ರ ಅಷ್ಟು ತಿಳಿದವ್ರು ಹೇಗಿರಬೇಕು. ತಕ್ಷಣ ಭಾರಿ ಖುಷಿ ಆಯ್ತಂತೆ, ಒಂದು ಅವ್ರು ಹೇಳಿದ ಮೇಲೆ ಒಪ್ಪಿಕೊಂಡ, ಸಿಂಹಾಸನದಲ್ಲಿ ಕೂತರು, ಕೂತಿದ್ದಾರೆ, ಸರ್ವಸ್ವ ಒಪ್ಪಿಸಿಬಿಟ್ಟಿದ್ದಾರೆ, ಸ್ವಲ್ಪ ಇಟ್ಕೊಂಡ್ರು ಕೂಡ ಕೂತಾಗೋದಿಲ್ಲ, ಸುಮ್ಮನೆ ಪೀಠ ಕೊಟ್ಟರೆಲ್ಲ ಸೇಡಿ ಮನೆ ಕೊಟ್ಟು ಕೂತ್ಕೊಂಡಿರಿ ಅಂತ ಮನೆ ಕೊಟ್ಟಾಗಲ್ಲ, ರಿಜಿಸ್ಟರ್ ಮಾಡಿಸ್ಕೊಡ್ಬೇಕಲ್ಲ, ಆ ಥರ ಕೃಷ್ಣಾರ್ಪಣ ಧಾರೆ ಎರೆದು ಕೊಟ್ಬಿಡ್ತಾನೆ, ಕೂತಿದ್ದಾರೆ. ಆ ಸರಿಯಾಗಿ ಆ ಮುಹೂರ್ತಕ್ಕೆ ಬಂತದು, ಕೊಲ್ಲಬೇಕು ನಾಶ ಮಾಡೋಕ್ಕಂತ ಬಂತಂತೆ, ತಮ್ಮ ಶಾಟಿ ತೊಗೊಂಡು ಹಾಕ್ತಾರೆ, ದಗ್ಗಂತ ಉರಿದೋಯ್ತು. ಆ ಶಾಟಿ ಕೂಡ ಸುಡದಂತೆ ಮಾಡ್ಬೋದಾಗಿತ್ತು ಅವರು, ಬಟ್ ಜನಕ್ಕೆ ಎಫೆಕ್ಟ್ ಏನಂತ ಗೊತ್ತಾಗೋದಿಲ್ವಲ್ಲ, ಏನು ಬರೀ ಸಿಂಪಲ್ ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ ಅಂತೇಳಿ ಸುಟ್ಟನ್ನು ತೋರಿಸ್ತಾರೆ. ಜನಕ್ಕೆಲ್ಲ ಹಬ್ಬ ಸದ್ಯ ಗಂಡಾಂತರ ಪರಿಹಾರ ಆಯಿತು ಅಂತ ಯೋಚನೆ ಮಾಡ್ತಿದ್ದಾರೆ. ಆಗ ರಾಜ ಬರ್ತಾನೆ, ಸ್ವಾಮಿ ಭಾರಿ ಅನುಗ್ರಹ ಆಯಿತು ಅಂತ ಕೇಳಿದ್ರೆ, ಅನುಗ್ರಹ ಅಲ್ಲ ಬಾ ಕೂಡು ನಾ ಇಡ್ತೇನೆ ಅಂತ ಹೇಳಿದ. ರಾಜರಿಗೆ ಇನ್ನೂ ಆಶ್ಚರ್ಯ ಆಗೋಯ್ತು, ಯಾಕೆ ಮೊದಲು ಈಗ ಬೇಕಾದ್ರೆ ಯಾರು ಬೇಕಾದ್ರೂ ಕೂಡಕ್ಕೆ ತಯಾರಿ ಇದ್ರು, ಕೂತವ್ರು ಬತ್ತೆ ಹೇಳಕ್ಕೆ ಯಾರು ತಯಾರಿ ಇರೋದಿಲ್ಲ, ಬಾ ಕೂಡು ನೀನೀಗ ನಮ್ಮ ಧರ್ಮ ಅಲ್ಲ ಇದು, ಸ್ವಧರ್ಮ ಅಲ್ಲ. ಈಗ ವಿಪ್ರಸ್ಯ ಜಪೋಪದೇಶ, ಬ್ರಾಹ್ಮಣರ ಕೆಲಸ ಜಪೋಪದೇಶ ರಾಜ್ಯ ಆಳೋದಲ್ಲ. ನಿನ್ನ ಸದ ರಕ್ಷಣೆಗೋಸ್ಕರ ಕೂತಿದ್ದೆ ಹೊರತು ನಮಗೆ ಬೇಕಿಲ್ಲ ಅದು, ಕೂಡು ಅಂತ ಹೇಳಿದ ತಕ್ಷಣ ರಾಜನಿಗೆ ಏನು ತೋಚಲೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಆ ಸಮಯಕ್ಕೆ ರತ್ನಾಭಿಷೇಕ ಮಾಡಿದನಲ್ಲ ಅದ್ರ ವರ್ಣನೆ ಮಾಡ್ತಾ ಹೇಳ್ತಾನೆ. ವ್ಯಾಸರಾಜರ ಮೇಲೆ ರತ್ನಗಳನ್ನು ಸುರಿದಾಗ ಕೆಳಗೆ ಬಿಡ್ತಿದ್ವಂತವು. ಒಳ್ಳೆ ಕವಿ ಹೇಗೆ ಬರೀತಾನೆ ಗೊತ್ತಾ, ಯಾತಕ್ಕೆ ಕೆಳಗೆ ಬಿಡುತ್ತಿದ್ವು ಅಂದರೆ ಅವ್ರ ತೇಜಸ್ಸಿ ನಾಚಿಕೆಯಾಗಿ ಕೆಳಗೆ ಬಿದ್ದುಬಿಡ್ತಿದ್ದಂತೆ. ಅವ್ರ ತೇಜಸ್ಸು ನೋಡ್ಕೊಂಡ್ಬಿಟ್ಟು ಇವ್ರಿಂದ ನಮ್ಮ ತೇಜಸ್ಸು ಏನು ದಬ ಕೆಳಗೆ ಬಿದ್ದು ಹೋಗ್ಬಿಡ್ತಿದ್ದ. ಎಷ್ಟು ತಮಾಷೆಗಿಡ್ತ ಅದು ಅಭಿಷೇಕ ಮಾಡಿ ದೃಶ್ಯ ಹೇಗಿತ್ತು ಅಂತ ಕೇಳಿದರೆ ವರುಣದೇವರು ನಿಂತ್ಕೊಂಡು ತಾನೇ ಅಭಿಷೇಕ ಮಾಡಿದಾಗ ಕಾಣಿಸ್ತಿತ್ತು ಅಂತ ಹೇಳಿದ. ಯಾತಕ್ಕೆ ರತ್ನಗಳು ರಾಶಿ ರಾಶಿ ಇದೆ, ರಾಶಿ ಎಲ್ಲಿರಬೇಕು ಅಂದರೆ ಸಮುದ್ರದೊಳಗೆ ರತ್ನಾಕರ ನಿಮ್ಮದು ವಿದ್ವಾಂತ ಮಾಡ್ತಾರೆ, ಕನಕಾಭಿಷೇಕ ಅಂತ ಮಾಡ್ತಾರೆ. ಪಾಪ ಮಕ್ಕಳಿಗೆ ಗಲಾಟೆ, ಎಷ್ಟು ಪೈ ಎಷ್ಟು ಮಾಡಿಸ್ಬೇಕಾ ಇನ್ನೊಂದು ಗಲಾಟೆ ಮಾಡಿಸಿಬಿಡ್ತಾರೆ, ಎಣಿಸ್ತಾರೆ. ಸಣ್ಣ ಸಣ್ಣ ಮಾಡಿಸಿರ್ತಾರೆ ಅದು ಕೂಡ, ಅದು ಗಾಡಿಯಲ್ಲಿ ಕಾಣಿಸ್ಬಾರ್ದು. ತಲೆಗೆ ಹಾಕೋದು ತೊಗೊಂಡು ಅಷ್ಟ ತೊಗೊಂಡ್ಬಿಡ್ತಾರೆ ಎತ್ಕಡೆ ಆ ಕಡೆ, ಎಲ್ಲಿ ಹೋಗುತ್ತೋ ಅಂತ ಭಯ. ಇಂಥ ರತ್ನಾಭಿಷೇಕ ಎಲ್ಲ ಮಾಡಿದ್ದು ಸುರಿತಾ ಇದ್ದಾರೆ ಅಂತ ಒಂದೇ ಸಮನೇನೆ. ವ್ಯಾಸರಾದರ ಕ್ಷಣಕ್ಕೆ ತಗೊಂಡು ಹಾಗೆ ಕೊಡ್ತಿದ್ದಾರಂತೆ. ಈ ತಗೊಂಡು ಹೀಗೆ ಮುಕ್ತ ಹಸ್ತ ಅಂತ ಕರೀತಾರೆ. ಅದು ಬರೀತಾನೆ ಅದು ಕೊಟ್ಟಿದ್ದು ಹೇಗಿತ್ತು ಗೊತ್ತಾ, ಇದು ಐದೈದು ಜನ್ಮ ತಿಂದರೂ ಹೋಗೋದಿಲ್ಲ ಯಾ, ಅಷ್ಟು ತಗೊಂಡ್ರಿಂದ ಕೊಡ್ತಿದ್ರು. ನಿಮಗೆಲ್ಲ ಜನ್ಮಾಂತರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕಾಣಿಸ್ಬೋದು ನೀವು, ಆ ರೀತಿ ಕೊಡ್ತಾ ಇದ್ರು. ಅದಿಷ್ಟು ಕೂಡ ಕೊಟ್ಟು ಅಷ್ಟು ದಾನ ಧರ್ಮ ತೋರಿಸ್ತಾರೆ. ಯಾವುದೇ ಒಂದು ಅಂತಸ್ತು ಅಧಿಕಾರ ಇದ್ದಾಗ ಅದು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳಿದರೆ, ದುಡ್ಡು ಇಟ್ಕೊಂಡ್ರೆ ಸದುಪಯೋಗ ಅಲ್ಲ, ಕೊಟ್ಟರೆ ಸದುಪಯೋಗ ಅಂತ ಕರೆ. ಕೊಡ್ಲಕ್ಕೆ ಚಾನ್ಸ್ ಅದು ಒಂದು, ಕೊಟ್ಟು ಸುಮ್ಮನೆ ಕೊಡ್ಲಕ್ಕೆ ಆಗೋದಿಲ್ಲ, ಒಳ್ಳೆ ಚಾನ್ಸ್ ಎಲ್ಲ ಕೊಟ್ಬಿಟ್ಟು ಜಗತ್ತು ತೋರಿಸಿಕೊಡ್ತಾರೆ. ಅದು ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಮುಂದೆ ರಾಜ ಉಳಿತಲ್ಲ, ರಾಜ ಇದನ್ನು ತಗೋ ಕೆರೆ ಕಟ್ಸು ಅಂತ ಹೇಳ್ತಾರೆ. ಜನರು ಒಳ್ಳೇದಾಗಲಿ ಕೆರೆ ಕಟ್ಸು ಅಂತ ಹೇಳ್ತಾರೆ. ಅದು ವ್ಯಾಸ ಸಮುದ್ರ ಕಟ್ಟಿಸ್ತಾರೆ. ವ್ಯಾಸ ಸಮುದ್ರ ಬಂದು ಇಲ್ಲೇ ಚಿಂತಾಮಣಿ ಹತ್ತಿರ ವ್ಯಾಸ ಸಮುದ್ರ, ಸಮುದ್ರ ಅಂದರೆ ಸಮುದ್ರ ಇದ್ದಾಗಿದೆ, ಎರಡು ಕಡೆ ಹೋಟ್ಲೆಟ್ ಅದಕ್ಕೆ ದೊಡ್ಡ ಸಮುದ್ರ, ಆ ದೊಡ್ಡ ಕೆರೆ. ಅದರ ತೀರದ ಬರಹಾದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ವ್ಯಾಸರಾಜ. ಆ ದೇವಸ್ಥಾನ ಪ್ರತಿ ಎಲ್ಲ ಇದೆ ಅದರೊಳಗೆ. ಆಗ ಒಬ್ಬರು ಬರ್ತಾರೆ, ಕನಕದಾಸರು ಬರ್ತಾರೆ ಆ ಹೊತ್ತಿಗೆ. ದೊಡ್ಡ ವಿದ್ವಾಂಸರಾಗಿದ್ದರು, ರಾಜನಾಗಿದ್ದರು, ಕವಿಗಳಾದರು, ವಿರಕ್ತರಾದರು, ಇವರ ಹತ್ರ ಬಂದರು. ನೋಡಿದರು ವ್ಯಾಸರಾಜರನ್ನ, ಶಿಷ್ಯರು ಬಿಡೋದಿಲ್ಲ ಅಂದರೆ ಮಠದಲ್ಲಿ, ದೊಡ್ಡವರನ್ನೇ ಬಿಡೋದಲ್ಲ ಅವ್ರನ್ನ ಯಾಕೆ ಬಿಡ್ತಾರೆ ಪಾಪ. ಹೊತ್ತು ಭಾಳ ಎಲ್ಲೋ ಒಂದು ಸ್ವಲ್ಪ ಹೋಗ್ತಿದ್ದ ಬೈ ಚಾನ್ಸ್ ಬಂದು ನಮಸ್ಕಾರ ಮಾಡಿದ್ರು. ಸ್ವಾಮಿ ದಯವಿಟ್ಟು ಅನುಗ್ರಹ ಮಾಡಬೇಕು, ಮಂತ್ರೋಪದೇಶ ಮಾಡಬೇಕು ಅಂತ ಕೇಳಿದ ತಕ್ಷಣ ನೋಡಿದರು ವ್ಯಾಸರಾಜ. ಇನ್ನೇನು ಯಾರು ಕುರುಬನ, ನೀನೇನು ಕೋಣ ಮಂತ್ರ ಅಂದ್ರೆ ಅಷ್ಟೇ ಸಾಕು, ಕೋಣ ಕೋಣ ಕೂತ್ಕೊಂಡೇ ಬಿಟ್ಟಿರಂತವ್ರು. ನಾರಾಯಣ ಮಂತ್ರ ಹೇಳಿದ್ರು ಕೆಲಸ ಆಗೋದಿಲ್ಲ, ಅವ್ರು ಕೋಣ ಮಂತ್ರ ಅಂದರೆ ಕೆಲಸ ಆಯ್ತಂತೆ. ಕೂತರಂತೆ ಕೋಣ ಬಂದೇ ಬಿಡ್ತಂತೆ, ಯಮದೇವರು ಕೋಣ ಬಂತ. ಸ್ವಾಮಿ ನಿಮ್ಮ ಮಂತ್ರ ಸಿದ್ಧಿ ಆಯಿತು, ಕೋಣ ಬಂದು ಏನು ಮಾಡಲಿ ಅಂತ ಕೇಳಿಸ್ರು ಕೋಣ. ಏನು ಮಾಡ್ಬೇಕು ಅದಕ್ಕೆ, ತಕ್ಷಣ ಹೇಳ್ತಾರೆ ನೋಡು ಒಳ್ಳೆ ಕೆಲಸ ಆಯ್ತು, ಈಗ ಆ ಕೆರೆ ಕಟ್ಸ್ತಾ ಇದ್ದೇವೆ. ಅಲ್ಲೊಂದು ಕೆರೆ ತೂಬಿನ ಜಾಗ, ತೂಬು ಹೇಗಿರುತ್ತೆ ಗೊತ್ತಾ, ಅಲ್ಲಿ ಡೌನ್ ಇದ್ದರೆ ನೇರ್ಕೊಂಡು ಅನುಕೂಲ ಆಗುತ್ತೆ. ಪರ ಒಳ್ಳೆ ವಿಶೇಷ, ಅದು ದೊಡ್ಡ ಬೆಟ್ಟ ಗುಡ್ಡ, ಸುತ್ತ ಬೆಟ್ಟ ಗುಡ್ಡಗಳಿದೆ, ಬೇರೆ ಕಡೆ ಔಟ್ಲೆಟ್ ಮಾಡೋಕ್ಕೆ ಬರೋಲ್ಲ, ಒಂದೇ ಸ್ಪಾಟಲ್ಲಿ ಮಾಡಬೇಕಾಗಿತ್ತು. ಅಲ್ಲಿ ಅಡ್ಡ ಇದೆ, ಆ ಕಲ್ಲನ್ನು ಒಡಿಸಿದ್ರಿಂದ ಅಂತ ಹೇಳ್ತಾರೆ. ಕಲ್ಲನ್ನು ಸರಿಯಾಗಿ ಹ್ಯಾಕ್ ಕೂತಿದೆ ಗೊತ್ತಾ, ಅದು ಪೂರ್ತಿ ಬ್ಲಾಕ್ ಆಗಿದೆ, ದೊಡ್ಡ ಬಂಡೆ. ಇವತ್ತು ನೋಡ್ಬೋದು ನೀವು ಅದನ್ನು ಹೋಗಿಬಿಟ್ರೆ, ದೊಡ್ಡ ಬಂಡೆ, ಅದನ್ನು ಎತ್ತಿಡ್ಲಕ್ಕೆ ಸಾಧ್ಯವೇ ಇಲ್ಲ, ಭಾರಿ ದೊಡ್ಡ ಬಂಡೆ. ಒಡಿಬೇಕು, ಬ್ರೇಕ್ ಮಾಡೋದು ಭಾರಿ ಕಷ್ಟ, ಇದ್ರ ಕೈಲಿ ಒಡಿಸು ಅಂತ ಹೇಳಿದ್ರು. ಹೋಗ್ತಾ ಸೀದಾ ಅದು ಮೈಸೂರು ಪಾಕ್ ಕಟ್ ಮಾಡದೆ ಮಾಡ್ತಾರೆ, ನಮ್ಮ ಜನಕ್ಕೆ ಅದು ಬರೋದಿಲ್ಲ ಸರಿಯಾಗಿ ಕಟ್ ಮಾಡಲಿಕ್ಕೆ ಕೆಲವರಿಗೆ. ಪಾಪ ಕರೆಕ್ಟಾಗಿ ಕಟ್ ಮಾಡ್ತಂತೆ ಸೀದಾ. ಇವತ್ತು ಅಲ್ಲಿ ಹೋಗಿ ನೋಡಿ, ಕರೆಕ್ಟ್ ಹೀಗಿದೆ ಅದು ಬಂಡೆ ಹೇಗಿದೆ, ಮತ್ತೆ ಸೇರಿಸಿಬಿಟ್ರೆ ಒಂದಾಗ ರೀತಿ ಇದೆ, ಅದ್ರ ಮಧ್ಯೆ ನೀರು ಹರಿಯಿತು. ಇದು ಯಾರು ನೋಡಿದ ಮೇಲೆ ಸುಳ್ಳುಕತೆ ಕೋಣ ತೂಗು ಅಂತ ಹೆಸರು ಅದಕ್ಕೆ. ಅಷ್ಟು ಫಸ್ಟ್ ಕ್ಲಾಸಾಗಿ ನೋಡಬೇಕಾಗ್ಬೋದು. ನನ್ನ ಫೋಟೋ ಕೂಡ ಹಾಕಿದೆ ವ್ಯಾಸಬದ್ರಲ್ಲಿ ಒಂದ್ಸಲ, ಅದ್ರ ಫೋಟೋ ಹಾಕಿದೆ ಕರೆಕ್ಟಾಗಿ ಎರಡು ಭಾಗ. ಅದ್ರ ಮೂಲಕ ಟ್ಯೂಬ್ ಮಾಡಿದ್ರಂತೆ ಅಲ್ಲಿ ವಾಪಸ್ ಹೊರಟೋಗ್ಬಿಡುತ್ತ. ಇದು ಕನಕದಾಸರಿಂದ ಆದ ಕೆಲಸ. ಅವರು ಇಲ್ಲೇ ರೀತಿ ಸಿಸ್ಟರ್ ಮಾಡಿಟ್ಕೊಂಡ್ಬಿಡ್ತಾರೆ, ತುಂಬ ಅನುಗ್ರಹ ಮಾಡ್ತಾರೆ, ಅವರಿಗೆ ಅನೇಕ ಮಹಿಮೆಗಳನ್ನು ತೋರಿಸ್ತಾರೆ ಆ ಮೂಲಕವಾಗಿ. ಆಗ ವಾದಿರಾಜರು ಅಲ್ಲೇ ಇರ್ತಾರೆ, ಕನಕದಾಸರಿ ಅವರಿಗೆ ಲಿಂಕ್ ಬರುತ್ತೆ, ನಮ್ಮ ಪರ್ಯಾಯಕ್ಕೆ ಬನ್ನಿ ಅಂತ ಕರ್ಕೊಂಡು ಅಲ್ಲಿ ಕರ್ಕೊಂಡು ಕೃಷ್ಣನ ಅನುಗ್ರಹ ಆಯಿತು ಕನಕದಾಸರಿಗೆ. ಅದಕ್ಕೆಲ್ಲ ನಾಂದಿ ಹಾಡಿದ್ದು ವ್ಯಾಸರಾಜ. ಈ ರೀತಿ ಇದ್ದಾಗಲೇ 1531 ಆ ಸಮಯದಲ್ಲಿ ವ್ಯಾಸರಾಜರು ವಾದಿರಾಜರ ಮೊದಲ ಪರ್ಯಾಯ, ವಾದಿರಾಜ ಸ್ವಾಮಿಗಳ 2 ವರ್ಷದ ಮೊದಲ ಪರ್ಯಾಯ ಶುರುವಾಗುತ್ತೆ. ಆಗ ತಮ್ಮಲ್ಲಿ ಬರಬೇಕು ಅಂತ ಇವನು ಕರೀತಾರೆ ವ್ಯಾಸರಾಜರನ್ನು. ಆಗ ವ್ಯಾಸರಾಜ ಹೊರಡ್ತಾರೆ, ಹೊರಡಬೇಕಾದ್ರೆ ನಾರಾಯಣ ದೇವರ ಕೆರೆ ಮೇಲೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ವ್ಯಾಸರ ಕೆರೆ, ನಾರಾಯಣ ದೇವರ ಕೆರೆ, ವ್ಯಾಸರ ಕೆರೆ ಅಗ್ರಹಾರ ಮಾಡಿ ಯಥಾ ಪ್ರಕಾರ ಅಗ್ರಹಾರ ಮಾಡ್ತಾರೆ. ಬ್ರಾಹ್ಮಣರಿರುತ್ತಾರೆ, ನಮ್ಮ ವ್ಯಾಸನ ಕೆರೆ ಅಂದರೆ ಅದೇ ವ್ಯಾಸನ ಕೆರೆ, ವ್ಯಾಸರಾಜ ಮಾಡಿದ್ರೆ ವ್ಯಾಸನ ಕೆರೆ, ವ್ಯಾಸ ಸಮುದ್ರ ವ್ಯಾಸನ ಕೆರೆ. ಒಟ್ಟು 64 ಕೆರೆ ಮಾಡಿದ್ರಂತ, 32 ಪ್ರಧಾನ, ಅದರಲ್ಲಿ ಉಳಿದಿರೋದು 2 ಅಷ್ಟೇ, ಎಲ್ಲ ಮುಚ್ಚ ಕೆಲಸ ಅವ್ರು ಮಾಡ್ತಾರೆ. ಅದರ ಹೋಗ್ಬಿಡುತ್ತೆ, ಎಲ್ಲಿ ಕೆರೆ ಮಾಡಿದರೂ ಕೂಡ ಅಲ್ಲಿ ವಾಸತಿ, ಅಲ್ಲಿ ಬ್ರಾಹ್ಮಣರಿಗೆ ಅಗ್ರಹಾರ, ಅಲ್ಲಿ ಪಾಠ ಪ್ರವಚನ. ಎಷ್ಟು ಜನ ವಿದ್ವಾಂಸರಿದ ಲೆಕ್ಕ ಹಾಕಿ ನೋಡ್ಕೊಳ್ಳಿ, ಇಂಥ ಒಂದು ಅಪೂರ್ವ ಕೆಲಸ ಮಾಡಿದ್ರು. ನಾರಾಯಣ ದೇವರ ಕೆರೆಗೆ ಹೋಗ್ತಾರೆ, ನಾರಾಯಣ ತೀರದ ಪ್ರತಿಷ್ಠಾಪನೆ ಮಾಡಿದಂತಹ ನಾರಾಯಣ ದೇವರ ಜಾಗ ಅದ್ರ ರಾಯರಿಗೆ, ರಾಯರ ಕೆರೆ ಇವ್ರದಲ್ಲ, ಕೃಷ್ಣದೇವರಾಜ ಕಟ್ಟಿಸಿದ್ದು. ವ್ಯಾಸರಾಯರ ಕೆರೆ ಇಲ್ಲ, ಕೃಷ್ಣದೇವರಾಜನ ಕೆರೆಯ ವ್ಯಾಸರಾಯರ ಕಡೆ ನೀರು ಇರ್ತಿರ್ತಾರೆ, ನೀರು ಎಲ್ಲದ ಅದರೊಳಗೆ, ಅದರಿಂದ ವ್ಯಾಸರಾಯರ ಕೆರೆ ಅಲ್ಲ. ಅಲ್ಲಿಂದ ನಾರಾಯಣ ದೇವರ ಕೆರೆ ಹೋಗ್ತಾರೆ, ದೊಡ್ಡ ಮಹಾಗೋಪುರ ಕಟ್ಟಿಸಿದ್ರಂತಾಗ ಅದು ಇನಾಗ್ರೇಷನ್ ಇವ್ರ ಕೈಲಾಯಿತು ಅಂತ ಹೇಳ್ತಾರೆ. ವ್ಯಾಸರಾಜ ಇನಾಗ್ರೇಷನ್ ಅಲ್ಲಿಂದ ಉಡುಪಿಗೆ ಹೋಗ್ತಾರೆ ವ್ಯಾಸರಾಜ. ಕರೆಕ್ಟ್ ಏರ್ ಟ್ಯಾಲಿ ಆಗುತ್ತೋ ಅಲ್ಲಿಗೆ ಹೋಗಿ ಪ್ರಥಮ ಪರ್ಯಾಯ ಮುಚ್ಚಿಕೊಂಡು ಬರ್ತಾರೆ. ಇಂಥ ಅನೇಕ ಕೆಲಸಗಳನ್ನು ಮಾಡಿ ಇನ್ನೊಂದು ಯೋಚನೆ ಮಾಡ್ತಾರೆ ಜನಗಳಿಗೆಲ್ಲ, ಬೇರೆ ಮತದವರು ಬೇರೆ ಜನಾಂಗದವರು ಇವ್ರನ್ನ ಹಾಳು ಮಾಡಿಬಿಡ್ತಾರೆ ಎಂಬ ಯೋಚನೆ ಮಾಡಿಕೊಂಡು ಸಂಕಲ್ಪ ಮಾಡ್ತಾರೆ. ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಬೇಕು, ಊರೂರಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ರೌದ್ರನಾಮ ಸಂವತ್ಸರದೊಳಗೆ ಒಂದೇ ವರ್ಷದಲ್ಲಿ 732 ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದರು. ಯಾವರೇ ದಿವಸಕ್ಕೆ ಎರಡು ಪ್ರತಿಷ್ಠಾಪನೆ, ದಿವಸಕ್ಕೆ ಏಕಾದಶಿ ಮಾಡೋಗಿಲ್ಲ ಈ ಮಧ್ಯೆ, ಅವಾಗ ಗ್ಯಾಪ್ ಫಿಲಪ್ ಮಾಡಬೇಕು. ಆ ರೀತಿ ಮಾಡ್ತಾ ಒಂದು ವರ್ಷದಲ್ಲಿ ಅಷ್ಟು ಮಾಡಿದರು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಆ ರೀತಿ ಮಾಡಿದ್ದು ಒಂದು ಭಾಗ. ಆ ಮೂಲಕ ಜನಗಳಿಗೆಲ್ಲ ತಮ್ಮೂರಲ್ಲಿ ಒಬ್ಬ ದೇವರು ಇರಬೇಕು. ವ್ಯಾಸರಾದರೆ ಎಲ್ಲೂ ಕೂಡ ದೇವ್ರ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಿಲ್ಲ, ಪ್ರಾಣದೇವರು ಮಾತ್ರ ಮಾಡ್ತಾರೆ. ಅದಕ್ಕೆ ಪ್ರಾಣದೇವರು ಗುರುಗಳು, ಜಗತ್ತಿಗೆ ಗುರುಗಳು, ಅವ್ರ ಮೂಲಕ ದೇವರನ್ನು ಕಾಣಬೇಕು ಅಂತ ಅವ್ರನ್ನ ಮಾಡಿಬಿಡ್ತಾರೆ. ದೇವ್ರ ಪ್ರತಿಷ್ಠಾಪನೆ ತಂತ್ರ ಸಾರ್ವಕ್ತವಾದ ಪೂಜಾದಿಗಳನ್ನ ಮಾಡಬೇಕು, ಅದಕ್ಕೆ ಯಜ್ಞಗಳನ್ನ ಮಾಡಬೇಕು, ಆ ನಿಯಮಗಳು ಭಾರಿ ಕಷ್ಟ. ಈ ರೀತಿ ಮಾಡಿದ್ರಿಂದ ಜನಗಳಿಗೆಲ್ಲ ಭಾರಿ ಅನುಕೂಲವಾಯಿತು. ಇಲ್ಲೊಂದು ಭಾಗ ಮಾಡಿದರು ಏನು ಅಂತ ಕೇಳಿದರೆ, ಆ ಊರಲ್ಲಿ ಶೂದರೇ ಪೂಜೆ ಮಾಡ್ಬೋದು ಅದನ್ನು. ಎರಡನೇ ಭಾಗ ಶೂದರ ಪೂಜೆ ಮಾಡೋಕ್ಕೆ ನಮಗೆ ಹತ್ರ ಬಿಟ್ಟಾಗಾಯ್ತು ದೇವರ ಹತ್ರ, ಆದರೆ ಆ ಸಾಲಿಗ್ರಾಮಾದಿಗಳು ಅಲ್ಲ, ಆದ್ರಿಂದಾಗಿನೆ ಅದಕ್ಕೆ ಇವ್ರು ಪ್ರಶ್ನೆ ಬರಬಾರ್ದು. ಆ ರೀತಿ ಮಾಡಿ ಅವ್ರ ಪೂಜೆಗೆ ಅವಕಾಶ ಕೊಟ್ಟು ರಥೋತ್ಸವದ ಕಾಲಕ್ಕೆ ಮಾತ್ರ ಬ್ರಾಹ್ಮಣರ ಪೂಜೆ, ಉಳಿದಂತೆ ಇವ್ರ ಪೂಜೆ. ಇಂಥ ವ್ಯವಸ್ಥೆ ಮಾಡಿದ್ರಿಂದ ಎಷ್ಟೋ ಜನ ಹಿಂದೂಗಳಾಗಿ ಮುಂದುವರಿಲಿಕ್ಕೆ ಅನುಕೂಲವಾಗಿದ್ದು ವ್ಯಾಸರಾಜರ ಹೊಸ ಕ್ರಾಂತಿ ಅದು. ಆ ಮೂಲಕ ಮುಂದೆ ಕಾಪಿ ಮಾಡಿದ್ರಿಂದ ಎಲ್ಲೋದರೂ ಇವತ್ತು ಪ್ರಾಣದೇವರು, ನಿನ್ನೆ ಯಾರೋ ಬಂದಿದ್ರು, ಅವರು ಬೇರೆ ದೇಶದವರು ಬಂದಿದ್ದರು ಯಾರೋ ಒಬ್ರು. ಅವ್ರು ಹೇಳ್ತಾರೆ ಆ ಇಂಡೋನೇಷ್ಯಾ ಮಲೇಷ್ಯಾ ನಮ್ಮ ಇದು ಮುಸ್ಲಿಂ ಕಂಟ್ರಿಯಲ್ಲಿ ಪ್ರಾಣದೇವರ ಗುಡಿಗಳಿದೆ ಅಂತ ಅಲ್ಲೆಲ್ಲ ಕೂಡ ಎಷ್ಟೋ ಕಡೆಗೆ. ಆ ಜನಗಳಿಗೆ ಹಿಂದೂ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಅವ್ರು ಎಷ್ಟು ತಮಾಷೆ ಅಂದರೆ ಪ್ರಾಣದೇವರನ್ನ ಇದು ಮಾಡೋದಕ್ಕೂ ಧೈರ್ಯ ಇಲ್ಲ ಅವರಿಗೆ, ಅದು ಬ್ಲಾಕ್ ಮಾಡಿಬಿಟ್ಟು ಮನೆಗೆ ಬಂದು ಕಟ್ಕೊಂಡ್ಬಿಡ್ತಾರಂತ ಅಷ್ಟೇ ಹೊರತು ನಾಶ ಮಾಡೋದಿಲ್ಲ ಅಂತ ಅವ್ರನ್ನ. ನಮ್ಮ ಜನ ಕಣ್ಮಿಸಿ ನಾಶ ಮಾಡಿಬಿಡ್ತಾರೆ ಬೇಕಾದರೆ, ಅವ್ರು ಮಾಡಲ್ಲ ಅಂತ. ಆ ಕಡೆಗೆ ಒಂದು ಭಯ ಅವರಿಗೆ, ಪ್ರಾಣದೇವರು ಕಂಡ್ರೆ ಭಯ. ಅವ್ರು ಹೇಳ್ತಾರೆ ವೆಂಕಟೇಶ್ವರ ಗುಡಿಗಳಿದೆ, ಪ್ರಾಣದೇವರ ಗುಡಿಗಳಿದೆ ಬೇರೆ ದೇಶಗಳಲ್ಲಿ, ಮುಸ್ಲಿಂ ಕಂಟ್ರಿಗಳಲ್ಲಿ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತು 100% ಮುಸ್ಲಿಂ ಕಂಟ್ರಿ ಅವೆಲ್ಲ ಕೂಡ. ಆದರೆ ಅಂಥಲ್ಲಿ ಶುದ್ಧ ದೇವರುಗಳು ವೈಷ್ಣವ ದೇವರಿಗೆ ಇದ್ದಾರೆ ಅಂತ ಕೇಳಿದರೆ ಎಂಥ ಆಶ್ಚರ್ಯ. ಇದೆಲ್ಲ ಕೂಡ ಅವರು ಅಸರಾಜರಿಂದ ಬಂದ ಸ್ಫೂರ್ತಿಯಿಂದ ಬೆಳೆದಕ್ಕೆ ಅನುಕೂಲವಾಯಿತು. ಮುಂದೆ ಇನ್ನೂ ನೆನಪಿರಲಿ, 732 ಮಾಡಿದ್ದು ಒಂದು ವರ್ಷದಲ್ಲಿ, ಆಮೇಲೆ ಎಷ್ಟೋ ಮಾಡ್ತಾರೆ ಮೊದಲು ಆಮೇಲೆ ಕೂಡ, ಅವು ಬೇರೆಯವರು ಪ್ಲಸ್ ಅವೆಲ್ಲ ಕೂಡ. ಇಷ್ಟು ಮಾಡಿ ಅತ್ಯಪೂರ್ವ ಕಾರ್ಯವನ್ನು ಮಾಡಿದ ಗುರುಗಳು ಅಂದರೆ ವ್ಯಾಸರಾಜರು. ಅದರಲ್ಲಿ ಅತಿ ಶ್ರೇಷ್ಠವಾದದ್ದು ಯಂತ್ರೋದ್ಧಾರಕ ಪ್ರಾಣದೇವರು, 732 ಒಂದು ವರ್ಷದಲ್ಲಿ ಮಾಡಿದ್ರಲ್ಲ, ಅತಿ ಪ್ರಧಾನವಾದದ್ದು ಮೊದಲನೇದು ಯಂತ್ರೋದ್ಧಾರಕ. ಎರಡನೇದು ಆದವಾನಿಯಲ್ಲಿ ಮಂಗರಾಯ ಪ್ರಾಣದೇವರು ಅಂತಿದ್ದಾರೆ. ವಿಜಯದಾಸರು ತುಂಬ ದಿವಸ ವಾಸ ಮಾಡ್ತಿದ್ದ ಜಾಗ ಅದು, ಅಲ್ಲಿ ಗೋಪಾಲದಾಸರಿಗೆ ಅಂಕಿತ ಕೊಟ್ಟಿದ್ದು ಆ ಪ್ರಾಣದೇವರ ಗುಡಿಯಲ್ಲೇನೆ, ಅದು ಎರಡನೇದು. ಇನ್ನು ಉಳಿದು ಬೇಕಾದಷ್ಟಿದೆ. ಆ ರೀತಿ ಮಾಡ್ಕೊಂಡು ಬಂದರೆ ಮುಳುಬಾಗ್ಲಲ್ಲೇ ಒಂದಿದೆ, ಮುಳುಬಾಗ್ಲಲ್ಲಿದೆ, ಬೇರೆ ಕಡೆ ಬೇಕಾದಷ್ಟು ಕಡೆ. ಇವತ್ತು ಎಷ್ಟು ಬಟ್ಟೆ ಬಂದಿದೆ ಗೊತ್ತಾ, ಯಾವ್ದಾದ್ರು ಪ್ರಾಣದೇವ್ರ ಗುಡಿ ಇದೆ ಅಂದರೆ ಬಹುಶಃ ವ್ಯಾಸಪತಿಷ್ಠೆ ಅಂದ್ಬಿಡ್ತಾರೆ ಅಷ್ಟರ ಮಟ್ಟಿಗೆ. ಅದಕ್ಕೆ ಗೊತ್ತಿಲ್ಲ, ಅವರೇ ಮಾಡಿರ್ಬೇಕು ಸ್ತೋತ್ರ. ಏನಾದ್ರು ಯಾರು ಮಾಡಿ ಗೊತ್ತಿಲ್ಲದೆ ಹೋದರೆ ವ್ಯಾಸರಾಜರು ಬಂದಿರಬೇಕು ಅಂತ, ಪ್ರಾಣಪ್ರತಿಷ್ಠೆ ವ್ಯಾಸರಾಜರು ಮಾಡಿರಬೇಕು ಅಂತ ಅರ್ಥ. ಈ ರೀತಿ ಪ್ರಾಣದೇವರು ಇಬ್ಬರು ಪ್ರತಿಷ್ಠಾಪನೆ ಅತಿ ಹೆಚ್ಚು ಅಂದರೆ ಇಬ್ಬರು, ಒಬ್ಬರು ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ರಾಘವೇಂದ್ರ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಕೇಳಿದರೆ, ಎಲ್ಲಿ ವೃಂದಾವನ ಆಗಬೇಕೋ ಮೇಲೆ ಪ್ರಾಣದೇವರು ಇರಬೇಕು ಅವರಿಗೆ. ಸೊ ಅವರು ವೃಂದಾವನದಲ್ಲಿ ಕೂತ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಅವರು ವೃಂದಾವನ ಪ್ರವೇಶಕ್ಕಿಂತ ಮುಂಚೆ ಮಾಡಿದರೆ ವೃಂದಾವನಕ್ಕೂ ಇವರು ಮಾಡಿಸ್ತಾ ಇದ್ದಾರೆ. ಯಾವ ಊರಿಗೆ ಹೋಗಲಿ ಮೇಲೆ ಪ್ರಾಣದೇವರು, ಮೇಲೆ ರಾಮದೇವರು ಇರಲೇಬೇಕು. ಈ ರೀತಿ ಮಾಡಿದ್ದರಿಂದ ರಾಯರು ಮತ್ತು ವ್ಯಾಸರಾಯರಿಂದ ಆದಷ್ಟು ಪ್ರಾಣದೇವರ ಪ್ರತಿಷ್ಠಾಪನೆಗಳು ಇನ್ಯಾರಿಂದ ಆಗಿಲ್ಲ. ಅಷ್ಟು ವಿಶೇಷ ಕ್ರಾಂತಿಯನ್ನು ಮಾಡಿದವರು ಇಬ್ಬರು ಮಹಾನುಭಾವರು. ವ್ಯಾಸರ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಮುಂದೆ ಹರಿದಾಸರ ಕೃತಿಗಳಿಗೋಸ್ಕರ ಕೃಷ್ಣಾಂಬ ಅಂಕಿತದಿಂದ ಮುಳುಬಾಗಿಲು ಓದ್ತಿರ್ಬೇಕಾದ್ರೆ ಒಂದು ದಿವಸ ಏನಾಯ್ತಂತೆ, ಒಂದು ಊರೊಳಗೆ ಮಠ, ಇವತ್ತು ಮಠ ಇದೆ, ಊರೊಳಗೂ ಇದೆ, ಊರೊರೆಗೂ ಇದೆ. ಮಠದಲ್ಲಿ ಶ್ರೀಪಾದರಾಜರ ಒಂದು ವೈಭವ ಅಂದರೆ ನಿತ್ಯ ಅಭ್ಯಂಜನ ಸ್ನಾನ ಅಂತವ್ರು. ನಿತ್ಯ ಅಭ್ಯಂಜನ ಸ್ನಾನ, ಮುತ್ತಿನ ಕವಚ ಮೇಲು ಗುಲಾವಿ, ರಾಜ ವೈಭವ, ಮತ್ತು 60 ಬಗೆಯ ಶಾಖಗಳ ಒಂದು ಉಪಯೋಗ, ಇಷ್ಟು ವೈಭವ ಅವರು. ಅವರು ಅಭ್ಯಂಜನ ಮಾಡ್ಕೋತಾ ಇದ್ದಾರೆ, ಇವರು ಕರೆದಿದ್ದಾರೆ, ಇವತ್ತು ನಿರ್ಮಾಲ ವಿಸರ್ಜನೆ ಪೂಜೆ ನೀವೇ ಮಾಡಿ ಅಂತ ಕಳಿಸಿದ್ದಾರೆ, ವ್ಯಾಸರಾಜ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಆವಾಗ ಒಂದು ವಿಚಿತ್ರ ನಡೆದಿತ್ತು. ಪಂಡರಪುರಕ್ಕೆ ಹೋಗಿದ್ದ ಕಾಲಕ್ಕೆ ಶ್ರೀಪಾದರಾಜರು ಸ್ವಪ್ನಾಗಿ ಎರಡು ಸಂಪುಟ ಸಿಕ್ಕುವಂತೆ ನದಿ ತೀರದ ಎರಡು ಜಗನ್ನಾಥಾಸರಿ ಅಂಕಿತ ಸಿಕ್ಕಿದ್ದು ಅಲ್ಲೇನೆ, ಇವ್ರಿಗೆ ಎರಡು ದೇವರು ಸಿಕ್ಕಿದ್ದು ಅಲ್ಲೇನೆ, ಇಂಥ ಜಾಗದಲ್ಲಿ ಆ ನಿಂತೇನೆ ಪೂಜೆ ಮಾಡಿ ಅಂತ ಹೇಳಿರ್ತಾರೆ. ತೆಗೆದು ನೋಡ್ತಾರೆ ಎರಡು ಸಂಪುಟಗಳು, ಒಂದು ಸಂಪುಟ ಓಪನ್ ಮಾಡ್ತಾರೆ, ರಂಗವಿಠಲ ದೇವರು ಸಿಗ್ತಾರೆ. ಅದಕ್ಕೆ ರಂಗವಿಠಲ ಅಂಕಿತದಿಂದಲೇ ಹಾಡು ಬರೀತಾರೆ. ರಂಗವಿಠಲ ದೇವರು ಅವರಿಸಿ ಸ್ವಪ್ನಲಬ್ಧವಾದಂಥ ದೇವರು. ಇನ್ನೊಂದು ಸಂಪುಟ ತೆಗೆಲ್ಲ ಹೋಗ್ತಾರೆ, ಬರೋದಿಲ್ಲ, ಸೂಪಿನ ಆಗುತ್ತೆ, ನೀವು ತೆಗಿಬೇಡಿ, ಇನ್ನೊಬ್ರು ತೆಗಿತಾರೆ ಅಂತ ಹೇಳಿದರು. ಇವತ್ತು ಸುಬ್ಬಣ್ಣ ಮಾಡಿದ ಸಂಪುಟದಲ್ಲಿ ತೆಗಲಕ್ಕೆ ಬರೋದಿಲ್ಲ ಯಾರು ಕೂಡ, ಅದನ್ನು ವಿಟ್ಟು ತೀರ್ಥರು ಬರೋರು ಯಾರಿಗೂ ತೆಗಲಕ್ಕೆ ಬರೋದಿಲ್ಲ, ಇನ್ನೊಬ್ರು ತೆಗಿತಾರೆ ತೆಗಿಬೇಡಿ ಅಂದ್ರಂತೆ. ಹಾಗೆ ಸಂಪುಟಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಇವತ್ತು ಇವ್ರು ಏನು ಮಾಡಿದ್ರು, ವ್ಯಾಸರಾಜರು ರಂಗವಿಠಲ ದೇವರನ್ನ ಕೊಡೋದು ಕೂಡಿಸಿದ್ರು, ಇದ್ಯಾವ ಸಂಪುಟ ತೆಗಲಕ್ಕೆ ಹೋದ್ರು, ತೆಗಲಕ್ಕೆ ಬಂದ್ಬಿಡುತ್ತೆ ಅಷ್ಟೇ. ಅವರು ತೆಗೆದಿದ್ದಿಲ್ಲ, ಶ್ರೀಪಾದರಿಗೆ ಆಗಲಿಲ್ಲ ಅಲ್ಲ, ಶಿಷ್ಯರಿಗೆ ಮೀಸಲು ಅಂತ ಅರ್ಥ. ತತ್ಪರಿಚಿಂತೆಗೆ ಉಡಿದ ಭಾಗವನ್ನು ಇವರು ಮುಂದೆ ಕೈ ಬರುತ್ತಾರೆ, ಆಗಲಿಲ್ಲ ಅಲ್ಲ, ಅವರಿಗೆ ಮೀಸಲಿಡ್ತಾರಷ್ಟೇ. ಆ ರೀತಿ ಮಾಡಿದ್ದರಿಂದ ತೆಗೆದು ನೋಡಿದರೆ ಕೃಷ್ಣ ಬರೀ ವಿಗ್ರಹ ಕೃಷ್ಣ ಅಲ್ಲ, ನಿಜವಾದ ಕೃಷ್ಣ. ಕುಣಿತ ನಿಂತು ಬಿಟ್ಟಂತೆ ಮುಂದೆ. ಕಾಡಿಂಗನ ನೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನ ಹಾಡು ಶುರು ಮಾಡಿದ್ರಂತೆ. ಶ್ರೀಪಾದ್ರೆ ನೋಡ್ತಾ ಇದ್ದೀನಿ, ತಾಳೆ ಕಟ್ಟಿದ್ದಾರೆ ನೋಡಿದರೆ, ಅಲ್ಲಿ ನೋಡ್ತಿದ್ದಾರೆ ಕುಡಿತಾ ಇದ್ದಾನೆ ಕೃಷ್ಣ. ಭಾರಿ ಖುಷಿಯಾಯ್ತು ಅವರಿಗೆ. ಕೃಷ್ಣ ಕುಡಿತ ಹಾಗೆ ನಿಂತು ಬಿಟ್ಟಂತೆ. ಶಿಲ್ಪಶಾಸ್ತ್ರಕ್ಕೆ ವಿರುದ್ಧವಾಗಿ ಈ ಕಾಲಕ್ಕೆ ಅಲ್ಲಿ ಇರುವ ಜಾಗ ವ್ಯತ್ಯಾಸ ಆಗಿಬಿಟ್ಟಿದೆ. ಅದೇ ರೀತಿ ಇದ್ದಾನೆ, ಅದೇ ಅಂಕಿತ ಮಾಡಿಕೊಂಡು ಅವರು ಹಾಡು ಬರಲಿಕ್ಕೆ ಶುರು ಮಾಡಿದ್ರು. ತಮಾಷೆ ಅಂದರೆ ಇಬ್ಬರಿಗೂ ಸಿಕ್ಕಿದ್ದು ಎಲ್ಲೇ ಆಯಿತು? ಪಂಡರಪುರದಲ್ಲಿ. ಕೃಷ್ಣ ಸಿಕ್ಕ, ಕೃಷ್ಣ ಅಂಕಿತ, ರಂಗವಿಠಲ ರಂಗವಿಠಲ ಅಂಕಿತ. ಸೊ ಪಂಡರಪುಟದ ಪಂಡರಪುಟ ವಿಠಲನೇ ದಾಸ ಸಾಹಿತ್ಯಕ್ಕೆ ಮುಖ್ಯ ಆರಾಧ್ಯ ದೈವ. ಅದರಿಂದಲೇ ಬಂದಾಗ ಆಯ್ತು ಅವ್ರ ಅಂಕಿತ. ಹೈವದನ ಅವರೇ ಸಿಕ್ಕರು, ಹೈವದನ ಅಂಕಿತ ಮಾಡಿಕೊಡು. ಮೂರು ಕೂಡ ಈ ರೀತಿ ವಿಗ್ರಹಗಳು ಸಿಕ್ಕ ಸಿಕ್ಕ ಅಂಕಿತ ಬಂದಿದ್ದೆ ಹೊರತು ಸಿಕ್ಕ ಸಿಕ್ಕ ಅಂಕಿತ ಬೇಕಾದಾನೆ ಇಟ್ಕೋತಾನೆ. ಇದು ವಿಗ್ರಹ ಸಿಕ್ಕ ಬಂದ ಅಂಕಿತ ಅಂತ ಕೇಳಿದ್ರೆ ಇವರದೇ ಸಾಕ್ಷಾತ್ ದೇವರು ಕಂಡು ಬರೆದಿದ್ದೆ ಹೊರತು ಕೇಳಿ ಬರೆದಿದ್ದಾರೆ. ದೇವ್ರ ಬಗ್ಗೆ ಕೇಳಿ ಬರೆಯೋರು ಸಿಗೋದಿಲ್ಲ. ಇವತ್ತು ಸಿನಿಮಾ ಆಡಿ ಕೇಳಿ ಬರೆಯೋ ಜನ ಸಿಗ್ತಾರೆ. ದೇವ್ರ ಬಗ್ಗೆ ಕೇಳಿ ಬರೀಬೇಕು ಇಲ್ಲ ನೋಡಿ ಬರೀಬೇಕು. ನೋಡಿ ಬರದ ಮಹಾನುಭಾವರು ಇಂಥ ಮೂರು ಜನಗಳು ಕೂಡ. ಮೂರು ಜನ ರಾಜರೇ, ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು. ಯಾವ ರಾಜರು ಆಗಿರ್ಬೋದು, ರಾಜರು ಅಂದ್ರೆ ಕಡಿಮೆ ಮಾಡಬೇಕಾಗುತ್ತೆ ಅಷ್ಟೇ ಅವ್ರನ್ನ. ಯಾವ ರಾಜರು ಇವರ ಲೆವೆಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ರಾಜರು ಪಂಚಾಮೃತ ಅಭಿಷೇಕ ಮಾಡ್ತಾರೆ ಇವತ್ತು, ಯಾವ ರಾಜರ ವಂಶ ಉಳ್ಕೊಂಡಿದೆ ಅಂದಮೇಲೆ ಇವರು ನಿಜವಾದ ರಾಜರು ಅಂದರೆ ಇವರೇ. ಸುಧಾವ ಪಠನೀಯ, ವಸುಧಾವ ಪಾಲನೀಯ ಅಂತಾರಲ್ಲ, ಅಂತ ಮಹಾನುಭಾವರು ವ್ಯಾಸರಾಜರು. ಸಂಸ್ಕೃತ ಗ್ರಂಥಗಳು ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಟ ಮೊದಲಾದಿ ಸುಮಾರು 15-20 ಗ್ರಂಥ ಬರೆದಿದ್ದಾರೆ. ಮೂರು ಪ್ರಸಿದ್ಧವಾದದ್ದು ವ್ಯಾಸತ್ರಯಗಳು ಅಂತ ಹೆಸರು. ತತ್ವಸಂಖ್ಯಾನಕ್ಕೆ ಮಂದಾರ ಮಂಜರಿ, ತತ್ವವಿವೇಕ ಮಂಜಾರ ಮಂಜರಿ, ಖಂಡನ ತೆರಳಿ ಮಂದಾರ ಮಂಜರಿ. ಅವರು ಕೃಷ್ಣಮಂಗಲಾಷ್ಟಕ ಅಂದರೆ ಉಡುಪಿಗೆ ಹೋಗಿದ್ದ ಕಾಲ ಕೃಷ್ಣಮಂಗಲಾಷ್ಟ ಕೃಷ್ಣನ ಮೇಲೆ ಯಂತ್ರೋದ್ಧಾರಕ ಸ್ತೋತ್ರ, ವಾಯುಸ್ತುತಿ ಪುರಸ್ಕರಣ ಪದ್ಧತಿ, ವಾಯುಗದ್ಯ, ಹನುಮತ್ ಪ್ರತಿಷ್ಠಾವಿಧಿ, ಹನುಮತ್ ಸಂಕೋಷಣ ಪದ್ಧತಿ, ಎಷ್ಟು ಬರೋದು ತಾವೇ ಮಾಡಿದವರು ತೋರಿಸ್ಬೇಕಲ್ಲ, ಎಲ್ಲ ಮೆಥಡ್ ಹಾಕ್ಕೊಟ್ಟಿದ್ದ. ಮತ್ತು ಶ್ರೀಮನ್ ಮಧ್ವವತಿ ಹರಿಪರತರ ನವರತ್ನ ಮಾಲಿಕ ಬರೆದಿದ್ದ ಅವರೇನೆ. ಅದ್ರ ಜೊತೆ ಶಿವಸ್ತುತಿ, ಪಂಪಾಪುರದ ಶಿವ ಇದ್ದಾನಲ್ಲ ಆತನ ಸ್ತೋತ್ರ ಮಾಡಿದ ಶಿವಸ್ತುತಿ ಬರೆದಿದ್ದಾರೆ. ಅನೇಕ ಗ್ರಂಥಗಳನ್ನು ಬರೆದು ಭೇದೋಜ್ಜೀವನ ಮೊದಲಾದ ಗ್ರಂಥಗಳು, ಅನೇಕ ಗ್ರಂಥ ಸಿಕ್ಕಿಲ್ಲ ಇವತ್ತು. ಮೊದಲೇ ಹೇಳಿದಂತೆ ಆ ಗ್ರಂಥ ಸಿಕ್ಕಿಲ್ಲ. ಇನ್ನೊಂದು ಕಡೆ ಬರೀತಾರೆ, ನಾವು ಬರೆದ ಸತ್ತರ್ಕ ವಿಲಾಸದಲ್ಲಿ ನೋಡಿ ಅಂತ ಹೇಳ್ತಾರೆ, ಸತ್ತರ್ಕ ವಿಲಾಸ ಸಿಕ್ಕಿಲ್ಲ. ಇನ್ನೊಂದು ಕಡೆ ಭೇದ ಸಂಜೀವಿನ್ಯಾಮ ದ್ರಷ್ಟವ್ಯ ಅಂತಾರೆ, ಭೇದ ಸಂಜೀವಿನಿ ಸಿಕ್ಕಿಲ್ಲ. ಎಷ್ಟು ಅವರು ಬರೆಯೋದನ್ನು ಕಳ್ಕೊಳ್ಳೋದು, ಬರೆಯ ಅಪ್ಪ ಆಸ್ತಿ ಮಾಡಿ ಮಕ್ಕಳು ಕಳ್ಕೊತಾರಲ್ಲ ಹಾಗಾಗತ್ತೆ, ತಪ್ಪದು. ಉಳಿಸಿಕೊಳ್ಳೋ ಪದ್ಧತಿ ಮಾಡಬೇಕು. ಇನ್ನೊಂದು 100 ವರ್ಷ ಆದಮೇಲೆ ನ್ಯಾಯಮೂರ್ತ ಬರೆದಿದ್ರಂತೆ ಅಂತ ಆಗಬಾರ್ದು. ತಾತ್ಪರ್ಯಕ್ಕೆ ಬರೆದಿದ್ರಂತೆ ಅಂತ ಆಗಿಬಿಟ್ರೆ ಗತಿ ಏನಾಗ್ತದೆ ಲೆಕ್ಕ ಇಟ್ಕೊಳ್ಳಿ. ಅದೆಂದೂ ಅಂತ ತಪ್ಪನ್ನು ಮಾಡದೇ ಇರಬೇಕಾದ್ರೆ ಗ್ರಂಥಗಳನ್ನು ಓದ್ತೀವೋ ಬಿಡ್ತೀವೋ, ಮನೇಲಿಟ್ಟರು ಅಭ್ಯಾಸ ಮಾಡಬೇಕು, ಮನೇಲಿ ಇಟ್ಕೋಬೇಕು, ಅದ್ರ ಸಂರಕ್ಷಣೆ ಮಾಡಬೇಕು. ಆ ಮೂಲಕ ಜ್ಞಾನ ಯಾವ ಇನ್ನೂ ಒಬ್ಬನು ಓದ್ತಾನೆ ಅಂತ ತಿಳ್ಕೊಳ್ಳಿ, ಎಷ್ಟು ಜನಕ್ಕೆ ಮುಟ್ಬಿಡುತ್ತೆ ಗೊತ್ತಾ? ಅದು ನೀವು 100 ಜನಕ್ಕೆ ಬೆಳೆದು ಮತ್ತೆ ಪರಂಪರೆನೇ ಬೆಳಗ್ಗೆ ಶುರುವಾಗಿಬಿಡುತ್ತೆ. ಆದ್ದರಿಂದ ಗ್ರಂಥ ಸಂರಕ್ಷಣೆ ಆಗಬೇಕು. ಅವರು ಚಂದ್ರಿಕಾನ ಸಂಚಾರ ಮಾಡ್ತಾ ಮಾಡ್ತಾ ಶ್ರೀರಂಗಕ್ಕೆ ಹೋದರು. ಯಥಾಪಕ ಶೈವ ಅಷ್ಟೊಂದು ಗಲಾಟೆ. ಅಲ್ಲಿ ಜಂಬುಕೇಶ್ವರ ಇದ್ದಾನೆ, ಅದಕ್ಕೆ ಅಪ್ಪಲಿಂಗ ಅಂತ ಕರೀತಾರೆ. ಅದು ನೀರಿನೊಳಗೆ ಇರೋ ಲಿಂಗ ಅದು. ಕೆಲವು ಜ್ಯೋತಿರ್ಲಿಂಗಗಳು ಅಂತ ಹೆಸರು, ಕೆಲವು ಜಲಮಯ ಲಿಂಗಗಳು. ಅಲ್ಲಿ ಆತಿದ್ದಾನೆ, ಇಲ್ಲಿ ಶ್ರೀರಂಗನಾಥ ಇದ್ದಾನೆ. ಇಬ್ಬರು ವಯಸ್ಸು ವರ್ಷ ಜೋಡ್ ಗಲಾಟೆ, ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತ. ವ್ಯಾಸರಾದ್ರೆ ಅಲ್ಲಿಗೆ ಹೋದರು, ಎಲ್ಲ ಕೇಳಿಕೊಟ್ರು ವೈಷ್ಣವರೆಲ್ಲ. ಸ್ವಾಮಿ ಪರಿಹಾರ ಮಾಡಬೇಕು ಅಂತ ಕೇಳ್ಕೊಂಡ ತಕ್ಷಣ ಆಯ್ತು ಪರಿಹಾರ ಮಾಡೋಣ ಅಂತ ಎಲ್ಲರೂ ಕರೆಸಿದ್ರು. ನಾವೊಂದು ಪರಿಹಾರ ಹೇಳ್ತೇನೆ, ಒಪ್ಕೊಂಡ್ರೆ ಮಾಡೋಣ ಅಂತೇಳಿ. ಏನು ಅಂತ ಕೇಳಿದರು. ಇಲ್ಲಿಂದ ಓಡಬೇಕು, ಉಸಿರುಗಟ್ಟು ಓಡಬೇಕು. ಮಾಡ್ತಾರೆ ಕಬಡ್ಡಿ ಕಬಡ್ಡಿ ಓಡ್ತಾರಲ್ಲ, ಆ ರೀತಿ ಓಡಬೇಕು. ಉಸಿರು ಬಿಟ್ಟ ತಕ್ಷಣ ಔಟ್ ಇದ್ದಾಗ ಮುಗೀತು. ಅಲ್ಲಿವರೆಗೂ ವೈಷ್ಣವ ಕ್ಷೇತ್ರ, ಒಪ್ಕೊಡ್ತೀರಾ ಅಂದರು. ಅವ್ರು ಯೋಚನೆ ಮಾಡಿ ಎಷ್ಟು ಓಡ್ತಾರೆ ಬ್ರಾಹ್ಮಣರಿವೆಲ್ಲ ಮಹಾನ್ ಅಂತ ಹೇಳಿಬಿಟ್ಟು ಆಗಲಿ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡಿ ಯಾರು ಓಡಬೇಕು ಶುರುವಾಯಿತು. ಯಾರಿಗೂ ಬಂದು ಬರೋ ಧೈರ್ಯ ಇಲ್ಲ, ಅದಕ್ಕೆ ಬಂದು ಹೊಡೆದ ಅದು ಕಲಿ ಬಂದು ಬೈಸ್ಕೋಬೇಕಾಗ್ತದೆ ಎಲ್ಲರೂ ಕೂಡ. ಅದು ಯಾರು ಬಂದು ಬರ್ತಾ ಇಲ್ಲ. ಬರೀ ವ್ಯಾಸರಾಜರು ಆಯ್ತು ನಾವೇ ಓಡ್ತೀವಿ ಅಂತ ಹೊರಟರು. ರನ್ನಿಂಗ್ ರೇಸ್ ವ್ಯಾಸರಾಜರು, ಯಾವ ಗಿನ್ನೆಸ್ ಜಾಕಲ್ಲ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರನ್ನಿಂಗ್ ರೇಸ್ ಮಾಡ್ತಾರೆ. ಅವ್ರು ಏತಿವಿ ಸನ್ಯಾಸಿಗಳ ಮೊದಲೇ ಪೀಠಾಧೀಶರು ಬೇರೆ, 30 ನಿಜವಾದ ಸನ್ಯಾಸಿಗಳು ಅಂದರೆ ಹೇಗಿರ್ಬೇಕಲ್ಲ ಹಾಗೇ ಇದ್ದವರು. ಎಲ್ಲೋ ತೀರ್ಥಯಾತ್ರೆ ಮಾಡ್ಕೊಂಡು ನರಪೇತಲ್ಲಿ ಇದ್ದಾಗಿದ್ದಾರೆ ಅಂತ ತಿಳ್ಕೊಂಡು ಓಡಿದರೆ ಓಡ್ತಾರೆ ಓಡ್ತಾರೆ ಓಡ್ತಾರೆ. ಓಡಿದ್ರೆ ಬೆಂಗಳೂರಿಗೆ ಬರ್ಬೋದಾಗಿತ್ತು ಹಾಗೆ ಅವರು. ಅಲ್ಲಿ ಏನು ಮಾಡಿದಿರತ್ತೆ, ಒಂದು 6 ಕಿಲೋಮೀಟರ್ ಲಿಸ್ಟ್, 6 ಕಿಲೋಮೀಟರ್ ನೆನಪಿಟ್ಕೊಳ್ಳಿ. 6 ಕಿಲೋ ಮನುಷ್ಯ ಓಡಬೇಕಾದ್ರೆ ಗಂಟೆಗಟ್ಟಲೆ ಅಷ್ಟು ಉಸಿರುತ್ತಿದ್ದಾರಂತೆ. ಪ್ರಾಣಾಯಾಮ ಶಕ್ತಿ ಎಷ್ಟಿರಬೇಕು. ಅಲ್ಲಿ ಬಿಟ್ಟರು ಅವ್ರು ಪುಣ್ಯ ಬಿಟ್ಟರು ಸಾಕು. ಅಲ್ಲಿ ಪ್ರಾಣದ ಪ್ರತಿಷ್ಠಾಪನೆ, ಅಲ್ಲೊಂದು ಗುರುತು ಪ್ರಾಣದ ಪ್ರತಿಷ್ಠಾಪನೆ, ಮತ್ತೆ ಬಿಟ್ಟ ಜಾಗ ಗುರುತಾಗಿ ಅಲ್ಲಿಂದ ಮಾಡಿ ಅವತ್ತಿನ ಜಗಳ ಪರಿಹಾರ ಆಯ್ತಂತೆ. ಶೈವ ವೈಷ್ಣವರಲ್ಲಿ ಶೈವ ಬೇರೆ ವೈಷ್ಣವ ಬೇರೆ, ಜಗಳದ ವಿಷ್ಣು ಬೇರೆ. ಜಗಳ ಪರಿಹಾರ ಮಾಡಿದವರವರು ಮುಂದೆ ಅಲ್ಲೇ ಗುಡಿಯಲ್ಲೇ ವಾಸ ಮಾಡ್ತಾ ತಾತ್ಪರ್ಯ ಚಂದ್ರಿಕಾ ಅಲ್ಲಿ ಬರೀತಾರೆ. ಇವತ್ತು ಚಂದ್ರಿಕಾ ಮಂಟಪ ಅಂತಾನೆ ಅದು ಹೆಸರು. ಅಲ್ಲಿ ಒಂದು ಪ್ರಾಣದೇವರು, ಮತ್ತೆ ಅಲ್ಲೊಂದು ಪ್ರಾಣದೇವರಿದ್ದಾರೆ. ಅವ್ರು ಇದ್ದವರು ಪ್ರಾಣದೇವರು ಇರಲೇಬೇಕು. ಅಂತ ಅಪೂರ್ವ ಕೆಲಸ ಮಾಡಿ ಶ್ರೀರಂಗನಾಥನ ಸೇವೆ ಮಾಡಿದವರು ಮಹಾನುಭಾವರು ಕೂಡ ವ್ಯಾಸರಾಜರೇ. ಅವ್ರ ಚರಿತ್ರೆಗೆ ಮೊದಲಿಲ್ಲ ಕೊನೆ ಇಲ್ಲ, ಮಹಾನುಭಾವರು. ಅದು ಕೇಳಯ್ಯ ಯನಮಾತ ಪಾರ್ಥನೆ ಗೀತಾದ ಅರ್ಥವ ಅಂತ ಹೇಳ್ತಾ ಇಡೀ ಭಗವದ್ಗೀತೆಯನ್ನು 9 ನುಡಿಗಳಲ್ಲಿ 18:9 ಗೀತಾರ್ಥವನ್ನು ಬರೀತಾರೆ. ಜನ್ಮ ಜನ್ಮದಲ್ಲಿ ಕೊಡುಕೊಂಡೆ ಹರಿಯಾದ ಸ್ತೋತ್ರ ಮಾಡ್ತಾ ವೈಷ್ಣವ ಜನ್ಮ ಕೊಡೋದು ಪ್ರಾರ್ಥನೆ ಮಾಡ್ತಾರೆ. ಮುಂದೆ ಈತನೇ ಲೋಕಗುರು ವೇದ ವಿಖ್ಯಾತ ಭೂತಳದಳು ಶ್ರೀರಾಮ ದೂತನೆಂಬ ಆತ ಏನೋ ಹಾಡುಗಳು. ಆರು ಜ್ಞಾನಿಗೆ ತೆರೆದಿದ್ದ ಧಾರಿಣಿಯೊಳಗೆ ಸಾರಶಾಸ್ತ್ರ ಓದರೆದ ಸರ್ವಜ್ಞ ಮುನಿರಾಯ ಅನೇಕ ಹಾಡುಗಳನ್ನು ಬರೀತಾರೆ. ಆ ಹಾಡುಗಳೆಲ್ಲ ಕಾವ್ಯಮಯ ಶಾಸ್ತ್ರಮಯ ಅಂತ ಹಾಡುಗಳಿಂದ ಇಡೀ ಹರಿದಾಸ ಸಾಹಿತ್ಯಗಳು ಕೊಟ್ಟಿರೋ ಕಾಣಿಕೆ ಭಾರಿ ದೊಡ್ಡದು. ಅನೇಕ ಸುಳಾದಿಗಳು, ಅನೇಕ ಕೀರ್ತನೆಗಳು, ಉಗಾಭೋಗಗಳು ಎಲ್ಲ ದೃಷ್ಟಿಯಿಂದ ವ್ಯಾಸರಾಜರ ಒಂದು ಕಾಣಿಕೆ ಬಹಳ ಅದ್ಭುತವಾದ ಕಾಣಿಕೆ. ಗ್ರಂಥ ರಚನಾಕಾರರಾಗಿ ವಾದ, ಅವ್ರು ವಾದ ಕೂತರು ಅಂದರೆ ಮುಗಿದೋಯ್ತು ಕತೆ, ಉಳಿದವರೆಲ್ಲ ಸೋಲ್ಲೇಬೇಕು ಅಂತ ವಾದ ಕತೆ. ವಾದ ಗ್ರಂಥಕಾರರು, ಶಾಸ್ತ್ರ ಗ್ರಂಥಕಾರರು, ವಿದ್ವಾಂಸರು ಮತ್ತು ವಾಕ್ಯಾರ್ಥ ಕೋವಿದರು, ಶ್ರೀನಿವಾಸನ ಪೂಜೆ ಮಾಡಿದವರು, ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದವರು, ಸುರೇಂದ್ರ ಸ್ವಾಮಿ ತಯಾರು ಮಾಡಿ ಸುರೇಂದ್ರ ಸ್ವಾಮಿ ವಿಜೇಂದ್ರ ಕೊಟ್ಟವರು, ಕನಕದಾಸ ಉದ್ಧಾರ ಮಾಡಿ ಪುರಂದ್ರದಾಸ ಉದ್ಧಾರ ಮಾಡು, ಎಷ್ಟಿದೆ ಅವ್ರ ಮಹಿಮೆಗಳು. ಒಂದೊಂದು ಕೆಲಸಕ್ಕೂ ಅವರನ್ನು ಜನ ನೆನೆಸ್ಕೋಬೇಕು ಅಂತ ಮಹಾನುಭಾವರ ಆರಾಧನೆ ಅಂತ ಹೇಳಿದರೆ ನಮ್ಮ ಜನ್ಮಗಳ ಸುಯೋಗ. ಅವರ ಹೆಸರು ಹೇಳೋದೇ ಪುಣ್ಯ. ಅರ್ಥಿಕತಿತ್ವ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುದ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ನಮ್ಮ ಇಷ್ಟಾರ್ಥವನ್ನೆಲ್ಲ ಸಿದ್ಧ ಮಾಡಿಕೊಡ್ತಕ್ಕಂಥ ಹಿರಿಮೆ ಸಾಕ್ಷಾತ್ ವ್ಯಾಸರಾಜರದು. ಅಂಥ ಮಹಾನುಭಾವರ ಸ್ಮರಣೆಯನ್ನು ಇವತ್ತಿನ ದಿವಸ ನಮ್ಮ ವ್ಯಾಸಬದ್ಧ ಸಂಶೋಧನಾ ಪ್ರತಿಷ್ಠಾನದ ಹಿನ್ನೆಲೆಯಲ್ಲಿ ಮಾಡಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ಕಾರಣವಾಗಿ ಎಂದಿನಂತೆ ಶ್ರೀ ಹೆಚ್ ಎಸ್ ವಾಸುದೇವ ಮೂರ್ತಿಗಳು, ಶ್ರೀ ಡಿ ಎನ್ ಗುರುರಾಜರಾವ್ ದಂಪತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣವರು ಮತ್ತು ಹೊಸದಾಗಿ ಶ್ರೀ ಮಳ್ಳೂರು ಶ್ರೀಧರ್ರವರು ಎಲ್ಲರೂ ಇದಕ್ಕೆ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ಇವತ್ತವರು ಅವರೆಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಹರಿವಾಯುಗಳು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ. ಮುಂದಿನ ಕಾರ್ಯಕ್ರಮ ಯುಗಾದಿ ಪಾಡ್ಯದ ದಿವಸ ಪಂಚಾಂಗ ಶ್ರವಣ, 4ನೇ ತಾರೀಕು ಪಂಚಾಂಗ ಶ್ರವಣ ಇರುತ್ತೆ. ಸಾಯಂಕಾಲ ಅವತ್ತು ಬೇಗ 6:30 ಶುರು ಮಾಡಿ ಈ ಕರನಾಮ ಸಂವತ್ಸರ ಪ್ರಾರಂಭವಾಗುತ್ತೆ. ಅವತ್ತು ವಿಶೇಷ, ಅವತ್ತು ಪಂಚಗ್ರಹ ಯೋಗ ಬೇರೆ ಇರುತ್ತೆ. ಅವತ್ತಿನ ದಿವಸ ಪಂಚಗ್ರಹ ಯೋಗ 3 ದಿವಸ ಇರುತ್ತೆ. ಕೊನೆ ದಿವಸ, ಮೊದಲನೇ ದಿವಸದಲ್ಲೇ ಪಂಚಗ್ರಹ ಯೋಗ. ಈ ವರ್ಷದ ಒಟ್ಟು ಮುಖ್ಯ ವಿಷಯಗಳೆಲ್ಲ ಏನು ಅನ್ನೋದನ್ನು ತಿಳಿಸಿ ಪ್ರವಚನ ಇರುತ್ತೆ. ಅಲ್ಲಿಗೆ ಎಲ್ಲರೂ ಕೂಡ ಅವಶ್ಯ ಬರಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇದಿತ ಯದವೋಚಮಹಂಸೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇ ಶ್ರೀನಿವಾಸೋಸ್ತು. ನಿನ್ನೆ